ಸರ್ವದೇವೈಕಮಲ್ಯಃ ಪರಮಗುರುಸಂಭೀಷ್ಟಾಖಿಲಸ್ಯಖಿಲಗುಣಗಣಾನೋ ನಿತ್ಯನಿಷ್ಠ ಸರಸಿಖನಯನೌಷೌ ಶ್ರೀಪತಿಮಾನ್ರಹ್ಮೇಂದ್ರರುದ್ರಾಧಿದೇವತಾನಾಂ ಶ್ರಿಯೋಗಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಪವನಾಚಾರ್ಯ ಶೈಷಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮುಕ್ತಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದ್ರೋ ಹೃದಂಬರೆ ಯದ್ವಶಿ ಚಂದ್ರಿಕಾ ಸ್ವಾಂತ ಸಂತಾಪಂ ನಿಬಂಧನೆ ಸರ್ವೋತ್ತಮೋ ವಿಷ್ಣುರಸೋ ರಮಾ ಚ ಬ್ರಹ್ಮ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶ್ರೀ ಗುರು. ನಾರಾಯಣಾಯ ಪರಿಪೂರ್ಣಕಾರಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಕತಾಯ ಜ್ಞಾನಪ್ರದಾಯ ವಿಪುಹಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಯಂ ಗುರುಮಾತ್ಯಂ ವಂದೇ ಭವದ್ಭವರಾಸುರಸಿದ್ಧವಂದೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಪೋ ಜಯಮುದೀರಯ. ಜಯತಿ ಪರಾಶರಸೂರು ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗಯಮವೃತಂ ಜಗದ್ಭುವತಿ. ಪರಮ ಪವಿತ್ರವಾದ ಹರಿವಂಶದಲ್ಲಿ ಹೇಗೆ ಹರಿವಂಶ ಪರ್ವನ ಮೊದಲ ಪರ್ವದಲ್ಲಿ ಅನೇಕ ವಿಧವಾದಂತಹ ರಾಜಮಹಾರಾಜರುಗಳ ಚರಿತ್ರೆಗಳನ್ನು ಹೇಳುತ್ತಾ ಮುಖ್ಯವಾಗಿ ಪಿತೃಕಲ್ಪದ ವರ್ಣನೆಯನ್ನು ಮಾಡಿ ಪಿತೃಗಳ ಆರಾಧನೆಯಿಂದ ಮನುಷ್ಯ ಹೇಗೆ ಸಕಲ ವಿಧವಾದಂತಹ ಇಹಪರಗಳ ಸೌಖ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಎಂಬುದನ್ನು ತಿಳಿಸಿದ್ದಾರೆ. ಮುಂದೆ ಈ ರಾಜರುಗಳ ವಂಶದ ವರ್ಣನೆಯನ್ನು ಮುಂದುವರಿಸ್ತಾ ಇದ್ದಾರೆ. ರಾಜಮಹಾರಾಜರುಗಳ ಚರಿತ್ರೆ ಇವತ್ತಿನ ದಿವಸ ಬರೀ ಇತಿಹಾಸ ಅಷ್ಟೇ, ಅದಕ್ಕಿಂತ ಹೆಚ್ಚಿಲ್ಲ. ಆದರೆ ಹಿಂದಿನ ಕಾಲದ ರಾಜರುಗಳು ಅಂತ ಹೇಳಿದರೆ ಅವರು ಪುಣ್ಯಶ್ಲೋಕರು, ಅವರ ಹೆಸರು ಹೇಳೋದೇ ಪುಣ್ಯಕರ ಅಂತ ಹೇಳಿ. ಪುಣ್ಯಶ್ಲೋಕರವರೆಲ್ಲ ಕೂಡ ವಿಷ್ಣು ಪದೈಕ ಭಕ್ತ, ಅವರು ಎಷ್ಟು ಪ್ರಜಾಪಾಲನೆಯನ್ನು ಮಾಡ್ತಾ ಪ್ರಜಾ ಸಂರಕ್ಷಕರಾಗಿದ್ದರು ಅಷ್ಟೇ ಶ್ರೇಷ್ಠವಾದ ಭಗವದ್ಭಕ್ತರಾಗಿದ್ದ ಮಹಾನುಭಾವ. ಆದ್ದರಿಂದಾಗಿಯೇ ರಾಜ ಮಹಾರಾಜರುಗಳು ತತ್ವಜ್ಞಾನಿಗಳು ಆಗಿ ದೊಡ್ಡ ರಾಜರ್ಷಿಗಳು ಖ್ಯಾತರಾಗಿ ಭಗವದ್ಭಕ್ತರಿಗೂ ಭಗವಂತನಿಗೂ ಅತ್ಯಂತ ಹಿತಕರವಾಗಿರ್ತಕ್ಕಂಥ ಪುಣ್ಯಾತ್ಮರಾಗಿದ್ದರು. ಆದ್ದರಿಂದ ಅವರ ಚರಿತ್ರೆ ಯಾವುದೋ ಒಂದು ಕಥಕಾಲದ ಇತಿಹಾಸ ಮಾತ್ರ ಆಗದೇನೆ ಅಧ್ಯಾತ್ಮ ಶಾಸ್ತ್ರವಾಗುತ್ತೆ ಎಂಬುದು ವಿಶೇಷ ಅಂತ ಅನೇಕ ವರ್ಣನೆಗಳನ್ನು ಮಾಡ್ತಾ ಮುಂದೆ ಚಂದ್ರವಂಶದ ಒಂದು ಘಟ್ಟವನ್ನು ಹೇಳುತ್ತಾರೆ. ಚಂದ್ರನ ಉತ್ಪತ್ತಿಯು ಕೂಡ ಬಹಳ ವಿಶಿಷ್ಟ ರೀತಿಯಲ್ಲಿ. ಬ್ರಹ್ಮದೇವರ ಮಕ್ಕಳಲ್ಲಿ ಅತ್ರಿಮುನಿಗಳು ಒಬ್ಬರು, ಅಂತ ಅತ್ರಿಮುನಿಗಳ ಪುತ್ರತ್ವೇನ ಅವತಾರ ಮಾಡಿದ್ದು ಚಂದ್ರ. ಅತ್ರಿ ಅನಸೂಯ ಅನಸೂಯಾದೇವಿ ಕರ್ದಮ ದೇವಹೂತಿಯರ ಒಂಬತ್ತು ಹೆಣ್ಮಕ್ಕಳಲ್ಲಿ ಒಬ್ಬರು. ಅತ್ರಿಮುನಿಗಳು ವಿವಾಹವನ್ನು ಅತ್ರಿ ಅನಸೂಯರು ವಿಶೇಷವಾದ ತಪಸ್ಸನ್ನು ಮಾಡ್ತಾರೆ. ವೃಕ್ಷಾರ್ಣ ಪರ್ವತಕ್ಕೆ ಹೋಗಿ ಅಲ್ಲಿ 36,000 ವರ್ಷಗಳ ಕಾಲ ಪೂರ್ವವಾದ ತಪಸ್ಸನ್ನು ಮಾಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಪ್ರತ್ಯಕ್ಷರಾಗ್ತಾರೆ. ಏನು ಬರಬೇಕು ಅಂತ ಕೇಳಿದಾಗ ಅವರು ಆಶ್ಚರ್ಯ ಪಡ್ತಾರೆ. ಅವರು ನಾನು ಕರೆದಿದ್ದು ಒಬ್ಬರು, ನನಗೆ 3 ಜನ ಯಾತಕ್ಕೆ ಬಂದಿರಿ ಅಂತ ಕೇಳಿದೆ. ನಾವು ಒಬ್ಬರೊಬ್ಬರು ತಪಸ್ಸು ಮಾಡಿದ್ರೆ 3 ಜನ ಯಾತಕ್ಕೆ ಬಂದಿರಿ ಅಂತ ಅವ್ರು ಹೇಳ್ತಾರೆ. ನೀವು ತಿಳ್ಕೊಂಡಿದ್ದೀರಿ ಒಬ್ಬರನ್ನು ಕರೆದಿದ್ದೇವೆ ಅಂತ ಹೇಳಿ, ಆದರೆ ಒಬ್ಬರನ್ನು ಕರೆದಿಲ್ಲ, ಮನಸ್ಸಿನೊಳಗೆ 3 ಜನ ಬರಬೇಕು ಅಂತಿದೆ, ಅದಕ್ಕೆ ನಾವು ಬಂದಿವಿ. ಅದು ಸಬ್ಕಾನ್ಷಿಯಸ್ ಮೈಂಡ್ ಅನ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೇವಲ್ಲ, ಆ ವಿವರಣೆಯಿಂದ ಕಾಣ. ಸೈಕಾಲಜಿಯಲ್ಲಿ ಅವೆಲ್ಲ ದೊಡ್ಡ ವಿಷಯಗಳು, ನಮಗೆ ಎಚ್ಚರ ಎಂದು ತಿಳಿಯುವ ವಿಚಾರಗಳು ಬೇರೆ. ಸುಪ್ತ ಮನಸ್ಸು ಅಂತ ಕರೀತೇವೆ, ಸುಪ್ತ ಮನಸ್ಸಿನಿಂದ ಆಗಿತ್ತು ನಿಮಗೆ, ಆದ್ದರಿಂದ ನಾವು 3 ಜನಗಳು ಬಂದಿದ್ದೇವೆ ಅಂತ ಹೇಳಿದೆ. ಈ ವಿಚಾರ ಅರ್ಥ ಮಾಡಿದರೆ ನಮಗೆ ನಮ್ಮ ಮನಸ್ಸೇ ಅರ್ಥ ಆಗೋದಿಲ್ಲ, ಇನ್ನೇ ದೇವರು ಅರ್ಥ ಆಗ್ತಾರೆ ಅಂತ ಹೇಳಿ. ನಮ್ಮ ಮನಸ್ಸಲ್ಲಿರೋದೇ ನಮಗೆ ಅರ್ಥವಾಗೋದಿಲ್ಲ, ಇನ್ನು ಅನ್ಯರ ಮನಸ್ಸು ತಿಳಿಯೋದಾಗಲಿ ಭಗವಂತನ ಮನಸ್ಸು ತಿಳಿಯೋದಾಗಲಿ ಸುತರಾಮ್ ಸಾಧ್ಯ ಇಲ್ಲ. ಅತ್ರಿಮುನಿಗಳು ಸಾಮಾನ್ಯರಾದವರಲ್ಲ, ದೊಡ್ಡ ಮಹಾಮುನಿಗಳು, ಅಂಥವರ ಸ್ಥಿತಿ ಹೇಗಾಗಿ. ಆಗ ಭಗವಂತ ಹೇಳ್ತಾನೆ, ಆಯ್ತು ನಿಮಗೆ ಏನು ಬೇಕು ಅಂದ್ರೆ ನಮ್ಮ ಮಕ್ಕಳಾಗಲಿ, 3 ಜನಗಳು ಮಕ್ಕಳಾಗಬೇಕು ಅಂತ ಅಷ್ಟ 3 ಜನ ಮಕ್ಕಳಾಗ್ತಾರೆ. ಜನ ತಪ್ಪಾಗಿ ಕೇಳಿರ್ತಾರೆ. ಆಗ ಒಂದು ಮಗು ಹುಟ್ಟಿತು, ಅದಕ್ಕೆ 3 ತಲೆ 6 ಕೈಗಳು ಅನ್ನೋ ಚಿತ್ರವನ್ನು ಜನ ಭಾವಿಸಿ ಅದನ್ನು ದತ್ತಾತ್ರೇಯ ಅಂತ ಕೇಳಿದ್ದಾರೆ. ತಪ್ಪದ್ದು ಅದು ಹುಟ್ಟಿದ್ದು ಒಂದು ಮಗು ಅಲ್ಲ, 3 ಮಕ್ಕಳು ಹುಟ್ಟುತ್ತಾರೆ. ದತ್ತಂ ದುರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವ. ದತ್ತಾತ್ರೇಯ ಸಾಕ್ಷಾತ್ ನಾರಾಯಣ, ಆಮೇಲೆ ಬ್ರಹ್ಮದೇವರಿಗೆ ಅವತಾರವಿಲ್ಲ, ಅದರಿಂದ ಚಂದ್ರ ಅವತಾರ ಮಾಡುತ್ತಾನೆ. ಆ ಚಂದ್ರನಲ್ಲಿ ಬ್ರಹ್ಮದೇವರ ಸನ್ನಿಧಾನ. ಇನ್ನು ರುದ್ರದೇವರು ಸಾಕ್ಷಾತ್ ದುರ್ವಾಸ ಮುನಿಗಳಾಗಿ ಅವತಾರವನ್ನು ಮಾಡುತ್ತಾರೆ. ಹೀಗೆ ಮೂರು ಜನ ಮಕ್ಕಳು ಹುಟ್ಟಿದ್ದು ಭಾಗವತದ ಕಥೆ. ಹರಿವಂಶು ಅದೇ ಮಾತನ್ನು ಹೇಳಿ, ಹರಿವಂಶದ ಪ್ರಕಾರ ಕೂಡ ಸ್ಪಷ್ಟವಾಗಿ ಮೂರು ಜನ ಪ್ರತ್ಯೇಕ ಪ್ರತ್ಯೇಕ ಮಕ್ಕಳು ಹುಟ್ಟಿದ್ರು. ಅಲ್ಲಿ ಚಂದ್ರನ ವಿಚಾರ ಗೊತ್ತೇ ಅಂತ ಕೇಳುತ್ತಾರೆ ಅಂದರೆ ಚಂದ್ರವಂಶ ಅಂತ ಪ್ರಸಿದ್ಧವಾದ ಚಂದ್ರವಂಶ ವಿಶಿಷ್ಟವಾದಂಥ ವಸ್ತು. ಆ ಚಂದ್ರ ಅವತಾರ ಮಾಡಿದಾಗ ಆತನ ಧಾರಣೆ ಮಾಡಕ್ಕೆ ಆಗಲಿಲ್ಲ. ಅದು ಸ್ವಾರಸ್ಯವನ್ನು ಹೇಳ್ತಾರೆ, ಅತ್ರಿ ಗೋತ್ರ ಸಮುದ್ಭವ ಅಂತ ಒಂದು ಮಾತು, ಅತ್ರಿ ನೇತ್ರ ಸಮುದ್ಭವ ಅಂತ ಹೇಳ್ತಾರೆ. ಅವರ ಕಣ್ಣು ಆನಂದ ಕೃಷ್ಣ ಅರ್ಘ್ಯ ಕೊಡಬೇಕಾದ್ರೆ ಈ ಮಾತನ್ನು ಹೇಳ್ತೇವೆ ನಾವು, ಅತ್ರಿ ನೇತ್ರ ಸಮುದ್ಭವ, ಅತ್ರಿ ಗೋತ್ರ ಸಮುದ್ಭವ. ಈ ಮಾತನ್ನು ಹೇಳಿದ ಮೇಲೆ ಇನ್ನು ಅತ್ರಿ ಅನಸೂಯ ಒಂದೇ ಮಗು ಹುಟ್ಟು ಅನ್ನೋ ಕನ್ಸೆಪ್ಟ್ ಎಷ್ಟು ತಪ್ಪು ಅನ್ನೋದು ನಿದರ್ಶನ. ಆನಂದಾಶ್ರಮದಿಂದ ಹುಟ್ಟಿದ್ದರಿಂದ ಅತ್ರಿ ನೇತ್ರ ಸಮುದ್ಭವ ಅಂತ ಕರೆದಿದ್ದಾರೆ. ಮುಂದೆ ಆ ಚಂದ್ರನ ಧಾರಣೆ ಮಾಡಲಿಕ್ಕೆ ಅವರು ಯಾರಿಗೂ ಆಗದೆ ಹೋದಾಗ ದಶ ದಿಕ್ಕುಗಳು ಕೂಡ ಧಾರಣೆ ಮಾಡಿದ್ದರು. ಅದಕ್ಕೆ ಚಂದ್ರನ ದಿಗ್ದೇವತೆಗಳಲ್ಲಿ ಸೇರಿಸ್ತಾರೆ. ಮುಂದೆ ಚಂದ್ರನಿಗೆ ವಿಶಿಷ್ಟವಾದಂಥ ಒಂದು ವರವನ್ನು ಕೊಟ್ಟು ಬ್ರಹ್ಮದೇವರು ತಾವೇ ಸನ್ನಿಹಿತರಾಗಿತ್ತು ಆ ವಂಶವನ್ನು ಬೆಳೆಸ್ತಾರೆ. ಆ ಚಂದ್ರನ ವಂಶದಲ್ಲೇ ಮುಂದೆ ಚಂದ್ರನ ಮಗನಾಗಿ ಹುಟ್ಟಿ ಬಂದಿದ್ದು ಬುಧ. ಆ ಬುಧನ ಮಗನಾಗಿ ಬಂದಿದ್ದು ಕುರೂರ ವಂಶ. ಈ ರೀತಿ ವಂಶ ಬೆಳೀತಾ ಹೋಗ್ತಾರೆ. ಶಶಾಂಕ ಪುತ್ರ ಅಭವತ್ ಕುರೂರವಾಹ ತಸ್ಯಾಯುರಾಯೋ ದಹುಷೋಯ ಯಾತಿ ತಸ್ಯಾಸ ಪತ್ನಿ ಯುಗದಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತ. ಮುಂದೆ ಒಂದು ಹಂತದ ಬೆಳವಣಿಗೆಯಲ್ಲಿ ಚಂದನ ಭಗ ಬುಧ, ಬುಧನ ಭಗ ಪುರೂರವಸ್ಸು, ಪುರೂರಸ್ಸು ರಗ ಆಯು, ಆತನ ಭಗ ನಹುಷ, ಎಲ್ಲ ವಂಶ ಬೆಳೀತಾ ಅಲ್ಲಿ. ಆಯುವಿನ ಮಕ್ಕಳಲ್ಲಿ ನಹುಷ ಹಿರಿಯ, ಇನ್ನೂ ನಾಲ್ಕು ಜನ ಮಕ್ಕಳಿರ್ತಾರೆ. ವೃದ್ಧ ಶರ್ಮ ಅಂತ ಎರಡನೇ ಮಗ, ರಂಭ ಅಂತ ಒಬ್ಬ, ರಜಿ ಅಂತ ಒಬ್ಬ, ಅನೇನಸ್ ಅಂತ ಒಬ್ಬ, ಐದು ಜನ ಮಕ್ಕಳು ಹುಟ್ಟಿದ್ದಾರೆ. ಒಬ್ಬೊಬ್ಬರ ಹೆಸರು ಯಾತಕ್ಕೆ ಹೇಳ್ತಾರೆ ಅಂದರೆ ಉತ್ತರಾಧಿಕಾರಿಗಳ ರಾಜ್ಯಕ್ಕೆ ಬಂದವರ ಹೆಸರು ಮಾತ್ರ ಹೇಳ್ತಾರೆ. ಇದ್ದ ಮಕ್ಕಳು ಬಹಳ ಜನ, ಗೌರವರು ಎಷ್ಟನೇ ದುರ್ಯೋಧನ ಪ್ರಧಾನ ಆ ರೀತಿ ಹೇಳ್ತಾರಲ್ಲ ಹಾಗೆ. ಅದರಲ್ಲಿ ರಂಭೋರಜಿ ರಣೇನಾಶ್ಚ್ಯ, ನಹುಷ ವೃದ್ಧ ಶರ್ಮ ರಂಭ ರಜಿ ಅನೇನ. ಅದರಲ್ಲಿ ರಜಿಯ ಕಥೆಯನ್ನು ವರ್ಣನೆ ಮಾಡ್ತಾರೆ. ನಹುಷನ ಕಥೆ ಎಲ್ಲ ಕೇಳಿರ್ತೇನೆ, ರಜಿಯ ಕಥೆಯನ್ನು ಹೇಳ್ತಾರೆ. ರಜಿ ಬಹಳ ಧರ್ಮಿಷ್ಠನಾದ ರಾಜ, ಅವನು ಚಕ್ರವರ್ತಿಯಾಗಿದ್ದು ನಹುಷ. ಆ ದರ್ಜಿ ಒಂದು ಭಾಗಕ್ಕೆ ರಾಜನಾಗಿ ಬರ್ತಾನೆ, ತುಂಬ ಧರ್ಮಿಷ್ಠನಾದವನು. ಅವನಿಗೆ 500 ಜನ ಗಂಡ್ಮಕ್ಕಳು ಹುಡುಕ್ತಾನೆ. ಧೃತರಾಷ್ಟ್ರ ಮಕ್ಕಳು 100 ಜನ ಅಂತ ಕೇಳಿರ್ತೇವೆ. ಆ ವಂಶದಲ್ಲಿ ಬಹಳ ಮಕ್ಕಳಿದ್ದ ಸಂಖ್ಯೆನೇ ಜಾಸ್ತಿ ಅಂತ ಗೊತ್ತಾಗುತ್ತೆ. ಚಂದ್ರವಂಶದವನೇ ಧೃತರಾಷ್ಟ್ರ ಕೂಡ, ತುಂಬ ಜನ ಮಕ್ಕಳಿದ್ದ ಜನಗಳವರೆಲ್ಲ ಕೂಡ. ಅದರಲ್ಲಿ ರಜಿಗೆ 500 ಜನ ಗಂಡ್ಮಕ್ಕಳಾಗ್ತಾರೆ. ಧರ್ಮಿಷ್ಠನಾಗಿ ರಾಜ್ಯಭಾರ ಮಾಡ್ತಾ ಇದ್ದಾಗ ಆಗ ಒಮ್ಮೆ ದೇವಾಸುರರ ಬಗ್ಗೆ ಯುದ್ಧ ನಡೀತಾರೆ. ದೇವದೈತ್ಯರ ಬಗ್ಗೆ ಯುದ್ಧ ನಡೆದು ಅವರೆಲ್ಲ ಸಹ ಬಹಳ ಕುತೂಹಲದಿಂದ ಬ್ರಹ್ಮದೇವರನ್ನು ಹೋಗಿ ಕೇಳಿದ್ದಾರೆ. ಬ್ರಹ್ಮದೇವರೇ, ಯಾರಿಗೆ ಜಯ ಅಂತ ಕೇಳಿದ್ದಾರೆ. ಯಾರಿಗೆ ಜಯ? ಈ ರಿಸಲ್ಟ್ ಮತ್ತೆ ತಿಳ್ಕೊಳ್ಳೋ ಕಾತರ ಎಲ್ಲ ಕಾಲಕ್ಕೆ ಇದ್ದಿದ್ದೇನೆ, ಅದಕ್ಕೆ ಬೆಟ್ಟಿಂಗ್ ಶುರುವಾಗುತ್ತೆ ಈ ಕಾಲಕ್ಕೆ. ಅವಾಗ ಬ್ರಹ್ಮದೇವರು ನೇರ ಕೇಳಿಬಿಟ್ಟು, ಬ್ರಹ್ಮದೇವರು ನೇರ ರಿಸಲ್ಟ್ ಹೇಳಬಾರ್ದೆ ಆ ಹೇಳಲಿಲ್ಲ, ಒಗಟಾಗಿ ಹೇಳಿದ್ದಾರೆ. ಯಾರ ನೇತೃತ್ವವನ್ನು ರಜಿ ರಾಜ ವಹಿಸ್ತಾನೋ ಅವ್ರಿಗೆ ಗೆಲ್ತಾನೆ. ರಜಿ ಎಂಟು ಭೂಲೋಕದ ರಾಜ, ಅವನು ಯಾರ ಪಕ್ಷಕ್ಕೆ ಸೇರ್ತಾನೋ ಅವ್ರಿಗೆ ಗೆಲ್ತಾನೆ. ಅಂದರೆ ಎಷ್ಟು ವೈಷ್ಣವರಾಗಿ ಸಿದ್ಧಿ ಪಡೆದಂಥ ರಾಜ ಅವನು. ತಕ್ಷಣ ಭಾರಿ ಖುಷಿಯಾಗಿ ರಜಿ ಇದ್ದವರು ಗೆಲ್ಲದಾದ್ರೆ ರಜೆ ನಮ್ಮ ಕಡೆ ಬರದೆ ಅಂತ ಸೀದ ಹೊರಟು. ರಾಕ್ಷಸರು ಯಾವಾಗಲೂ ಮುಂದೆ ಹೋಗೋದ್ರೊಳಗೆ, ಅವರ ಟಾಸ್ಗೆ ಅಂತ ಮ್ಯಾಚ್ ಸೋಲೋ ರೀತಿ ಅವರೆಲ್ಲ ಕೂಡ ಮುಂದೆ ಹೋಗ್ತಾರೆ, ಅವರ ಸೋಲ್ತಾರಂತೆ. ದುರ್ಯೋಧನ ಹಾಗೇನೆ, ಕೃಷ್ಣನತ್ರ ಮೊದಲು ಹೋದ, ಅರ್ಜುನ ಆಮೇಲೆ ಹೋದ, ದುರ್ಯೋಧನ ಮೊದಲೇ ಹೋದ ಎಲ್ಲಿಗೋ, ಅರ್ಜುನ ಗೆದ್ದ. ಅಂದರೆ ಅವರ ಲೋಕದಲ್ಲಿ ಇರತಕ್ಕಂಥ ಆಕ್ಟಿವಿಟಿ ಅವರ ಮನಸ್ಸಿನಲ್ಲಿ ಇರೋದಿಲ್ಲ. ಅವರಂದ್ರೆ ಅಸೂಯೆಯಿಂದಾಗಿ ಮುಂದೋಗ್ತಾರೆ. ಅವರು ಸಾಧನೆ ಮುಖ್ಯ, ಅದು ಅಸೂಯೆ ಮುಖ್ಯ. ಅವರು ಯಾರೋ ಮಾಡ್ತಾರೋ ಅಂತ ಮಾಡಬೇಕಂತೆ. ಅವ್ರು ಹೋದರು, ರಜೆಯನ್ನೇ ಕೇಳಿಕೊಂಡು, ರಜಿ ನಮ್ಮ ಕಡೆ ಬಾ, ಯುದ್ಧ ಮಾಡು, ಸಹಾಯ ಮಾಡು ಅಂತ ಕೇಳಿದೆ. ರಜಿ ಹೇಳ್ತಾನೆ, ನಿಮ್ಮ ಕಡೆ ಬರ್ತೇನೆ ನಾನು, ಬಂದರೆ ಏನು ಕೊಡ್ತೀರಿ ಅಂತ ಕೇಳಿದೆ. ಏನು ಕೊಡ್ತೀರಿ? ಈಗಲೂ ಅಷ್ಟೇ, ಯಾವ್ದಾರ ಪಕ್ಷ ನಮ್ಮ ಪಕ್ಷ ಸೇರಿ ಅಂತ ನಮ್ಗೆ ಯಾವ ಪೋಸ್ಟ್ ಕೊಡ್ತೀರಿ ಅಂತ ಕೇಳಿದ್ರು. ಸಾಮಾನ್ಯ ಸಣ್ಣ ಪುಟ್ಟ ಪೋಸ್ಟ್ರು ಅಧ್ಯಕ್ಷನೋ ಏನೋ ಮಾಡ್ಬೇಕು ಅವರನ್ನು, ಅವ ಮಾತ್ರ ಹೋಗ್ತಾನೆ. ಏನು ಕೊಡ್ತೀರಿ ಅಂತ ಕೇಳಿ, ಏನು ಬೇಕು ಅಂತ ಕೇಳಿ, ನಿಮ್ಮ ಮುಖಂಡನ ಮಾಡ್ಬೇಕು ನಾನು, ಕೊಡ್ತೀರಾ ಅಂತ ಕೇಳಿ. ಅದು ಸಾಧ್ಯ ಇಲ್ಲ ಅಂತ ಹೇಳಿ, ಅದು ಸಾಧ್ಯ ಇಲ್ಲ, ಸುಮ್ಮನೆ ಬರಗಿದ್ರೆ ಬಾ, ಬರೋದಿಲ್ಲ ಅಂತ ಹೇಳಿ ಹೊರಟೋಗಿ. ಆಮೇಲೆ ದೇವತೆಗಳು ಬಂದು ಅವರು ಕೇಳಿದ್ರು, ರಜೆ ನಮ್ಮ ಕಡೆ ಬಾ ಅಂತ ಕೇಳಿ. ರಜೆ ಯಥಾ ಪ್ರಕಾರ ಹೊರಟು ಕೇಳಿ, ನನಗೆ ಏನು ಕೊಡ್ತೀರಿ ಅಂತ ಕೇಳಿ. ಕಷ್ಟ ನಿಮ್ಗೆ ಏನು ಬೇಕು ಅದನ್ನು ಕೊಡ್ತೇವೆ ಅಂತ ಹೇಳಿ. ನನಗೆ ಇಂದ್ರ ಪದವಿ ಕೊಡಬೇಕು, ಕೊಡ್ತೀರಾ ಅಂತ ಕೇಳಿದ್ರೆ. ಇಂದ್ರ ಪದವಿ ಕೊಡಬೇಕು, ದೇವತೆಗಳ ರಾಜ ಇಂದ್ರದೇವರು ಪದವಿ ಕೊಡಬೇಕಾದ್ರೆ ಹೋಗಿ ಕೊಡ್ತೀವಿ ಅಂತ ಹೇಳಿಬಿಟ್ಟು. ಅದು ಮುಖ್ಯ ದೈತ್ಯರ ದಮನ ಆಗಬೇಕಾಗಿತ್ತು, ದುಷ್ಟ ವಿನಾಶವಾಗಬೇಕಾಗಿತ್ತು. ಇದು ಕಾನ್ಸೆಪ್ಟ್ ನೋಡಬೇಕು, ದುರ್ಮತ ಖಂಡನೆ ಹೇಗೆ ವಾಕ್ಯಾರ್ಥದಲ್ಲಿ ಮುಖ್ಯನೋ, ದುಷ್ಟರ ವಿನಾಶ ರಾಜನಿಗೆ ಮುಖ್ಯ. ರಾಜರಿಗೆ ದುಷ್ಟ ಸಂಹಾರದ ಹಿನ್ನೆಲೆಯಲ್ಲಿ ಅಸಾಧ್ಯವಾದಂಥ ಕೀರ್ತಿ ಒಂದು ಸೇವೆಯಾಗಿದೆ. ರಾಜ ಎಷ್ಟೇ ಉಪಕಾರ ಮಾಡಬೇಕನ್ನ ನೆನೆಸೋದಿಲ್ಲ, ಆದರೆ ದುಷ್ಟ ನಿಗ್ರಹ ಮಾಡಿದ ದೊಡ್ಡ ಹೆಸರು ಬಂದ್ಬಿಡುತ್ತೆ. ಅದೇ ರೀತಿಯಲ್ಲಿ ದುರ್ವಾದಿಗಳನ್ನು ಗೆಲ್ಲೋದು ಅಂದರೆ ಹೇಗೆ ವಾಕ್ಯ ವಿದ್ವಾಂಸರ ಒಂದು ಹೆಮ್ಮೆಯ ಸಾಧನೆಯೋ ಹಾಗೆ ರಾಜರುಗಳು ಅದಕ್ಕಾಗಿ ಏನು ತ್ಯಾಗ ಬೇಕಾದ್ರೂ ಮಾಡ್ತಾರೆ. ಆಯ್ತು, ಇಂದ್ರ ಮಧ್ಯನೇ ಕೊಡ್ತೀವ ಅಂತ ಹೇಳಿದ್ರಂತೆ. ಹೊರಟ ಬ್ರಹ್ಮದೇವರ ಮಾತು ಸುಳ್ಳಾಗುತ್ತಾ? ನಭಾರತೀವೇಂಗ ವೃಷೋಪರಕ್ಷೆ, ಬ್ರಹ್ಮದೇವರ ಸತ್ಯಲೋಕಾಧಿಪತಿಗಳ ಮಾತು ಸುಳ್ಳಾಗ ಹೆಸರು ಕೂಡ ಇಲ್ಲ. ತಕ್ಷಣ ಯುದ್ಧ ನಡೀತು, ಯುದ್ಧದಲ್ಲಿ ರಜಿ ಚೆನ್ನಾಗೇ ಯುದ್ಧ ಮಾಡಿದ. ಮುಖ್ಯ ಆತನಿಗೆ ಅನುಗ್ರಹ ಇತ್ತು, ಮನುಷ್ಯಯಲ್ಲಿ ದೇವತೆಗಳಲ್ಲಿ ಇವೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆತನಿಗೆ ಗುರುವನುಗ್ರಹ ಕಾಪಾಡಿತು, ದೇವತಾನುಗ್ರಹ ಬೇಕು ನಮಗೆ ಯಾವಾಗಲೂ ಕೂಡ. ನಾವು ಏನು ತಪ್ಪು ಮಾಡ್ತೇವೆ ಅಂದರೆ ನಾವು ಭಾರಿ ದೊಡ್ಡವರು ಸಾಧನೆ ಮಾಡ್ತೇವೆ, ತಪ್ಪು ನಮ್ಮಿಂದ ಸಾಧನೆ ಆಗೋದಿಲ್ಲ. ನಾನು ನ್ಯಾಯಸೂರಿಯಿಂದ ಕರಿಬೇಕಾದ ಪಾಠ ಅದೇ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನಾ ಪಾಣ್ಯಾಸ್ಮಃ ಹಿಮಪಿ ಚ ವದಂತು ಹಿ ಮಹತಾಂ. ಎಷ್ಟು ಮಂತ್ರದಂಥ ಇಡೀ ನ್ಯಾಯಸೂರಿಯನ್ನು ಮಾತ್ರ ಮಾತು ಬರೆಯ ನಮ್ಮೆಲ್ಲ ಹಿರಿಮೆಗಳು. ನ ಶಬ್ದಾಬ್ಧೋ ಗಾಢ ನಚ ನಿಗಮಚರ್ಚಾಸು ಚತುರ ನಚ ನ್ಯಾಯೇ ಪ್ರೌಢಾಃ ನಚ ವಿಹಿತ ವೇದ್ಯ ಇವಯಂ. ನಮಗೆ ಏನು ಗೊತ್ತಿಲ್ಲ, ಆದರೂ ಬಹಳಷ್ಟು ಮಾನ್ಯತೆ ಇದೆ. ಕಾರಣ ಗುರುವನುಗ್ರಹ ನನ್ನ ಮೇಲಿದೆ ಅಂತ ಹೇಳ್ತಾರೆ. ಅದನ್ನು ಬ್ರಹ್ಮಸೂತ್ರಗಳಲ್ಲಿ ಹೇಳ್ತಾರೆ. ಪ್ರಧಾನವಾದೇವಹಿ ಅಥವಾ ಬ್ರಹ್ಮಸೂತ್ರದಲ್ಲಿ ಗುರುಪ್ರಸಾದ ದೊಡ್ಡದು, ನಮ್ಮ ಸಾಧನೆ ದೊಡ್ಡದು ಅಂದರೆ ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರ. ಆಚಾರ್ಯರ ಭಾಷ್ಯದಲ್ಲಿ ಸ್ಪಷ್ಟ ಮಾಡ್ತಾರೆ ಸೂತ್ರ. ಇದು ನಾವು ಮರೆತು ಬಿಡ್ತೇನೆ. ದೊಡ್ಡವರ ಅನುಗ್ರಹ ನಮಗೆ ಬೇಕು. ತಂದೆ ಇದ್ದಾರೆ ಮನೆಯಲ್ಲಿ ಅಂದರೆ ಪುಣ್ಯ, ತಾಯಿ ಇದ್ದಾಳೆ ಪುಣ್ಯ, ಗುರುಗಳಿದ್ದಾರೆ ಪುಣ್ಯ. ಈಗ ಅದೆಲ್ಲರ ಆಶೀರ್ವಾದ ನಮ್ಮನ್ನು ಕಾಪಾಡೋದು. ಅದಕ್ಕೆ ಅರ್ಥ ಮಾಡಿಕೊಂಡೆ ರಜಿ ಮನುಷ್ಯನಾಗಿ ಎಷ್ಟು ಸಾಧನೆ ಮಾಡಿದ ಅನ್ನೋದು ಎಷ್ಟು ಮುಖ್ಯನೋ ಆತನ ಅಪ್ರೋಚ್ ಆಗಿ ವಿನೀತನಾಗಿದ್ದಕ್ಕೆ ಜಯ ಬಂತು. ಬಹಳ ಸಂಭ್ರಮ ಪಟ್ಟರು ದೈತ್ಯರೆಲ್ಲ ಯಥಾ ಪ್ರಕಾರ ಅವರು ಸೋತು ಓಡೋದು ಅಭ್ಯಾಸ ಮಾಡಿಕೊಂಡಿದ್ರು ಓಡಿದ್ರು. ದೇವತೆಗಳಿಗೆಲ್ಲ ವೇದದ ಸೂಕ್ತಗಳು ಗೊತ್ತಿದ್ರೆ ದೈತ್ಯರಿಗೆ ಒಂದೇ ಸೂಕ್ತ ಗೊತ್ತಿರುತ್ತೆ. ಯಾವುದೇ ಪಲಾಯನ ಸೂಕ್ತ ಅಂತಾರಲ್ಲ, ಓಡೋದು ಇನ್ನೇನು ಗೊತ್ತಿಲ್ಲ, ಓಡೋದು ಅಷ್ಟೇ ಇನ್ನೇನು ಇರದೇ ಇಲ್ಲ ಓಡೋದು. ಭಾರಿ ಖುಷಿಯಾಗಿದೆ ದೇವತೆಗಳಿಗೆ. ಬಂದರು ಇದ್ರ ಬಗ್ಗೆ ಕೊಡ್ತೇರಾ ಅಂತ ಕೇಳಿದೆ. ಆ ಇಂದ್ರ ದೇವರು ಬಂದು ರಜಿ ಒಂದು ಮಾತು ಹೇಳ್ತೇನೆ ಕೇಳ್ತೀಯ ಅದಕ್ಕೆ ಏನು ನನ್ನನ್ನು ನೀನು ನಿನ್ನ ಮಗ ಅಂತ ತಿಳ್ಕೊಂಡು ಇಂದ್ರ ಪದವಿ ಯಾತಕ್ಕೆ ಅಂದ್ರೆ ರಜಿ ಯೋಚನೆ ಮಾಡ ಇಂದ್ರ ಪದವಿ ಕೊಡಬೇಕು ಅದ್ರ ಬಂದು ಏನಂದ್ರೆ ಈಗ ನನ್ನ ಮಗ ಅಂತ ತಿಳ್ಕೊಂಡ್ಬಿಡಿ ಅಟ್ ಸಾಲದ ಅಂತ ಕೇಳಿ ರಜಿ ತುಂಬಾ ಸಾತ್ವಿಕ ಅದು ಅಂದ್ಕೊಂಡು ಇಂದ್ರ ಪದವಿ ತಗೊಂಡು ಏನು ಮಾಡಿ ಇಂದ್ರ ದೇವರ ಅಪ್ಪ ಅಂತ ಕರಿಬೇಕಾದ್ರೆ ಅದಕ್ಕಿಂತ ದೊಡ್ಡದಾಯ್ತು ಅನ್ಕೊಂಡಂತಮ್ಮ. ಸಾತ್ವಿಕರ ಮನೋಭಾವ ಹೇಗಿರ್ತದೆ ಅಂತ ಕೇಳಿದ್ರೆ ಅವರಿಗೆ ಪ್ರತಿಷ್ಠೆ ಮುಖ್ಯ ಅಲ್ಲ, ಗೌರವ ಮುಖ್ಯ. ಇಂದ್ರದೇವರ ಅಪ್ಪ ಅಂತ ಕರೆದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇಕಾ? ನಂಗೆ ಅಟ್ ಸಾಕು ಅಂತ ಹೇಳಿ, ನಂಗೆ ಅಟ್ ಸಾಕು ಇಂದ್ರ ಬದಲು ಬೇಡ ಅಂತ ಹೇಳಿ ಇಂಥ ಸಾತ್ವಿಕ ಅಂತ ತಿಳ್ಕೊಂಡೇ ಮಾತು ಕೊಟ್ಟಿದ್ದಾರೆ. ಇಂಥವ್ರು ಊಟಕ್ಕೂ ಕಾಲಕ್ಕೆ ಮನೆಯ ಮತ ಆಚಾರ್ಯ ಊಟ ಮಾಡಿ ಅಂತ ಹೇಳ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಡಿ ಅಂದ್ರೆ ಕತೆ ಮುಗಿತಾರೆ. ಉಪಚಾರ ಕೇಳ್ತಾರೆ ಮಾತನ್ನು ಎಲ್ಲರ ಮುಂದೆ ಹೇಳೋದಿಲ್ಲ ಮಾತನ್ನ, ಅವ್ರು ನೋಡಿ ಹೇಳ್ತಾರೆ. ಯಾರಿಗೆ ದೇವರಾಣಿ ಕೇಳೋದಿಲ್ಲ ಅಂತ ಗೊತ್ತೋ ಅವ್ರನ್ನ ಕೇಳ್ತಾರೆ. ಅವ್ರಂತ ಉಳಿದವ್ರಿಗಾದ್ರೆ ಅಪ್ಪಿದ ಬೇಗ ಊಟ ಮಾಡಿ ಆಲಿಸ್ಬೇಕು, ಜಾಗ ಖಾಲಿ ಮಾಡಿ ಅಂತಾರೆ. ಮುಖ ನೋಡ್ಕೊಂಡು ಹೇಗೆ ಮಾತಾಡ್ತಾರೆ ಮಾತಾಡಿದ್ರೆ ಸರಿ ಹೋಯ್ತು ಪಾಪ. ಮುಂದೆ ರಜಿ ಚೆನ್ನಾಗಿ ರಾಜ್ಯಭಾರ ಮಾಡಿದ, ಪುರೋಹಿತಕ್ಕೆ ಬಂದ, ಸುಖವಾಗಿತ್ತು ಬಿಟ್ಟ. ಆತನ ಕಾಲ ಮುಗಿತು, ಆತ ನಿಜವಾದ ಸ್ವರ್ಗಕ್ಕೆ ಹೊರಟೋದ. ಆತನ ಮಕ್ಕಳು ಉತ್ತರಾಧಿಕಾರಿಗಳೇ ರಾಜ್ಯಕ್ಕೆ ಬಂದು ಈ ಹಳೆ ಫೈಲ್ ಓಪನ್ ಮಾಡಿದ್ರು, ಸಿಕ್ತು ಕರಾರು. ಇಂದ್ರದೇವರು ಇಂದ್ರ ಪದವಿ ಕೊಡ್ತೀರಿ ಒಪ್ಕೊಂಡಿದ್ರು ಅಂತಿತ್ತಲ್ಲ, ಆ ಕೇಸ್ ಓಪನ್ ಮಾಡಿದ್ರು. ನೋಡೋಣ ಮಕ್ಕಳು ಹಳೆಯ ರೆಕಾರ್ಡ್ ಉಪಯೋಗ ಮಾಡಿಕೊಳ್ಳೋದ್ರಲ್ಲಿ ಕಾಣ್ತೇನೆ ನಾವು. ಆ ಮಾತ್ರ ರೆಕಾರ್ಡ್ ಮಾಡಿಕೊಂಡಿದ್ರು ಮುಂದೆ ಇಂದ್ರದೇವರ ಹತ್ರ ಹೋದ್ರು. ಸ್ವಾಮಿ ನಿಮ್ಮ ಮಾತು ಕೊಟ್ಟಿದ್ದೆ, ಇಂದ್ರ ಪದವಿ ಕೊಡಬೇಕು, ನಿಮ್ಮಪ್ಪ ಬೇಡ ಅಂದರೆ ನಮ್ಮಪ್ಪ ಬುದ್ಧಿ ಇಲ್ಲ ನೀವು ಕೊಡಿ ಅಂತ ಕೇಳ್ತೇವೆ. ಇದೇ ಮಾತಾಡೋ ಜನಗಳು ನಮ್ಮಪ್ಪ ಏನೋ ಬಿಟ್ಟ ನಾವೇ ಬಿಡೋಣ. ಆತ ಬಿಟ್ಟ ಆತನ ಕಥೆ ಮುಗಿತು. ಆತನ ವರಸದಾರರು ನಾವು, ನಾವೇನು ಮಾತಿನ ಪ್ರಕಾರ ಏನು ಕೊಡಬೇಕು, ಈಗ ಇಂದ್ರ ಪದವಿ ಕೊಡಬೇಕು ಕೊಡಿ ಅಂತ ಕೇಳಿದ್ದಾರೆ. ಎಷ್ಟು ಸೂಕ್ಷ್ಮ ವಿಚಾರ, ಇಂದ್ರದೇವರ ಹೋಗ ಅಂತ ಬೇಂದ್ರೆ ಮುಗೋಗ್ತಿತ್ತು. ಆದರೆ ಮಾತಿಗೆ ಎಷ್ಟು ಬೆಲೆ ಇದೆ ಅದನ್ನು ನೋಡ್ತಾರೆ. ಆ ಮಾತಿಗೆ ಇರುವಂಥ ರೈಟಿನಲ್ಲಿ ಕೊಟ್ಟರು ಬೆಲೆ ಇಲ್ಲ ನಮ್ಮ ಕಾಲಗಳಲ್ಲಿ. ಮತ್ತೆ ಅಫಿಡವಿಟ್ ಕೊಡ್ತಾರೆ ರೈಟಿನಲ್ಲಿ ಕೊಟ್ಟಾಗ ನಮ್ಮ ಬುದ್ಧಿ ಇದ್ದಿಲ್ಲ ಅಂತ ಕೊಡ್ತಾರೆ. ಇವ್ರು ಯಾವಾಗಲೂ ಬುದ್ಧಿ ಇಲ್ಲ ಮತ್ತು ಪ್ರೂವ್ ಆದಂತ ಇದೆ ಇಲ್ಲ. ಮನುಷ್ಯ ಮೋಸ ಮಾಡೋಕ್ಕಾಗಿರ್ತಕ್ಕಂಥ ಕಾಲ ಇದೆ. ರೆಕಾರ್ಡ್ ಸುಳ್ಳು ರೆಕಾರ್ಡ್ ಸೃಷ್ಟಿ ಮಾಡ್ತಾನೆ, ಇರೋ ರೆಕಾರ್ಡನ್ನು ಒಪ್ಪೋದಿಲ್ಲ. ಮತ್ತು ಬಾಯಿ ಮಾತಿಗೆ ಅಷ್ಟು ಮಹತ್ವ ಇತ್ತು ಆ ಮಾತಿನಿಂದಾಗಿ. ಹೌದು, ಮಾತು ಕೊಟ್ಟಿದ್ದು ಹೌದು ನಾವು, ಈ ನನ್ನ ಗಂಡ ನೆನೆಸ್ಕೊಡ್ಬೇಕು. ಆ ದೈವಿ ಶಕ್ತಿ ಇರುತ್ತೆ ಅಂತ ಮಾತನಾಡ ಅವರು ಆಕ್ರಮಿಸೇ ಬಿಟ್ಟರು. ಇದ್ರ ದೇವರು ಮಾತಿಗೆ ಕಟ್ಟು ಬಿದ್ದು ಇಂದ್ರಲೋಕವನ್ನು ಬಿಟ್ಟುಬಿಡ್ತಾರೆ. ಇತರ ಪದವಿಗಳು ಅಶಕ್ಕ ತಗೊಂಡ್ರು. ಇವರ ಸಾಧನೆ ಏನಿಲ್ಲ, ಅವ್ರ ಅಪ್ಪನ ಸಾಧನೆ ಪಾಪ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಅಪ್ಪ ಸಾಧನೆ ಮಾಡ್ದ ಬೇಡ ಅಂತ ಸ್ಯಾಕ್ರಿಫೈಸ್ ಮಾಡ್ದ. ಇವರು ಸ್ಯಾಕ್ರಿಫೈಸ್ ಮಾಡೋದು ಗೊತ್ತಿಲ್ಲ, ಸಾಧನೆ ಮೊದಲೇ ಇಲ್ಲ, ಕ್ಲೇಮ್ ಮಾತ್ರ ಮಾಡಿ. ಇದ್ರ ದೇವರು ಅದರಿಂದ ಹೊರಟರು. ತುಂಬ ವ್ಯಥೆ ಆಯ್ತವರು, ಅಧಿಕಾರ ಹೋಯ್ತು ಅಂತ ವ್ಯಥೆ ಆಗಲಿಲ್ಲ. ಇಂಥ ಉನ್ಮಂತ್ರ ಕೈಯಲ್ಲಿ ಸಿಕ್ಕರೆ ಭೂಲೋಕ ಹಾಳು ಮಾಡಿದ್ದಾರೆ, ದೇವಲೋಕನೂ ಹಾಳು ಮಾಡ್ತಾರೆ ಅಷ್ಟೇ. ಇನ್ನು ತಪ್ಪಿಸ್ಬೇಕಲ್ಲ ಅಂತ ಯೋಚನೆ ಮಾಡಿ ಅವ್ರ ಜವಾಬ್ದಾರಿ ಕೂಡ ಹೌದು. ಏನು ಮಾಡ್ಬೇಕಾವ ಈಗ ಬೃಹಸ್ಪತ್ಯಾಚಾರ್ಯ ಅವರಿಬ್ಬರು ದೇವಗುರುಗಳು ಅಂತ ಪ್ರಸಿದ್ಧ. ಗುರುಹಸಾಂಚ ಮುಖ್ಯಮ್ಮ ವಿದ್ಯೆ ಪಾರ್ಥ ಬೃಹಸ್ಪತಿ. ಭಗವದ್ಗೀತೆಯಲ್ಲಿ ಬೃಹಸ್ಪತ್ಯಾಚಾರ್ಯರಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಅಂತ ಹೇಳಿದ. ಅವರ ಹತ್ರ ಹೋಗಿ, ಗುರುಗಳೇ ಬಹಳ ಪ್ರತೀತಿಯಾಗಿದೆ ನನಗೀಗ, ಇಂಥ ಅಯೋಗ್ಯರು ರಾಜ್ಯಭಾರ ಮಾಡೋದು ಸರಿಯಲ್ಲ, ಇಂದ್ರಪದಿ ನನಗೆ ಮತ್ತೆ ಬೇಕು, ಉಪಾಯ ಹುಡುಕಿ ಅಂತ ಕೇಳಿ ಬೃಹಸ್ಪತ್ಯಾಚಾರ್ಯ ಹೇಳಿದ. ಆಯ್ತು, ಉಪಾಯ ಹುಡುಕ್ತೇನೆ ಅಂತ ಹೇಳಿ ವಿಚಿತ್ರ ಉಪಾಯವನ್ನು ಮಾಡ್ತಾರೆ. ಅವರನ್ನೆಲ್ಲ ಕರೀತಾರೆ, ಐನೂರು ಜನರನ್ನು ಕುಡಿಸ್ಕೊತಾರೆ, ಉಪದೇಶ ಶುರು ಮಾಡ್ತಾರೆ. ಏನು ಉಪದೇಶ ಮಾಡ್ತಾರೆ ಗೊತ್ತೇ? ಧರ್ಮ ಇಲ್ಲ, ದೇವತೆಗಳಿಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಇಹಲೋಕವೇ ಕೊನೆ, ಇದೆಲ್ಲ ಯಾತಕ್ಕೆ ಕೇಳ್ತಾರೆ ಅಂದರೆ ಅವರಿಗೆ ಈ ರೀತಿ ಹಿಂಗೆ ಮಾತನಾಡಿಸೋಷ್ಟು ಅಧಿಕಾರ ಎಲ್ಲಿಂದ ಬಂದಿತ್ತು ಅಂದರೆ ತಂದೆ ಹಾಕಿಕೊಂಡ ಮಾರ್ಗದಲ್ಲಿ ಧರ್ಮಾನುಷ್ಠಾನ ಮಾಡ್ತಿದ್ರು, ಅದಕ್ಕೆ ವರ್ಚಸ್ಸಿ ಆ ಬಿಡಿಸ್ಬೇಕು ಅಂತ ಇವ್ರು ಮಾಡಿ ಶುರು ಮಾಡಿ. ವರ್ಚಸ್ಸನ್ನ ತೆಗಿಬೇಕು ಅಂತ ಹೇಳಿ ದೇವರಿಲ್ಲ, ಧರ್ಮ ಇಲ್ಲ, ದೇವತೆಗಳೆಲ್ಲ ಇಲ್ಲ ಇಲ್ಲ ಅಂತ ಹೇಳಿ ಶುರು ಮಾಡಿ. ಆ ರೀತಿ ಹೇಳಿಕೊಟ್ರಲ್ಲ ಅದಕ್ಕೆ ಚಾರ್ವಾಕ ಮತ ಅಂತ ಹೆಸರಾಯಿತು. ಇವತ್ತು ಚಾರ್ವಾಕ ಮತಕ್ಕೆ ಪ್ರವರ್ತಕರು ಅಂದರೆ ಬೃಹಸ್ಪತ್ಯಾಚಾರ್ಯ. ಆಚಾರ್ಯ ಮಾತನ್ನ ವೈದ್ಯ ಶ್ರುತಿಯನ್ನು ಕೊಟ್ಟು ಬೃಹದಾರಣ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಚಾರ್ವಾಕವಾದ ಪ್ರವರ್ತಕರು ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯ ಭಾರಿ ಬುದ್ಧಿವಂತರು, ಬುದ್ಧಿವಂತರು ದೇವರಿಲ್ಲ ಅಂತ ಮಾತಾಡ್ತಾರೆ. ಅದು ಬೇರೆ ಜೊತೆಗೆ ಇವತ್ತು ದೇವರಿದ್ದಾನೇನೆ ಎಲ್ಲೋ ಹಳೆ ಕಾಲದ ಮನುಷ್ಯ ದೇವರಿಲ್ಲ ನೀವು, ಓ ದೊಡ್ಡ ಆಧುನಿಕ ಮನುಷ್ಯ ಭಾರಿ ಫಾರ್ವರ್ಡ್. ಇವತ್ತು ದೇವರಿಲ್ಲ ಅಂದ್ಬಿಟ್ಟು ಬುದ್ಧಿವಂತ ಅಂತ ಕರೆಯ ಕಾಲ ಬಂದೋಗ್ಬಿಟ್ಟು. ದೇವರಿದ್ದಾನೆ ಅಂದರೆ ಅವನು ಸಂಪ್ರದಾಯವಾಗಿ, ದೇವರಿಲ್ಲ ಅಂದರೆ ಭಾರಿ ಷಡ್ವಾದ್ರ ತಿಂಗಳು. ಈ ಭ್ರಮೆ ಉಂಟು ಮಾಡಿದ್ದು ಬೃಹಸ್ಪತ್ಯಾಚಾರ್ಯ. ಆಶ್ಚರ್ಯ ಅಂದರೆ ಶೈವ ಮತದ ಪ್ರವರ್ತಕರು ಪರಮ ವೈಷ್ಣವರಾದ ಶಿವ, ಬೃಹಸ್ಪತ್ಯಾಚಾರ್ಯ ಚಾರ್ವಾಕ ಮತದ ಪ್ರವರ್ತಕರು, ಅವರು ಪರಮ ವೈಷ್ಣವರು. ಭಗವದ್ ವಿಭೂತಿ ರೂಪ ಇದೆ, ಯಾತಕ್ಕೆ ಮಾಡಿದ್ರು? ಅಸುರ ಮೋಹನಕ್ಕೋಸ್ಕರ ಮಾಡಿದ ಶಾಸ್ತ್ರ. ಅಷ್ಟು ಜನಗಳು ದೇವರಿಲ್ಲ ಧರ್ಮೆಲ್ಲ ಅಂತ ಏನು ಮಾಡಿ, ಹೌದಾ ನಿಮ್ಗೆ ಗೊತ್ತೇ ಇದ್ದಿಲ್ವಲ್ಲ, ಏಕಾಶಿ ಮಾಡೋನಿಗೆ ಎಲ್ಲೇ ಏಕಾಶಿ ಆರಾಮ ಗೊತ್ತಿಲ್ಲೋ ಯಾರು ಹೇಳಿದ ನಿಮಗೆ ಅಂತ ಕೇಳಿದರೆ ಶುರು ಮಾಡೇ ಬಿಡ್ತಂತ ಇಲ್ಲಿ ಅವ್ರ ವರ್ಚಸ್ಸೆಲ್ಲ ಹಾಳಾಗುತ್ತೆ, ಅಷ್ಟು ದಿವಸಗಳ ತಪಸ್ಸೆಲ್ಲ ಹಾಳು ಮಾಡ್ಕೊಂಡಿದ್ದಾರೆ. ಆ ತಂತ್ರ ಮಾಡಿದೆ. ಪರೀಕ್ಷೆ ಹೋಗಿ ನಾಳೆ ಪರೀಕ್ಷೆಯಲ್ಲಿ ಕ್ಯಾನ್ಸಲ್ ಆಗಿದೆ, ಮನೆಯಲ್ಲಿ ಕೊಡ್ತಾನೆ ಹೋಯ್ತು ಒಂದು ವರ್ಷ. ಆ ಥರ ಮಾಡೋ ಕಾನ್ಸೆಪ್ಟ್ ಒಂದು ಜೀವನದಲ್ಲಿ ತಾಯಿ ತಪ್ಪಿಸ್ಲಿಕ್ಕೆ ಪರೀಕ್ಷೆ ಹಾಗೆ ಮಾಡ್ತಾನೆ. ವತ್ಸರದ ಹಾಗೇನೆ ಇಂಟರ್ವ್ಯೂ ಹೋದ್ರೆ ಸೆಲೆಕ್ಟ್ ಆಗ್ತಾನೆ ಅಂತ ಗೊತ್ತು, ತಾನಾಗೋದಿಲ್ಲ ಅಂತ ಗೊತ್ತು, ಅದು ಸುಳ್ಳು ಹೇಳೋ ಇಂಟರ್ವ್ಯೂ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು, ಪೋಸ್ಟ್ಪೋನ್ ಆಗಿದೆ ಅನ್ನೋದು ಅವ್ರು ಬಿಡ್ತಾನೆ, ತಾನೇ ಸೆಲೆಕ್ಟ್ ಆಗಿದೆ. ಇಂಥ ಕುತಂತ್ರ ಮಾಡಲಿಕ್ಕೆ ಹೊರಟಿದ್ದೇ ಅದು ಅಸಚ್ಛಾಸ್ತ್ರ. ಚಾರ್ವಾಕ ಮತ ಚಾರು ವಾಕ್ ಅಂತ ಕೇಳಿ, ಚಾರು ವಾಕ್ ನೋಡೋದು ಭಾಳ ಇಂಟ್ರೆಸ್ಟಿಂಗ್. ಏಕಾಶಿ ಮಾಡಬೇಕು, ಖುಷಿ ಆಗುತ್ತೆ ನಿಮಗಾಗ, ಎಷ್ಟೊತ್ತಿ ಬೇಕಾದ್ರೆ ಬೆಳಿಗ್ಗೆ ಇಡಿ, ಎಷ್ಟು ಆನಂದ ಆಗುತ್ತೆ. ಏನು ಬೇಕಾದ್ರೆ ತಿನ್ನಿ, ಎಷ್ಟು ಬೇಕಾದ್ರೆ ತಿನ್ನಿ, ಏನು ಬೇಕಾದ್ರೆ ಕುಡೀರಿ, ಏನು ಖುಷಿರೋ ಖುಷಿ ಬಡಿಸಿರಿ. ಅದಕ್ಕೆ ಚಾರುವಾಕ ಅಂತ ಒಳ್ಳೆ ಅಟ್ರಾಕ್ಟಿವ್ ವರ್ಷಗಳೆಲ್ಲ ಕೂಡ ಒಳಗೆ ನಾಳೆದು ಇವತ್ತು ಕ್ಲಾಸ್ ಇಲ್ಲ, ಎಷ್ಟು ಖುಷಿ ಆಗ್ಬೋದು, ಎಂಥ ಬುದ್ಧಿವಂತರು ಚಪ್ಪಾಳೆ ಹಾಕ್ಬಿಡ್ತಾರೆ, ಸ್ವಲ್ಪ ಪೇಸ್ಟ್ ಬಂದರೆ ಲಡಾಫ್ ಬಂದಷ್ಟು ಖುಷಿಯಾಗಿಬಿಡುತ್ತೆ. ಆದರೆ ಪರೀಕ್ಷೆ ಮುಂದಾಯಿತು ಖುಷಿ ಆಗಿದೆ, ಅದು ಏನಂದ್ರೆ ಸೈಕಾಲಜಿ. ಆ ದೃಷ್ಟಿ ಇವತ್ತು 199 ಪಾಲು ಜನ ಚಾರ್ವಾಕರ ಅನುಷ್ಠಾನ ಮಾಡೋದೇ ಬದುಕಿ, ಮನೆಗಳಲ್ಲೇ ಸಿಗ್ತಾರೆ ಚಾರ್ವಾಕರು. ಎಲ್ಲೋ ಹುಡುಕ್ಬೇಡಿ ಚಾರ್ವಾಕರನ್ನ, ಮನೆಗಳಲ್ಲೇ ಇರ್ತಾರೆ. ಸಂಧ್ಯಾವನ್ನೇ ಮಾಡೋದಿಲ್ಲ, ಪೂಜೆ ಮಾಡೋದಿಲ್ಲ, ದೇವರಿದ್ದಾರೆ ಹೇಳೋದಿಲ್ಲ, ಇವರೆಲ್ಲ ಹೈ ಕ್ಲಾಸ್ ಚಾರ್ವಾಕರು. ಹೆಸರಿಗೆ ಎಷ್ಟೋ ಜನ ಓದ್ದವರು ಬರಲೇ ಬಂದಿರ್ತಾರೆ, ಓದ್ದವರು ಹೆಸರು ಹಿಡ್ಕೊಂಡಿರ್ತಾರೆ, ಶುದ್ಧ ಅನಾಚಾರಿಗಳಾಗಿರ್ತಾರೆ. ಇವತ್ತು ಹೆಚ್ಚು ಅನಾಚಾರಿಗಳು ಅಲ್ಲಿ ಸಿಗ್ತಾರೆ. ನಮ್ಗೆ ಇನ್ನೂ ಆಶ್ಚರ್ಯ ಅಂತ ಕೇಳಿದರೆ ದೇವಸ್ಥಾನಗಳಲ್ಲಿ ಅನ್ಯಾಯ ನಡೀತಾ ಇದೆ. ದೇವಸ್ಥಾನ ಭ್ರಷ್ಟಾಚಾರ ಪೇಪರ್ ನೋಡ್ತಾ ಇದ್ದೀರಿ, ದೇವಸ್ಥಾನ ಧರ್ಮದ ಹೆಸರಲ್ಲಿ ಭ್ರಷ್ಟಾಚಾರ. ಜ್ಯೋತಿಷ್ಯ ಹೇಳ್ತೇನೆ ಅಂತೇಳಿ ಮೊನ್ನೆ ಗೊತ್ತಲ್ಲ ಗಲಾಟೆ ಮಾಡಿ, ಎಂಥ ಮಹಾಭಾಗ್ಯಗಳು ಸಿಗ್ತಾರೆ. ಅಂದರೆ ಧರ್ಮವನ್ನು ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಳ್ಳೋದು, ಅಥವಾ ಧರ್ಮವಿಲ್ಲ ಅಂತ ಘೋಷಣೆ ಮಾಡೋದು. ಧರ್ಮಾಧಿಕಾರ್ಯಮೀ ಯಸ್ಯ ಮಹೋಪತಿ ಸ್ಯಾತ್ ಶ್ರೇಷ್ಠಸ್ಥೈವ ಲಿಖಿತ ಸುರದೈತ್ಯ ಸಂಘ. ಕಣಿಕ ನೀತಿಯ ಸಾರ, ದೇವರ ಧರ್ಮವನ್ನು ಒಪ್ಪಬಾರದು, ಒಪ್ಪಿದಾಗಿ ಮಾಡಬೇಕು. ಅದು ಕಲಿಗದ ವಿಷಯ, ಒಪ್ಪಿದಾಗಿ ಮಾಡಬೇಕು, ಜನ ಮೋಸ ಮಾಡಬೇಕು. ಈ ತಂತ್ರವನ್ನು ಉದ್ಯೋಗಿಸಲಿಕ್ಕೆ ಬಂದಂತೆ ಬೃಹಸ್ಪತ್ಯಾಚಾರ್ಯರ ಮತ ಚಾರ್ವಾಕ ಮತ ಬೃಹಸ್ಪತ್ಯಾಚಾರ್ಯ ದೇವ ಗುರುಗಳು ಹೇಳಿದ್ದು ದೇವತೆಗಳೇ ಇಲ್ಲ ಅಂತ, ಅದಕ್ಕೆ ಅಸರಮೋಹನ ಅಂತ ಕರೀತಾರೆ. ಅವತ್ತಿನಿಂದ ಶುರು ಮಾಡಿದ್ರು, ಎಲ್ಲ ಧರ್ಮ ಬಿಟ್ಟರು, ವರ್ಚಸ್ಸೋಯ್ತು, ಇಂದ್ರದೇವರು ಬಂದರು, ಯುದ್ಧ ಮಾಡಿ ಕೊಲ್ಲ ಹಾಕಿಬಿಟ್ರು, ಕತೆ ಮುಗಿತು. ಮತ್ತೆ ಕೊಲ್ಲಕ್ಕಾಗಿರಲಿಲ್ಲ ಅವನ್ನ, ಧರ್ಮೋ ರಕ್ಷತೆ ರಕ್ಷಿತ, ಧರ್ಮಾನುಷ್ಠಾನ ಮಾಡೋವರೆಗೂ ಕೊಲ್ಲಕ್ಕಾಗಿದ್ದಿಲ್ಲ, ಧರ್ಮಾನುಷ್ಠಾನ ಬಿಟ್ಟ ತಕ್ಷಣ ಕೊಲ್ಲಕ್ಕೆ ಸಾಧ್ಯವ. ನೀವು ಅರ್ಥ ಮಾಡಿಕೊಂಡ್ರೆ ಧರ್ಮಾನುಷ್ಠಾನ ಬಿಡಿಸೋದು ಅಂದ್ರೆ ಒಂದೇ, ಜಗತ್ತನ್ನು ನಾಶ ಮಾಡೋದು ಅಂದರೆ ಒಂದೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಧರ್ಮಕ್ಕೆ ಚ್ಯುತಿ ಬಂದಾಗ ನಾನು ಅವತಾರವನ್ನು ಮಾಡ್ತೇನೆ, ಅಥವಾ ದೇವತೆಗಳನ್ನು ಕಳಿಸಿಕೊಡ್ತಾನೆ, ಒಳ್ಳೆ ಜ್ಞಾನಿಗಳನ್ನು ಕಳಿಸಿಕೊಡ್ತಾನೆ. ಪ್ರಸಂಗ ಕದೋಯಿತು. ರಜೆಯ ಕಥೆ, ರಜೆಯ ಕಥೆಯಲ್ಲಿ ದೊಡ್ಡ ಅಂಶ, ರಜಿ ಯಾರ ಪಕ್ಷವನ್ನು ವಹಿಸ್ತಾನೋ ಅವರು ಗೆಲ್ತಾರೆ. ಎಷ್ಟು ಅಮೋಘವಾದ ಮಾತು, ರಜಿ ಯಾರ ಪಕ್ಷವನ್ನು ವಹಿಸ್ತಾನೋ ಅವರು ಗೆಲ್ತಾರೆ. ನಮಗೇನಿಸುತ್ತೆ, ರಜೆ ಎಂದು ಪುಣ್ಯಾರ್ಥ, ಅವನಿಂದ ನಾವು ಅವ್ರ ಪಕ್ಷಕ್ಕೆ ಸೇರ್ಬೋದಾಗಿತ್ತಲ್ಲ, ಕರ್ಕೊಳ್ಬೋದಾಗಿತ್ತಲ್ಲ ಹೇಳ್ತಾರೆ. ಅವ್ರ ಪಕ್ಷ ತೊಗೊಂಡು ಏನು ಮಾಡ್ತೀವಿ, ಯಾವ ಪಕ್ಷದಲ್ಲಿ ವಾಯುದೇವರು ಇರ್ತಾರೋ ಪಕ್ಷ ಗೆಲ್ಲುತ್ತೆ, ಅದು ಶಾಶ್ವತವಾದ ಮಾತು. ರಜೆ ಇರೋದು ತಾತ್ಕಾಲಿಕವಾದ ಒಂದು ಪ್ರಶಂಸೆ. ವಾಯುದೇವರಿಂದಲೇ ಜಯ ಅನ್ನೋದಕ್ಕೆ ದುರ್ಯೋಧನ ಒಪ್ಪಿಕೊಳ್ತಾನೆ. ಪರ್ಯಾಪ್ತಂ ದಿನಮೇತೆ ಶಾಂಬಲಂ ಭೀಮಾದಿ ರಕ್ಷಿತ. ಇಲ್ಲಿ ಭೀಮಸೇನ ಇದ್ದಾನೆ ಪಾಂಡವರ ಪಕ್ಷದಲ್ಲಿ, ಇವರು ಗೆಲ್ಲ ಬಿಡ್ತಾರೆ. ಇದು ಎಲ್ಲಿರುವ ಮಾತಲ್ಲ, ಭಗವದ್ಗೀತೆಯ ಮಾತು. ಯಾರೇ ಹೇಳೋದಲ್ಲ, ದುರ್ಯೋಧನ ಹೇಳೋದು. ಅವನು ಯಾರೋ ಅಲ್ಲ, ಭೀಮನ ಪರಮದ್ವೇಷಿ. ಅಂದಮೇಲೆ ವಾಯುದೇವರಿಗೆ ಒಂದೇ ಕಲಿ ಬಗ್ಗೋದು ಅಂತ. ಕಲಿ ಮಡಿತಕ್ಕದ್ದು ಹರಿವಾಯುಗಳಿಗೆ ಮಾತ್ರ, ಎಲ್ಲರ ಮುಂದೆ ಅವನು ಪರಾಕ್ರಮ ನಡೆಯುತ್ತೆ ಕಲಿ. ಆದರೆ ಹರಿವಾಯುಗಳ ಮುಂದೆ ಮಾತ್ರ ನಡೆಯೋದಿಲ್ಲ. ಅದು ವಿಶಿಷ್ಟವಾದ ಕಲಿಯ ದೌರ್ಬಲ್ಯ. ದುರ್ಯೋಧನ ಬಾಯಿ ಮೆಚ್ಚಿ ಒಪ್ಕೊಂಡಿದ್ದಾನೆ ಬಾಯಿ ತುಂಬಾನೇ. ಅದು ಅರ್ಥ ಮಾಡಿಕೊಂಡ್ರೆ ಇವತ್ತಿಗೂ ನಾವು ಯಶಸ್ಸನ್ನು ಸಾಧಿಸಬೇಕು ಅಂತಿದ್ರೆ ಭಗವಂತ ಗೀತೆಯಲ್ಲಿ ಹೇಳೋ ಹಾಗೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾಪ್ತವು ಧನುರ್ಧರ ತತ್ರ ಶ್ರೀ ವಿಜಯೋ ಭೂದಿ ಧ್ರುವ ನೀತಿ ನಿರ್ಮತಿರ್ಮಮ. ಕೃಷ್ಣ ಇದ್ದಲ್ಲಿ ಜಯ, ಅರ್ಜುನ ಇದ್ದಲ್ಲಿ ಜಯ. ಅಲ್ಲಿ ಬರೀ ಜಯ ಅಲ್ಲ, ಸರ್ವ ವಿಧವಾದಂತಹ ಜಯದ ನಿಶ್ಚಯ. ಇದು ನನ್ನ ದೃಢವಾದ ನಿರ್ಧಾರ ಅಂತ ಸಂಜಯನ ಬಾಯಿಲಿ ಮಾತು ಬರುತ್ತೆ ಭಗವದ್ಗೀತೆಯ ಕೊನೆಯ ಶ್ಲೋಕ. ಅದರಲ್ಲಿ ರಜಿ ಬಗ್ಗೆ ನಾವು ಯೋಚನೆ ಮಾಡೋದ್ರ ಬದಲು ಸರ್ವೋತ್ತಮನಾದ ಶ್ರೀಹರಿಯ ಬಗ್ಗೆ, ಜೀವೋತ್ತಮರಾದ ವಾಯುದೇವರ ಬಗ್ಗೆ ಯೋಚನೆ ಮಾಡಿ ಅವರು ನಮ್ಮ ಪಕ್ಷದಲ್ಲಿರಬೇಕು ಅಥವಾ ಅವ್ರ ಪಕ್ಷ ನಾವು ಅನುಸರಿಸಬೇಕು. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತ. ಇದು ರಜೆಯ ಕಥೆಯ ಹಿನ್ನೆಲೆ. ಇದೇ ಇನ್ನು ಅನೇಕ ಕಥೆಗಳು ಮುಂದುವರಿತಾ ಹೋಗಿ ಇದೇ ಚಂದ್ರವಂಶದಲ್ಲಿ ಮತ್ತೊಂದು ತವರು ಯದುವಂಶ ಅಂತ ಶುರುವಾಗಿ ದೃಶ್ಯಂಚಾನುಂಚ ಯದುಂಚ ದುರ್ವಸುಂಚವ ದೇವಯಾನಿ ವ್ಯಜಾಯತ ದೃಶ್ಯಂಚಾನುಂಚ ಪೂರುಂಚ ಶರ್ಮಿಷ್ಠ ವರ್ಷ ಪರ್ವಣಿ. ಮುಂದೆ ನಹುಷನ ಮಗ ಯಯಾತಿ, ಯಯಾತಿಗೆ ಇಬ್ಬರು ಹೆಂಡತಿರು, ದೇವಯಾನಿ ಮತ್ತು ಶರ್ಮಿಷ್ಠ ಅಂತ ಹೇಳಿ. ದೇವಯಾನಿ ಶುಕ್ರಾಚಾರ್ಯರ ಮಗಳು, ಶರ್ಮಿಷ್ಠೆ ವರ್ಷ ಪರ್ವಣಿ ವೃಷಪರ್ವ ಅಂತಕ್ಕಂಥ ದೈತ್ಯರಾಜರ ಮಗಳು. ಅವಳು ಶುಕ್ರಾಚಾರ್ಯರ ಮಗಳು, ಇವಳು ದೈತ್ಯರಾಜರ ಮಗಳು. ಆಶ್ಚರ್ಯ ಅಂದರೆ ದೇವಯಾನಿಯಲ್ಲಿ ಸ್ವಲ್ಪ ಮಾತ್ಸರ್ಯಾದಿ ದೋಷ ಇತ್ತು, ಶರ್ಮಿಷ್ಠೆ ಬಹಳ ಶ್ರೇಷ್ಠಳಾದ. ದೈತ್ಯರಾಜರ ಮಗಳು ಪ್ರಹ್ಲಾದ ಹೇಗೆ ಹಿರಣ್ಯಕಶಿಪನ ಮಗನಾಗಿಯೂ ದೈವಿ ಸಂಪತ್ತು ಹೊಂದಿದ್ದಲ್ಲ, ಹಾಗೆ ಶರ್ಮಿಷ್ಠೆ ಇತ್ತು. ಆದ್ದರಿಂದ ಹಿಂದಿನ ಕಾಲ ಆಶೀರ್ವಾದ ಮಾಡಬೇಕಾದ್ರೆ ಯಯಾತೇರಿವ ಶರ್ಮಿಷ್ಠ ಭರ್ತುರ್ ಬಹುಮತಾಭವ ಕಾಳಿದಾಸ ಉಪಯೋಗಿಸ್ತಾನೆ ಮಾತನ್ನು. ಯಯಾತಿ ರಾಜನಿಗೆ ಶರ್ಮಿಷ್ಠೆ ಇದ್ದಾಗಿರಬೇಕು, ಹೆಂಡತಿ ಗಂಡನೇ ಎಂದು ಉಪಯೋಗಿಸುವಷ್ಟು ಮಟ್ಟಿಗೆ ನಿಷ್ಠಳಾಗಿದ್ದ. ಅದರ ಫಲವಾಗಿ ಯದುಂಚ ದುರ್ವಸುಂಚವ ದೇವಯಾನಿ ವಿಜಯ. ಯದು ದುರ್ವಸು ಅಂತಕ್ಕಂಥ ಇಬ್ಬರು ಮಕ್ಕಳು ದೇವಯಾನಿಗೆ ಹುಟ್ಟಿದರೆ, ದೃಶ್ಯ ಅನು ಮತ್ತು ಪೂರ್ವ ಅಂತಕ್ಕಂಥ ಮೂರು ಮಕ್ಕಳು ಈ ವೃಷಪರ್ವಣಿ ಅಂದರೆ ಆ ಒಬ್ಬ ಶರ್ಮಿಷ್ಠೆಗೆ ಹುಟ್ಟಿದ್ದು. ಐದು ಜನ ಮಕ್ಕಳ ಸರ್ವೇ ವಿಷ್ಣು ಪದೈಕ ಭಕ್ತ, ಎಲ್ಲ ಭಗವಂತನ ಭಕ್ತರು. ಯದುವಂಶ ಯದು ಇದ್ದಾರಲ್ಲ, ಆ ಯದುವಂಶವೇ ಮುಂದೆ ಕೃಷ್ಣಾವತಾರಕ್ಕೆ ಕಾರಣವಾದ ವಂಶವಾಗಿ, ಅದಕ್ಕೆ ಯಾದವ ಕೃಷ್ಣ ಅಂತ ಭಗವಂತನ ಹೆಸರು ಬಂತು. ಯದು ಯಯಾತಿರಾಜನ ಹಿರಿಯ ಮಗ, ಪುರು ಯಯಾತಿರಾಜನ ಕಿರಿಯ ಮಗ. ಯಯಾತಿರಾಜನ ವಂಶದ ಸಾಕ್ಷಾತ್ ಹಿರಿಯ ಮಗನಲ್ಲಿ ಆ ವಂಶದೊಳಗೆ ಭಗವಂತನಾದ ಕೃಷ್ಣ ಅವತಾರ ಮಾಡಿದ, ಆದ ಸರ್ವೋತ್ತಮ. ಕಿರಿಯನಾದ ಕುರುವಿನ ವಂಶದಲ್ಲಿ ಭೀಮಸೇನಾದಿ ಪಾಂಡವರು ಹುಟ್ಟಿದರು, ಭೀಮಸೇನ ಜೀವೋತ್ತಮ ಅಂತ ಯಯಾತಿರಾಜನಿಗೆ ಎಷ್ಟು ಹಿರಿಮೆ ಬಂತು. ಇದೇ ಯದುವಂಶದಲ್ಲಿ ಮುಂದೆ ಒಮ್ಮೆ ಯದೋರ್ ವಂಶಿ ಚಕ್ರವರ್ತಿ ಕಾರ್ತವೀರ್ಯಾರ್ಜುನ ಅಭವತ್. ಕಾರ್ತವೀರ್ಯಾರ್ಜುನ ಅಂತ ರಾಜ ಯದುವಂಶದಲ್ಲಿ ಬಂದವನೇ, ಅವನ ಹೆಸರು ಅರ್ಜುನ ಅಂತ ಹೇಳಿ, ಅವನ ಅಪ್ಪ ಕೃತವೀರ್ಯ ಅಂತ ಹೇಳಿ, ಅದಕ್ಕೆ ಕಾರ್ತವೀರ್ಯಾರ್ಜುನ ಅಂತ ಹೇಳ್ತಾರೆ. ಬರೀ ಅರ್ಜುನ ಅಂದರೆ ಪಾಂಡವರ ಅರ್ಜುನ ಆಗುತ್ತೆ ಅಂತ ಹೇಳಿ ಕಾರ್ತವೀರ್ಯಾರ್ಜುನ ಅಂತ ಇನಿಷಿಯಲ್ಸ್ ಹಾಕಿದ್ರೆ ಹಾಗೂ ಹಾಕಿ ಕಾರ್ತವೀರ್ಯ ಅರ್ಜುನ. ಅವನು ಹುಟ್ಟಿದಾಗ ಎಲ್ಲರಂತೇನೆ ಇದ್ದ, ಎರಡು ಕೈ ಎರಡು ಕಾಲು ಹಾಗೇ ಇದ್ದಿತ್ತು. ಮುಂದೆ ದತ್ತಾತ್ರೇಯ ರೂಪದ ಭಗವಂತನ ಶಿಷ್ಯನಾಗ್ತಾನ. ಈಗ ಈಗಷ್ಟೇ ಕಥೆ ಕೇಳಿದ್ರು, ಅತ್ರೇಯನ ಸೂರ್ಯ ಮಗನಾಗಿ ಭಗವಂತ ಅವತಾರ ಮಾಡಿದನಲ್ಲ, ಆ ದತ್ತಾತ್ರೇಯ ರೂಪದ ಉಪಾಸಕನಾಗ್ತಾನೆ. ಅದರಿಂದಾಗಿ ವಿಷ್ಣುವರು ದತ್ತಾತ್ರೇಯ ನಾಮನಃ ಪ್ರಸಾದಾತ್ ಯೋಗ ವೀರ್ಯವಾನ್, ದೊಡ್ಡ ಯೋಗಿಯಾಗ್ತಾನೆ. ಯೋಗಿಯಾಗಿದ್ದಕ್ಕೆ ಏನಾಯಿತು ಅಂದರೆ, ಅವನಿಗೆ ಎರಡು ಕೈ ಇತ್ತಲ್ಲ, ಸಾವಿರ ಕೈ ಆದವನು, ಬಲಗಡೆ ಐನೂರು ಎಡಗಡೆ ಐನೂರು. ಅವನು ಸಾವಿರ ಕೈ ಆಗಿದ್ದು ಹುಟ್ಟಿದ ಮೇಲೆ ರಾವಣನಿಗೆ ಹುಟ್ಟಿರಲಿಕ್ಕೆ ಹತ್ತಲೆ ಇದ್ದು, ಹುಟ್ಟಿರಲಿಕ್ಕೆ ಇಪ್ಪತ್ತು ಕೈ ಇದ್ದು. ಆದರೆ ಇವನಿಗೆ ಹಾಗಲ್ಲ, ಈ ತಪಸ್ಸಿನ ಪ್ರಭಾವದಿಂದ ಸಾವಿರ ಕೈಗಳಾದವು, ತಲೆ ಮಾತ್ರ ಒಂದೇ. ರಾವಣನಿಗೆ ಹತ್ತು ಇಪ್ಪತ್ತು ಹಾಗಾಯಿತು, ಇವನಿಗೆ ಹಾಗಲ್ಲ, ಒಂದೇ ತಲೆ, ಸಾವಿರ ಕೈಗಳ ಮಹಾರಾಜನ. ಒಂದು ಕಾಲ ತುಂಬ ಚೆನ್ನಾಗಿ ರಾಜ್ಯವನ್ನು ಆಡಿದ, ಅತ್ಯುತ್ತಮ ರಾಜ. ಪ್ರತಿನಿತ್ಯನ ಆತನ ಮಂಗಲಾಷ್ಟಕನ ಚತುರಿಡತೇನು, ಹೈ ಹೈ ಅಂದ್ರೆ ಆತನೇ ಆ ವಂಶದ ಹೆಸರು ಅಂತ ಪುಣ್ಯಾತ್ಮ. ಮುಂದೆ ಒಂದು ಕಾಲ ಪ್ರಸರಾದೇಶದಿಂದಾಗಿ ದಾರಿ ತೊಟ್ಟು ಹೋಗ್ತಾನೆ. ಅವನ ರಾಜ್ಯ ಆಳ್ವಿಕೆಯನ್ನು ಇವತ್ತಿಗೂ ಸ್ಮರಣೆ ಮಾಡ್ತಾನೆ. ಎಷ್ಟು ಮಟ್ಟಿಗೆ ಅಂದರೆ, ಆತನ ಹೆಸರು ಹೇಳಿದರೆ ಸಾಕು ಇವತ್ತಿಗೂ ಕೂಡ, ಗತಂ ರಕ್ತಂಚ ಲಭ್ಯತೆ, ಕಳೆದು ಹೋಗಿದ್ದು ಪೂರ್ತಿ ಹೋಗಿ ಸಿಕ್ಬಿಡುತ್ತಂತೆ ಬಂದು. ಅದು ಟ್ರೈ ಮಾಡಿ, ಯಾವ ಪೊಲೀಸ್ ಕಂಪ್ಲೇಂಟು ಕೊಡಬೇಡಿ, ಅಷ್ಟು ಫಾಸ್ಟಾಗಿ ಸಿಗುತ್ತೆ ಕರ್ತವ್ಯ ರಾಜ್ಯರ ಅಂದರೆ ಇಮ್ಮಿಡಿಯೇಟಾಗಿ ಸಿಗುತ್ತೆ. ಇವತ್ತಿಗೂ ಅತಿಥಿ ಕರ್ತವ್ಯ ಆತ ದತ್ತಾತ್ರೇಯ ರೂಪದ ಭಗವಂತನ ಶಿಷ್ಯ, ದತ್ತಾತ್ರೇಯ ಸಾಕ್ಷಾತ್ ನಾರಾಯಣ. ಆ ಸಿದ್ಧಿಯ ಫಲದಿಂದ ಆತನ ರಾಜ್ಯದೊಳಗೆ ಕಳ್ತನ ಸುಳ್ತನ ಏನೇನೋ ಆಗ್ತಿದ್ದಿಲ್ಲ. ಕಳ್ತನ ಸುಳ್ತನ ಮಾಡಕ್ಕೆ ಅಂತ ಯಾರಾದರೂ ಅಂದುಕೊಂಡ್ರೆ ಅದು ಮನಸ್ಸಿನಲ್ಲಿ ಯೋಗಿಯಾದ ಇವನು ಬಿದುಮಾನ ಹಿಡ್ಕೊಂಡಿರ್ತಿದ್ದ, ಕೈಗೂರು ಸೋಕೆ ಅಂತ ಹೇಳೋದು ಬಿಡ್ತಿದ್ದಿಲ್ಲ. ಅಂಥ ಸಿದ್ಧಿ ಯೋಗ ಮನಸ್ಸೊಳಗೆ ಎಂಟರ್ ಆಗ್ತಿದ್ದ. ವಿಷ್ಣುವಿನ ಶಿಷ್ಯನಾದ ಇವನಿಗೆ ಇನ್ನೊಬ್ಬರ ಮನಸ್ಸೊಳಗೆ ಎಂಟರ್ ಆಗೋ ಸಾಮರ್ಥ್ಯ ಇದ್ರೆ, ಇನ್ನು ಭಗವಂತನಿಗೆ ಇವ ಅಂತಃ ಪ್ರವೇಶ, ಎಲ್ಲರ ಮನಸ್ಸೊಳಗೆ ಎಂಟರ್ ಆಗ್ತಾನೆ ಭಗವಂತ. ಇವ ಅಂತಃ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾ ಸಂಜೀವಯತಿ ಅಖಿಲ ಶಕ್ತಿ ಧನಸ್ವ ನಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ. ಆಗ ದೇವರು ಸರ್ವತ್ರ ಪ್ರವೇಶ ಮಾಡ್ತಾರೆ ಎಂಬುದಕ್ಕೆ ಈತನ ಕಥೆ ನಮಗೆ ನೆರವಾಗಿದೆ. ಇಂಥ ಕಾರ್ತವ್ಯರಾಜರ ಮುಂದೆ ದಾರಿ ತಪ್ಪುತ್ತಾನೆ, ಅಸುರಾವೇಶದಿಂದ ದಾರಿ ತಪ್ಪುತ್ತಾನೆ. ಆಗ ಭಗವಂತ ಪರಶುರಾಮ ತನ್ನ ಸಂಹಾರವನ್ನು ಮಾಡ್ತಾನೆ. ಅಂತೂ ಒಳ್ಳೆಯ ವಂಶ ಒಳ್ಳೆಯ ಎಲ್ಲ ಇತ್ತು, ಭಗವಂತ ಕ್ಷಮಿಸಿದ ತಪ್ಪು ಮಾಡಿ ಶಿಕ್ಷೆ ಕೊಡಲೇಬೇಕು. ಭೀಷ್ಮರು ಅಗ್ರಪೂಜೆ ಮಾಡಿಸಿದವರು, ಭಗವಂತ ಅವನನ್ನು ಕೊಲ್ಲಿಸ್ತಾನೆ ದುರೋಧನ ಪಕ್ಷ ಸೇರಿದ್ದಕ್ಕೋಸ್ಕರ. ಅದಕ್ಕೆ ದೇವರಿಗೆ ಸಮ ಅಂತ ಹೇಳ್ತಾರೆ. ಪರಮಾತ್ಮ ಒಳ್ಳೆಯದು ಮಾಡಿದಾಗ ಗುಣವನ್ನು ಅನುಸರಿಸಿ ಅನುಗ್ರಹ ಮಾಡ್ತಾನೆ, ದೋಷದ ತಕ್ಕಂತೆ ಶಿಕ್ಷೆ ಕೊಡ್ತಾನೆ. ಕಾರ್ತೀವರಾಜರ ಶಿಕ್ಷೆ ಕೊಟ್ಟು ಅವನನ್ನು ಉದ್ಧಾರ ಮಾಡಿದ, ಒಳಗಿನ ಹಸುರನ್ನು ನಾಶ ಮಾಡಿದ. ಹೀಗೆ ಕತೆ ಬೆಳೀತಾ ಬೆಳೀತಾ ಹೋಗುತ್ತೆ. ಈ ಯದುವಂಶದ ಕವಲಾಗಿ ಭೋಜವಂಶ, ವೃಷ್ಟಿವಂಶ, ಅಂಧಕ ವಂಶ ಅಂತ ಅನೇಕ ಕವಲುಗಳು ಬರುತ್ತೆ. ಆ ಕವಲುಗಳಲ್ಲಿ ವೃಷ್ಣಿ ಅಂತ ಒಬ್ಬರುತ್ತಾನೆ, ಅದಕ್ಕೆ ವೃಷ್ಟಿವಂಶ ಅಂತ ಹೇಳ್ತಾರೆ. ವೃಷ್ಣಿ, ಆ ವೃಷ್ಣಿಗೆ ಇಬ್ಬರು ಮಕ್ಕಳಾಗ್ತಾರೆ. ಒಬ್ಬರ ಹೆಸರು ಬಹಳ ವಿಚಿತ್ರ ಹೆಸರು, ಶಫಲ್ಕ ಅಂತ ಒಬ್ಬರ ಹೆಸರು, ಇನ್ನೊಬ್ಬರ ಹೆಸರು ಚಿತ್ರಕ ಅಂತ. ಶಫಲ್ಕ ಚಿತ್ರಕ ಅಂತ ಇಬ್ಬರು ಮಕ್ಕಳು. ಆ ಶಫಲಕ ಬಹಳ ಸಿದ್ಧ ಪುರುಷ, ಎಷ್ಟು ಸಿದ್ಧಿ ಇತ್ತು ಅಂದರೆ ಅವನು ಮಳೆ ಇಲ್ಲದ ಊರಿಗೆ ಕಾಲಿಟ್ಟ ಅಂದರೆ ಮಳೆ ಬರಲು ಶುರುವಾಗ್ತಿತ್ತು. ಋಷ್ಯಶೃಂಗರ ಕಥೆ ಕೇಳಿದ್ದೀವಲ್ಲ, ಅಂತ ಸಿದ್ಧಿ ಪಡೆದವನು ಶಫಲ್ಕ. ಮಳೆ ಇಲ್ಲದ ಜಾಗ ಕಾಲಿಟ್ಟರೆ ಸಾಕು, ಬೇಕಾದಷ್ಟು ಮಳೆ ಸುರಿಯೋದು. ಅದು ಅವರ ಬಗ್ಗೆ ಖ್ಯಾತಿ ಬಂದವರು ಬಿಟ್ಟಿದ್ದಾಗಲೇ. ಒಂದ್ಸಲ ಏನಾಗಿತ್ತು, ಕಾಶಿ ದೇಶಕ್ಕೆ 3 ವರ್ಷ ಮಳೆ ಬರಲಿತ್ತು. ಒಂದ್ಸಲ ಗಂಗಾ ನದಿ ಹರಿಯ ಊರು, 3 ವರ್ಷ ಒಂದು ಹನಿ ಮಳೆ ಆಗಲೇ ಇರೋದು, ಬರಗಾಲ ಬಂದಾಗ. ಅಲ್ಲಿ ರಾಜ ತುಂಬ ಯೋಚನೆ ಮಾಡಿದ, ಹಾಗಿದ್ರೆ ಏನು ಮಾಡಿದರೆ ಮಳೆ ಬರುತ್ತೆ ಅಂತ ಸರ್ಕಾರದಿಂದ ಕೇಳಿದ. ಅವ್ರು ಹೇಳಿದ್ರು, ಇವತ್ತಿನ ಕಾಲಕ್ಕೆ ಯಾರಾದ್ರೂ ಕೇಳಿದ್ರೆ ಕತ್ತೆ ಮೇಲೆ ಮದುವೆ ಮಾಡಿಸಿ ಬೇರೆ ಮೆರವಣಿಗೆ ಮಾಡಿಸಿ ಮಳೆ ಆಗುತ್ತೆ, ಪೇಪರ್ ಬರ್ತಿರುತ್ತಾಗಲೇ. ಹೆಸರು ನೋಡಿದರೆ ಭಾಳ ಅಡ್ವಾನ್ಸ್ಡ್ ಯುಗ ಅಂತ ಹೇಳಿದ್ರು. 21ನೇ ಶತಮಾನ, ಆ ಕತ್ತೆ ಮೆರವಣಿಗೆ ಪೇಪರ್ ಲ್ಯಾಕ್ ಹೇಳ್ತಿರ್ತದೆ. ಎಂಥ ಮೂರ್ಖರಿದ್ದಾರೆ, ಲೆಕ್ಕ ಏನೇನೋ ವಿಚಾರಗಳು. ಬಂದ್ಯಾರ ಇನ್ನೊಂದು ಕಡೆಗೆ ಸೊತ್ತೆ ಹಣ ಮತ್ತೆ ತೆಗೆದು ಮತ್ತೆ ಹೋದ್ರೆ ಮತ್ತೆ ಮಳೆ ಆಗುತ್ತೆ. ಏನು ಹೇಳಬೇಕು, ಮಣ್ಣಿನ ಮಳೆ ತಲೆ ಮೇಲೆ ಬೀಳುತ್ತಂತೆ, ಆ ಥರ ಆಗಲ್ಲ ನೋಡಿ. ಎಂಥ ಹುಚ್ಚರಿದ್ದಾರೆ, ದೇವರಿಲ್ಲ ಇದ್ರಲ್ಲಿ ಪೇಪರಲ್ಲಿ ಹಾಕ್ತಾರೆ. ಇಂಥ ಮೂರ್ಖ ಥರ ನಾವು ಕೊಂಡಾಡ್ತಾರೆ. ದೇವಗಳಿದೆ ಅಂತ ನಂಬುತ್ತಾರೆ, ದೇವರಿಲ್ಲ ಅಂದ್ರೆ ನಮ್ಮ ದೇವರಿಲ್ಲ ಅನ್ನೋದಕ್ಕೆ ಅವರಿಗೆ ತಲೆ ಬರ್ತಾರೆ. ದೇವರಿದ್ದಾರೆ ಅಂತ ಮಾತ್ರ ಅವ್ರು ಹಿಡಿಸೋದೇ ಇಲ್ಲ. ಎಂಥ ವಿಚಿತ್ರ ಜನಗಳ ಕಾಲ, ಅದಕ್ಕೆ ವಿಕೃತ ಮನಸ್ಸಿನ ಜನ ಅಂತ ಹೇಳಿದ. ವಿಕೃತ ಮನಸ್ಸಿನ ಮನೆ ಅಡಿಗೆ ಆಗಿರುತ್ತೆ, ಇಲ್ಲ ಹೋಟೆಲ್ ಎತ್ತಿದ್ದೆ ಏನು ಮಾಡಬೇಕು ಅವನಿಗೆ, ಪಸ್ತಾದ ಬಡಿಸಿ ಬೆಳ್ಳಿ ತಟ್ಟಲಿಟ್ಟು ಇಲ್ಲ ಹೋಟೆಲ್ ಎತ್ತಿದ್ದೆ ಏನೇ ಮಾಡ್ತೀರಿ, ತಾವು ಜನ ಎಚ್ಚಲೇಬೇಕು ಅವ್ರಿಗೆ, ದೇವರ ವೇದ್ಯ ಬೇಡ. ಹೊಟ್ಟೆಂತರ ಎತ್ತಿದ್ದು ಬಿಟ್ಟಿದ್ರೆ ಭಾರಿ ಸಮಾನ. ಅವ್ರ ದೇಹಕ್ಕೆ ಹಾಕಿದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಅನಿವಾರ್ಯಪ್ಪ ತಿಂದು ಬಟ್ಟೆಯಿಂದ ಸಾಯ್ತಾನೆ ಆ ಪ್ರಸಂಗ ಅಲ್ಲ. ಯಾಕಂದ್ರೆ ಹೊಟ್ಟೆ ತಿಂದೋಗಿ ತಿನ್ಬಿಡಿ, ಏನು ಬೇಕಾಗಿಲ್ಲ ನನಗೆ ಅಂತೇಳಿ ಇವ್ರು ಅಷ್ಟೇ ಮಾಡೋ ಅಂತ ಬೆಳೆಸ್ಬಿಡ್ತಾರೆ. ಮುಂದೆ ಇದು ಮನೆ ಹಾಕ್ಬೇಕು, ಸಂಪತ್ತಿ ಎಲ್ಲೋ ತಿಂದು ಎಲ್ಲೋ ಕೂಡಿ ಅಂದರೆ ಮನೆಗಳೇ ಹಾಕ್ಬೇಕು. ಅದಕ್ಕೆ ಮನೆಗೆ ಒಂದು ವಿಚಿತ್ರವಾದ ಮಹತ್ವ ಹೇಳಬೇಕು ಬೇಡ, ಆ ತಿಳುವಳಿಕೆ ಇಲ್ಲ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಅವನು ಯೋಚನೆ ಹೇಳಿದರು, ಶಫರ್ಕರನ್ನು ಕರೆಸಿ ಮನೆ ಬರುತ್ತೆ. ತಕ್ಷಣ ಕರೆಸಿದ. ಅವ್ರ ಗಾರಿಗಳು ಹೇಗಿರ್ತಾರೆ ಅಂದರೆ, ಕರೆದಲ್ಲಿಗೆ ಬರುವಂಥ ರಾಯರು ಹೇಳ್ತೇವಲ್ಲ, ಬಂದೇ ಬಿಡ್ತಾನೆ ಪಾಪ, ಆಯಿತು ಬರ್ತೇನೆ ಅಂತ ಬಂದೇ ಬಿಡ್ತಾರೆ. ಪ್ರತಿಷ್ಠೆ ಮಾಡೋದಿಲ್ಲ, ಶಫಲಕ ಕಾಲಿಟ್ಟ ಮಳೆ ಶುರುವಾಯಿತು. ಎಷ್ಟು ಸತ್ಯ ಇದೆ ಅದು, ಬಹಳ ಸುಲಭ. ಅದು ಮಹಾಭಾರತ ಹೇಳಿದ್ರೆ ಮಳೆ ಬರುತ್ತೆ, ಸಿದ್ಧಿ ಅಂದರೆ ಮಹಾಭಾರತ ತಿಳಿದೋರು ಬಂದರೂ ಮಳೆ ಬರುತ್ತೆ, ಆ ಶಕ್ತಿ ಇದೆ ಅದು. ಇದು ಅರ್ಥ ಮಾಡಿಕೊಂಡ್ರೆ ಎಲೆಕ್ಟ್ರಿಷಿಯನ್ ಬಂದರೆ ಕರೆಂಟ್ ಬರುತ್ತೆ ಅಂದರೆ ಅವ್ರಿಗೆ ವಿದ್ಯೆ ಗೊತ್ತು ಬರುತ್ತೆ ಅಂತ ಅರ್ಥ. ಸೂರ್ಯ ಎದ್ದುಕೊಂಡ್ರೆ ಬರುತ್ತೆ ಅಂತ ಅರ್ಥ ಅಲ್ಲ, ಅವ್ರು ವಿದ್ಯೆ ಗೊತ್ತು ಅದನ್ನು ಸರಿ ಮಾಡ್ತಾನೆ ಬರುತ್ತೆ ಅಷ್ಟೇ. ನಾವು ಕರೆಂಟ್ ಬರಬೇಕಾದ್ರೆ ವೈರ್ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಷಿಯನ್ ಮಾಡ್ತಾನೆ ಅಂತ ಹೇಳಿದ್ದೆ. ಆ ಥರ ಜ್ಞಾನಿಗಳಿಗೆ ಅಂತ ಸಿದ್ಧಿ ಇರುತ್ತೆ. ರಾಯರು 12 ವರ್ಷ ಬರಗಾಲ ಕಾಲಕ್ಕೆ ಅನ್ನ ಹಂಚಲಿದ್ವಿ, ಅದೆಲ್ಲ ದೃಷ್ಟಾಂತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳು ಬರೀ ಪಾಠ ಪ್ರವಚನ ಮಾಡ್ಕೊಳ್ಳೋದು ಅಷ್ಟೇ ತಿಳ್ಕೊಂಡ್ಬಿಡಬೇಡಿ, ಸಿದ್ಧಿಯನ್ನು ತೋರಿಸ್ತಾರೆ ಅಂತ ಹೇಳಿ. ಅದನ್ನು ಹೇಳೋದಕ್ಕೆ ರಾಘವೇಂದ್ರ ಸ್ತೋತ್ರದೊಳಗೆ ಅಂಧೋಪಿ ದಿವ್ಯ ದೃಷ್ಟಿಶ್ಚ ಏಡ ಮೂಗು ವಿವಾಂಪತಿ ಪೂರ್ಣಾಯುವು ಪೂರ್ಣ ಸಂಪತ್ತಿ ಸ್ತೋತ್ರಶಾಸ್ತ್ರ ಜಪಾತ್ತವೆ. ಜ್ಞಾನಿಗಳ ಸಿದ್ಧಿ, ಸೈಂಟಿಸ್ಟರ ಸಿದ್ಧಿ ಪ್ರಾಕ್ಟಿಕಲ್ ಆಗಿ ನಮಗೆ ಪ್ರಯೋಗಗಳಿಂದ ಕಾಣುತ್ತೆ. ಜ್ಞಾನಿಗಳ ಸಿದ್ಧಿ ಇಂಥ ಪವಾಡಗಳಿಂದ ಕಾಣುತ್ತೆ. ಆದರೆ ಪವಾಡಗಳು ಮಾಡಿದವರಷ್ಟೇ ಜ್ಞಾನಿಗಳಲ್ಲ, ಮತ್ತೆ ಜ್ಞಾನಿಗಳಾಗಿದ್ದು ಪವಾಡ ಮಾಡಿದರೆ ನ್ಯಾಚುರಲ್ಲೇ ಹೊರತು ಪವಾಡದಿಂದ ಜ್ಞಾನಿಯನ್ನು ತೀರ್ಮಾನ ಮಾಡಬಾರದು. ಜ್ಞಾನವನ್ನು ಪ್ರೂವ್ ಮಾಡಿ ಪವಾಡದಿಂದ ಅದು ಜನಕ್ಕೆ ತಿಳಿಸ್ಬೇಕಂತೆ. ಅದು ಪವಾಡ ಅದು ಇದ್ದಿದ್ದಾಗೆ ಅವಾಂತರ ಫಲ ಅಂತೆ ಸಿದ್ಧಿ ಜ್ಞಾನವೇ. ಅದನ್ನು ಮಾಡಿ ತೋರಿಸೋದಕ್ಕೆ ಮಳೆ ಬರೆಸಿದ್ದ ನಿದರ್ಶನವಾಯಿತು. ಇವತ್ತಿಗೂ ಕೂಡ ಇದರ ಅರ್ಥ ಮಾಡ್ಕೋಬೇಕು. ಹಿಂದೊಮ್ಮೆ ಗಂಡೂರಿನ ಸುತ್ತಮುತ್ತ ಮಳೆ ಇಲ್ಲದ ಕಾಲಕ್ಕೆ 1872 ಕೆಳಗಡೆಗೆ ಒಂದು ವಿಚಿತ್ರ ಕಾಲ ಮಳೆ ಬಂದಿರಲಿಲ್ಲ. ಆ ಯಾರೋ ಒಬ್ಬರು ಹೇಳಿದರು, ಯಾರೋ ಒಬ್ಬ ಯೋಗಿ ಇದ್ದಾನೆ ಅದ್ರ ಕೂಡಿದ್ರೆ ಮಳೆ ಬರುತ್ತೆ ಅಂತ ಹೋಗಿ ಹೆಸರುಗಟ್ಟೆ ಕೆರೆಯಲ್ಲಿ ಕೂಡಿಸಿದ್ರು. ಒಂದು ತಿಂಗಳು ಕೂತ ಒಂದು ಹನಿ ಮಳೆ ಬರಲಿಲ್ಲ. ಆ ವರ್ಷದ ಒಂದು ವರ್ಷವೂ ಬರಲಿಲ್ಲ ಕೂತಿದ್ದೆ. ಅದು ಕುಡಿದವರು ಬಂದಾರ ಬರುತ್ತೆ, ಎಷ್ಟು ಕೆಟ್ಟ ಯೋಗ ಇರಬೇಕು. ಇದನ್ನ ಅರ್ಥ ಮಾಡಿಕೊಂಡಾಗ ನಮಗೆ ಮಳೆ ಬರ್ಸಕ್ಕೂ ಬರುತ್ತೆ, ಜ್ಞಾನಿಗಳಿಗೆ ಮಳೆ ನಿಲ್ಲಿಸಕ್ಕೂ ಬರುತ್ತೆ ಅಂತ ಹೇಳ್ತಾರೆ. ಅದು ಬೇರೆ ಜೊತೆ ಬರೋ ಮಳೆ ನಿಲ್ಲಿಸ್ತಾ ಇರ್ಬೇಕಾದ್ರೆ ಬೇರೆ ಕಾರ್ಯಕ್ರಮ ಆಗ್ಬೇಕಾದ್ರೆ ಮಳೆ ನಿಲ್ಲಿಸ್ತಾರೆ ಅಥವಾ ಬರೆಸ್ತಾರೆ. ಆಚಾರ ಹೇಳ್ತಾರೆ ಇದೆಲ್ಲ ಯಾವುದೂ ಅಲ್ಲ, ಮಂತ್ರಸಿದ್ಧಿಯ ಫಲ ಅಂತ ಹೇಳ್ತಾರೆ. ಮಂತ್ರಸಿದ್ಧಿಯ ಫಲ ಇದು. ಅದು ಸೂರ್ಯನ ಮಂತ್ರವನ್ನು ಜಪಿಸಿದರೆ ಮಳೆ ಬರುತ್ತೆ. ಇವತ್ತಿಗೂ ಆ ತಂತ್ರಸಾರದ ಮಾತು, ಒಂದು ಮಳೆ ಬರುತ್ತೆ ಬೇಡ ನಿಲ್ಲುತ್ತೆ ಅಂತ ಶಕ್ತಿ. ನಾವು ಟ್ಯಾಪ್ ಅಂತ ಹೇಳಿ ಬರೀ ಬಿಟ್ಕೊಂಡು ನಿಲ್ಸಕ್ಕೂ ಬರ್ಬೇಕು. ಟ್ಯಾಪಲ್ಲಿ ಬಿಟ್ಟು ಹೋಗ್ಬಿಟ್ಟು ಬಾಯಿ ಹೊಡ್ಕೊಂಡು ಡಬ್ಬರ್ ಬಂದು ಬಿಟ್ಟು ಹೋಗ್ತಾರೆ ಸರ್ ಯಾವಾಗ ಬರ್ತೀರಿ ಅಂತ ಹೋಗ್ಬಿಟ್ರೆ ಖುಷಿಯಾಗಿ ನಿಲ್ಸಕ್ಕೆ ಬರ್ತಾ ಇಲ್ಲ. ಮತ್ತೆ ಕರೆಸ್ತಾರೆ ಮಾಡ ಇರೋದೇ ನಮಗೆ ಹೋಗ್ಬಿಟ್ರೆ ಕಷ್ಟ ಅಂತ ಹೇಳ್ತಾರೆ. ಟ್ಯಾಪ್ ಅಂದರೆ ನೀರು ಬಿಡ್ಲಕ್ಕೂ ಬರಬೇಕು ನಿಲ್ಸಕ್ಕೂ ಬರಬೇಕು. ಮಂತ್ರಗಳಂದ್ರೆ ಹಾಕಿ ಮಳೆ ತರ್ಸಕ್ಕೂ ಬರಬೇಕು ಬಿಡ್ಲಕ್ಕೂ ಬರಬೇಕು. ಶಾಪಾನುಗ್ರಹ ಶಕ್ತವನ್ನೋ ರಾಘವೇಂದ್ರ ಅನ್ನೋ ರೀತಿ ವರ ಕೊಡ್ಲಕ್ಕೂ ಬರಬೇಕು ಶಾಪ ಕೊಡ್ಲಕ್ಕೂ ಬರಬೇಕು. ಎರಡು ವೆರೈಟಿ ವೆಹಿಕಲಲ್ಲಿ ಕೂತ ಸಾಕು ಹೊರಟೋಗಿರುತ್ತ ಖುಷಿ ಆಯ್ತು ತಾಪಲ್ಲು ನಂಗೆ ಬರೋದಿಲ್ಲ ಇಷ್ಟೇ ಹೋಗ್ತಾ ಇರುತ್ತೆ ಅಂತ ಕೇಳಿದ. ಕೂತವರೆಲ್ಲ ಹಾಕ್ತಾರೆ ಹಲ್ಲು ಬಿಡಿದ್ರು ಬಾಯಿ ಬಿಡಿದ್ರು ಪರವಾಗಿಲ್ಲ ಕೈ ಪ್ರಾಣಾರ ಉಳ್ಕೊಳ್ಳಿ ಅಂತ ಹೇಳಿದ. ಇವತ್ತು ಸ್ಟಾರ್ಟ್ ಮಾಡಿದ ಡ್ರೈವರ್ ಅಲ್ಲ ಸ್ಟಾಪ್ ಮಾಡೋದಕ್ಕೂ ಬರಬೇಕು. ಸಿದ್ಧಿಗೆ ಎರಡು ಮುಖ. ಆ ಹಿನ್ನೆಲೆಯಲ್ಲಿ ಕಾಲಿಟ್ಟ ಜೋರಾಗಿ ಮಳೆ ಸುರಿತು. ರಾಜರಿಗೆ ಭಾರಿ ಖುಷಿಯಾಯಿತು. ಏನು ಕೊಡಬೇಕು ಇವನಿಗೆ ಅಂತ ಅನಿಸ್ತಪ್ಪ, ಯಾಕೆ ದೇಶ ಉದ್ಧಾರ ಮಾಡಿದ್ದಾರಲ್ಲ, ಏನು ಕೊಡಬೇಕು ಅಂದ್ಕೊಂಡು ಕೊನೆ ಕೇಳಿದನಂತ. ಏನು ಕೊಡಬೇಕು ಅಂದರೆ ನನಗೆ ಏನು ಬೇಡ ಅಂತ ಹೇಳಿದ. ಇದು ಜ್ಞಾನಿಗಳ ವೈಶಿಷ್ಟ್ಯ. ಬ್ರಹ್ಮಂಡ ತೀರ್ಥರು ಇಂಥ ಬರಗಾಲ ಬಂದ ಕಾಲಕ್ಕೆ ಬದರಿಂದ ವಾಪಸ್ ಬರ್ತಿದ್ದಾರೆ. ಅವ್ರು ವಿಜಯನಗರದಲ್ಲಿ ಇಳ್ಕೊಂಡಿದ್ದಾರೆ. ಆಗ ಮಳೆ ಇರಲಿಲ್ಲ. ಆ ಮಳೆ ರೆಕಾರ್ಡ್ ಮಾಡಿದ್ದು ನಮ್ಮ ಇದರಲ್ಲಿಗೆ ಇಷ್ಟೇ ರೆಕಾರ್ಡ್ ಆಗಿದೆ. ಒಂದು ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ವಿಶಿಷ್ಟ ಬರಗಾಲ ಬಂದಿತ್ತು. 1400 ಸಮಥಿಂಗ್ ಆ ವರ್ಷದ ಕೆಲವು 12 ಬರಗಾಲ ಇತ್ತು. ಆಗ ಅಲ್ಲಿಗೆ ಬ್ರಹ್ಮಾಂಡ ತೀರ್ಥರು ಬಂದಿದ್ದಾರೆ. ಊರಿನ ಜನ ಎಲ್ಲ ಬಹಳಷ್ಟು ದುಃಖ ಪಡುತ್ತಿದ್ದಾರೆ. ಅವ್ರು ಕೇಳ್ಕೊಂಡಿರುತ್ತೆ ಸ್ವಾಮಿಗೆ ಆಗಿದೆ ದಯವಿಟ್ಟು ಮಳೆ ಬರೆಸಿ ಅಂದರೆ ಆಯಿತು ಅಂತೇಳಿ ಭರ್ಜನೆ ಜಪ ಮಾಡಿದ್ದಾರೆ. ತಮ್ಮ ಶಿಷ್ಯರಿಗೆ ಜಪ ಮಾಡಿಸಿದ್ದಾರೆ. ಜೋರ ಮಳೆ ಸುರಿಯಿತು. ಆ ಜನಕ್ಕೆ ಎಷ್ಟು ಖುಷಿಯಾಯಿತು ಅಂದರೆ ಅಲ್ಲಿ ಸನ್ಮಾನ ಮಾಡೋದು ಬಂದರೆ ಬ್ರಹ್ಮಾಂಡ ತೀರ್ಥರು ಅವ್ರ ಕಡೆ ಬಂದ್ಬಿಟ್ಟು ಇಲ್ಲೇ ಇಲ್ಲ ಅಲ್ಲಿ ಉದ್ಧಾರ ಮಾಡಬೇಕಿದ್ದವರು ಸನ್ಮಾನ ಮಾಡಿಸ್ಕೊಳ್ಬೇಕಿದ್ದಿಲ್ಲ. ಅಷ್ಟು ಸರಳವಾಗಿದ್ದವರು ಬ್ರಹ್ಮಾಂಡ ತೀರ್ಥರು. ಇವತ್ತಿಗೂ ಅವರು ಎಷ್ಟು ಬರ್ತಿ ಸಿದ್ಧಪುರುಷರು ಜಗತ್ತಿಗೆ ಬರ್ತೀವಿ ಅಂದರೆ ಅವರ ಹೆಸರು ಹೇಳಿ ಅವ್ರು ಬಂದು ಕೂತ್ಕೊಂಡ್ರೆ ಮಳೆ ಬರೆಸಿಯೇ ಹೋಗ್ತಾರೆ. ಅದು ಬ್ರಹ್ಮಣ್ಯ ಭಾಸ್ಕರ ಅಂತ ವ್ಯಾಸರಾದರೂ ಕೊಂಡಾಡ್ತಾರೆ. ಸೇವೆಯೇ ಬ್ರಹ್ಮಣ್ಯ ಭಾಸ್ಕರ ಅಂತ ನಿದರ್ಶನ. ಯಾತಕ್ಕೆ ಹೇಳಿದೆ ಅಂದರೆ ಮಳೆ ಬರೆಸಿದ್ರು ಸನ್ಮಾನ ಮಾಡೋಕೆ ಬಂದರೆ ಇರಲಿಲ್ಲ. ಈ ಶಫಲ್ಕರಾದರೂ ಹಾಗೇನೆ ಮಳೆ ಬರೆಸಿ ಏನು ಕೊಡೋ ಏನು ಬೇಡ ಅಂತ ಹೇಳಿ. ಆಗ ರಾಜ ಯೋಚನೆ ಮಾಡಿದ, ಸ್ವಾಮಿ ನಿಮಗೆ ನೀವು ಕೇಳಿದ್ದು ಕೊಡೋದಿಲ್ಲ, ನೀವು ಏನು ಕೇಳ್ತಾನೆ ಇಲ್ಲ, ನಾನೇ ಕೊಡ್ತೇನೆ ಅಂತೇಳಿ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಅದು ಗಾಂಧಿನಿ ಅಂತ ಮಗ ಹೆಸರು. ಗಾಂಧಿನಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆ ಗಾಂಧಿನಿ ಎಷ್ಟು ಪುಣ್ಯಾತ್ಮಳಾದ ಸ್ತ್ರೀ ಆಗಿತ್ತು ಅಂದರೆ ಗಾಂಧಿನಿ ಹೆಸರು ಯಾತಕ್ಕೆ ಬಂದು ಅಂತ ಹೇಳಿದ್ದಾರೆ. ಅವಳು ಗರ್ಭದಲ್ಲಿ ಕೂತಿದ್ದಾಳೆ. ಎಷ್ಟು ದಿವಸ ಆದರೂ ಕೂಡ ಹೆರಿಗೆ ಆಗ್ತಾನೇ ಇಲ್ಲ. ಆಗ ರಾಜ ಅವನು ಯೋಗಿಯವರು ಮಗಳ ಜೊತೆ ಮಾತಾಡಿದಂತ ಅಲ್ಲಿಂದ ಸ್ಕ್ಯಾನ್ ಮಾಡೋಷ್ಟು ಬಗ್ಗೆ ವಿಜ್ಞಾನ ಮುಂದುವರೆದಿದೆ. ಆದರೆ ಮಾತಾಡೋಷ್ಟು ಮುಂದುವರೆದಿಲ್ಲ. ಅತ ಮಾತಾಡ್ತಾನಂತೆ, ಏನಮ್ಮ ಅದನ್ನು ಹೆಣ್ಮಗು ಅಂತ ಗೊತ್ತಾಗಿದೆ, ಎಲ್ಲ ಗೊತ್ತಾಗಿದ್ರು. ಆಗಿನ ಕಾಲಕ್ಕೆ ಪದ್ಧತಿ ಇತ್ತು, ಒಂದು ನಿದರ್ಶನ ಇರುವುದು. ಹೆಣ್ಮಗಳು ಎಲ್ಲ ಗೊತ್ತಾಗಿದೆ, ಯಾಕಮ್ಮ ನೀನು ಹುಡ್ತಾ ಇಲ್ಲ ಅಂತ ಕೇಳಿದಾಗ ಕೇಳಿದಂತೆ, ಅಪ್ಪ ನಾನೊಂದು ವ್ರತ ಮಾಡಿದ್ದೇನೆ, ಅದನ್ನು ನಡೆಸ್ಕೊಳ್ಳೋದಾದ್ರೆ ಹುಡ್ತೇನೆ ಅಂತ ಹೇಳಿದ್ದೆ. ನಮ್ಮ ಜನ ಕಾಶ್ಯರ ಹೆಣ್ಮಕ್ಳು ಹುಟ್ಟಿದ ಮೇಲೆ ಕೇಳ್ತಾರೆ ಅಂದ್ರೆ ಗರ್ಭದಲ್ಲೇ ಕೇಳ್ತಾರೆ ಪುಣ್ಯ ಅಂತ. ಗರ್ಭದಲ್ಲೇ ಡಿಪೆಂಡು ಏನು ಕೇಳ್ತಾಳೆ ಅಂತ ಕೇಳಿದ್ರೆ ಆಗಿ ಕೇಳಿದ್ದು ಮಾತ್ರ ಬಂಧಕವಾಗುತ್ತಲ್ಲ, ಒಳ್ಳೇದನ್ನು ಕೇಳ್ತಾಳೆ. ಅಪ್ಪ ನಾನು ವ್ರತ ಮಾಡಿದ್ದೇನೆ, ನಾನು ಹುಟ್ಟಿದ ಮೇಲೆ ಪ್ರತಿ ದಿವಸ ಒಂದು ಗೋದಾನ ಮಾಡಬೇಕು ಅಂದ್ಕೊಂಡಿದ್ದೇನೆ, ಅದನ್ನು ಮಾತ್ರ ನಡೆಸಿದ್ರೆ ನಾನು ಗೋದಾನ ಮಾಡ್ತೇನೆ ಅಂತ ಹೇಳಿದ್ದೆ. ಪ್ರತಿ ದಿವಸ ಗೋದಾನ ಮಾಡಬೇಕು ಹುಟ್ಟಿದ ತಕ್ಷಣ ನಾನು ತಂದೆ ಆಗಲಿ ಅಂತ ಹೇಳಿದ್ರೆ ಆ ಹುಟ್ಟಿದ್ದ ಅದಕ್ಕೆ ಗಾಂಧಿನಿ ಅಂತ ಹೆಸರಾಯಿತು. ಗೋವನ್ನು ಕೊಡೋದು ರಥವನ್ನು ಹಿಡಿದೇ ಹುಟ್ಟಿದ ಪುಣ್ಯಾತ್ಮರು ಪ್ರತಿನಿತ್ಯ ಗೋದಾನವನ್ನು ಮಾಡ್ತಾ ಇದ್ದ. ಅಂಥ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ಅದರ ಫಲವಾಗಿ ಶಫಲಕರಿಗೆ ಗಾಂಧಿನಲ್ಲಿ ಹುಟ್ಟಿದ ಮಗನೇ ಅಕ್ರೂರ ಅಂತ ಮಗ ಹುಟ್ಟಿದ. ಎಂಥ ಕಷ್ಟ ಬರ್ತಾನಂತೆ ಗೋವನ ಆರಾಧನೆ ಮಾಡ್ತಕ್ಕಂತಹ ಗೋದಾನ ಮಾಡ್ತಕ್ಕಂಥ ಮಗನನ್ನು ವಿಶೇಷವಾದ ಮಗಳನ್ನು ರಾಜ ಪಡೆದ. ಅದಕ್ಕಿಂತ ಅಳಿಯ ಸಿಕ್ಕ. ಗಾಂಧಿನಿಗೆ ಎಂಥ ಮಗ ಹುಟ್ಟಿದ ಅಂದರೆ ಅಕ್ರೂರನಂಥ ಮಗ ಹುಟ್ಟಿದ. ಅಂದರೆ ಗೋದಾನವನ್ನು ಗಂಡಸರ ಸ್ಟೇ ಮಾಡಬೇಕು ಮೊದಲನೇದು. ಅದು ಯಾವಾಗ ತಂದೆ ತಾಯಿಗಳು ಸತ್ತಾಗಿ ಮಾಡಬೇಕು, ಅದು 6 ನಿರ್ವಹಿಸೇ ಮಾಡಬೇಕು. ಅದು 100 ಕೊಟ್ಟರೆ ಸಾಕು, ಇಟ್ಟು ನಾವು ತಿಳ್ಕೊಂಡಿರೋ 100 ಗೋದಾನೇ ಒಂದು ಗೋದಾನ. 100 ₹500 ಸ್ವಲ್ಪ ಬುದ್ಧಿ ಇದೆ ಜನಗಳಿಗೆ. ಆ ತಾಯಿ ಆರೈಕೆ ಮಾಡಿದ್ರೆ ಗತಿಯರಾಗ್ತೈತೆ ಲೆಕ್ಕ. ತನ್ನ ಹಾಲು ಕುಡಿಸಿದ ತಾಯಿಗೆ ಸದ್ಗತಿಯಾಗಲಿ ಅಂತ ನಿಜವಾದ ಗೋವನ್ನು ಮಾಡಕ್ಕೆ ಬರೋದಿಲ್ಲ. ಎಷ್ಟು ಪಾಪಗಳಿದ್ದಾರೆ. ಒಂದು ಜೀವನದಲ್ಲಿ ಅಪ್ಪಪ್ಪ ಅಂತ ಎರಡು ಒಳ್ಳೆ ಗೋದಾನ ಮಾಡಬಾರ್ದು, ತಂದೆಗೊಂದು ತಾಯಿಗೊಂದು ಮಾಡೋದಿಲ್ಲ. ದೊಡ್ಡ ಕೊಟ್ಟೆ ರೀಸರ್ ಮತ್ತೆ ಲಕ್ಷಾಂತರ ರೂಪಾಯಿ ಇರುತ್ತೆ, ಏನು ಮಾಡೋದಿಲ್ಲ ಅಂದ್ರೆ ಅವರಿಗೆ ಪುಣ್ಯ ಮುಖ್ಯ ಅಲ್ಲ, ಪ್ರತಿಷ್ಠೆ ಮುಖ್ಯ. ಇದರಲ್ಲಿ ಯಾರು ಕೇಳ್ತಾರೆ ಅನ್ನೋ ಭ್ರಮೆಯು ಬಹಳ ತಪ್ಪು. ನಿಜವಾದ ಗೋದಾನವನ್ನು ಎಲ್ಲರೂ ಮಾಡಬೇಕು. ಯಾವಾಗ ಸಿಕ್ಕರೂ ಅವಾಗ ಗೋದಾನ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಸಂಸ್ಕಾರಗಳು ಗೋದಾನವನ್ನು ಮಾಡಿ. ಎಷ್ಟು ಗೋದಾನ ಹೆಚ್ಚೆಚ್ಚು ಮಾಡ್ತೀರೋ ಅಷ್ಟು ಪರಲೋಕದಲ್ಲಿ ನಿಮಗೆ ಸುಖವಾಗಿರೋದು ಗ್ಯಾರಂಟಿ. ಇವತ್ತು ಸೇವ್ ಮಾಡೋದು ವರ್ಷವನ್ನು ಯಾವ ಪ್ರತಿ ವರ್ಷ ಯಾಕೆ ಸೇವ್ ಮಾಡ್ತಾ ನೋಡಿದ್ರ, ಪ್ರತಿ ವರ್ಷ ಸೇವ್ ಮಾಡ್ತಾರೆ. ಪ್ರತಿ ದಿವಸವೂ ಕೂಡ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತಿದ್ರೆ ಗೋದಾನವನ್ನು ಸಾಕಷ್ಟು ಮಾಡಿ. ಆಗೋದಿಲ್ಲ ಹೋದಲ್ಲೂ ಹೋ ಮನೆ ಬಂದ ಸ್ವಲ್ಪ ಹುಲ್ಲಾದ್ರೂ ಕೊಡಿ, ಮನೆ ಜನಕ್ಕೆ ಗವಾಂದು ಯವಸಾದಿನ ಒಂದು ಹುಲ್ಲು ಕೊಡಿ, ಅಕ್ಕಿ ಕೊಡಿ, ಬೇರೆ ಕೊಡಿ ತಿಂದಿರುತ್ತೆ. ಅಷ್ಟು ಮಾಡೋದಕ್ಕೂ ಮನುಷ್ಯ ತಯಾರಿಲ್ಲ. ಗೋದಾನ ಮಾಡೋದಿಲ್ಲ ಅಲ್ಲ, ಗೋಗಳು ಅವಾಗಿ ಬಂದ್ರೆ ಹೊಡೆದಾಕಿಬಿಡ್ತಾರೆ ಮನುಷ್ಯ, ಜೋರ ಬಡಿತಾನೆ ಅವು ಪಾಪ ಅದು ಒದರ್ಕೊಂಡು ಹೋಗ್ಬೇಕು. ಆದಿತ್ಯ ಹೊಡಿತಾನೆ, ನಾಯಿ ಹೊಡೆಯಲ್ಲ ತಿಕ್ಕಿ ಬಿಡುತ್ತೆ ಅಂತ ಗೊತ್ತಲ್ಲ, ಹೊಡೆಯೋದಿಲ್ಲ. ಗೋವನ್ನು ನೋಡಿದ್ದಾರೆ ಅಂದ್ರೆ ಸಾಧು ಪ್ರಾಣಿ ದುರುಪಯೋಗ ಮಾಡ್ಕೊಳ್ತಾರೆ ಮನುಷ್ಯ. ನೋಡಿ ಹಸುಗಳಿಂದ ತೊಂದರೆ ಆಗಿದೆ ಅಂತ ಬಂದಿಲ್ಲ, ನಾಯಿಗಳು ಕಡಿಯುತ್ತೆ ಅಂತ ತಂದು ಬಂದಿದ್ದು. ದಿವಸ ಇವತ್ತು ನಾಯಿ ಕಡತಾ ನಾಯಿ ಕಡತಾ ಎಲ್ಲಿ ಕಲ್ತ್ಮೇಲೆ ನಾಯಿಗಳು ಬೆಂಗಳೂರು ಇಡೀ ಸ್ಟೇಟಲ್ಲೇ ಶುರುವಾಗಿದೆ. ಅಲ್ಲಿ ಕಡೆಯುತ್ತೆ ಇಲ್ಲಿ ಕಡೆ ಕುಂದಾಗ್ತಾ ಇದೆ. ಹಿಂದೆಲ್ಲ ಬರಿ ಕಳಿಸ್ತಿದ್ರೆ ಮಕ್ಕಳು ಕುಂದಾಗ್ತಾ ಇದೆ, ಮತ್ತೆ ಕಡಿದು ಅವಳಿಗೆ ಅವರು ಸಾಯ್ತಾರೆ ಕಡಿಸ್ಕೊಂಡಾಗ. ಅದು ಆ ಹಸು ಕಡಿದು ಸತ್ತವರು ಯಾರು ಸಿಗೋದಿಲ್ಲ, ಜನಗಳಿಗೆ ಅರ್ಥನೇ ಆಗೋದಿಲ್ಲ. ಅದರಿಂದ ಗೋದಾನದ ಮಾರ್ಗವನ್ನು ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಅಕ್ರೂರನಂತ ಪುಣ್ಯಾತ್ಮ ಹುಟ್ಟಿದ ಅವನು ಎಷ್ಟು ಪ್ರಿಯನಾದ ಅಂತ ಕೇಳಿದರೆ, ಗೋದಾನವನ್ನು ಮಾಡಿದ ತಾಯಿಯಿಂದರ ಫಲವಾಗಿ ಗೋಪಾಲ ಕೃತನ ದ್ರವಯೋಗ ಬಂದ. ಕೃತನ ಹತ್ರ ಹೋದ, ಕೃತನ ಜೊತೆಗಿದ್ದ, ಎಷ್ಟು ಪ್ರಿಯನಾದ. ಮಹಾಭಾಗವತರಲ್ಲಿ ವಿದುರ ಅಕ್ರೂರ ವರದ, ವಿದುರನ ಸ್ಥಾನ ಅಕ್ರೂರನ ಸ್ಥಾನ ಎಲ್ಲ ಒಂದು ಪರಮ ಭಾಗವತರ ಸಾಧನೆ ಸೇರಿಸ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ಶುಚೀನಾಂ ಶ್ರೀಮತಾಂ ಏಹೇ ಯೋಗ ಭ್ರಷ್ಟವೂ ಜಾಯತೆ. ಒಳ್ಳೆ ತಂದೆ ತಾಯಿಗಳ ಮಕ್ಕಳಾಗಿ ಹುಟ್ಟಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಹೇಳಿದ್ದಾರೆ. ಒಳ್ಳೆ ತಂದೆ ತಾಯಿಗಳ ಮಕ್ಕಳಾಗಿ ಹುಟ್ಟಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು. ಇವತ್ತಿನ ಮಕ್ಕಳು ಹೋಗನ್ನು ಕೇಳೋದಿಲ್ಲ, ನಾಯಿ ತಂದು ಕೊಟ್ಟರೆ ಹುಟ್ಟಿರೋ ಮಕ್ಕಳ ನಾಯಿ ಬೇಕೇ ಬೇಕು ನಮ್ಗೆ. ನಾಯಿ ಪಕ್ಕದಲ್ಲಿ ಏನು ನಾಯಿ ಅಂದರೆ ಇವ್ರು ಸ್ವರ್ಗ ಇದ್ದಾಗ ಲೆಕ್ಕ, ಏನು ತಲೆ ಮೇಲೆ ಕೂಡಿಸ್ಕೊತಾರೆ, ಮೈ ಮೇಲೆ ಕೂಡಿಸ್ಕೊತಾರೆ, ಏನು ಮಾಡ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಿಂದ ಒಂದು ಪರಿ ಪ್ರಯೋಜನ ಇಲ್ಲ ಇವರಿಗೆ, ಮತ್ತೆ ಏನೇನೂ ಪ್ರಯೋಜನ ಇಲ್ಲ. ಒಂದು ಫೈನ್ನೇ ಇವರೇ ಕಚ್ಚಬಹುದು. ಕೆಟ್ಟದನ್ನು ನೋಡಿದ್ದೆ, ನಾಯಿ ಸಾಯಿ ಕರ್ಕೊಂಡು ಹೋಗ್ತಿರ್ತಾರೆ, ಜೋರಾಗಿ ಹೋಗಿ ಇವರು ಬಿಡಿಸ್ಬಿಡುತ್ತೆ, ಒಂದೊಂದು ಕಚ್ಚುತ್ತೆ. ಇಷ್ಟಾದರೂ ಕ್ರಮ ಹೋಗೋದಿಲ್ಲ ಜನಗಳಿಗೆ. ಆದರೆ ಗೋವುಗಳಿಂದ ಎಂದಾದ ಅನಂತ ಕಂಡವರಿಂದ ನಾಯಿಯ ಮಲಮೂತ್ರಗಳ ಪ್ರಯೋಜನ ಆದರೂ ಉಂಟ. ಗೋಮಯ ಗೋಮೂತ್ರದಿಂದ ಎಷ್ಟು ಸಿದ್ಧಿ ಬರುತ್ತೆ ಗೊತ್ತಾ, ಇಮ್ಯಾಜಿನ್ ಮಾಡೋಕೆ ಸಾಧ್ಯ ಇಲ್ಲ. ಇವತ್ತು ವಂಡರ್, ಸೈಂಟಿಫಿಕ್ ವಂಡರ್ ಅಂತ ಹೇಳಿದರೆ, ಯಾವುದೇ ಒಂದು ಔಷಧಿಗಿಂತ ಖಚಿತವಾದ ಔಷಧಿ ಅಂತ ಹೇಳಿದಾಗ ಗೋಮೂತ್ರಕ್ಕೆ ಗೋಮಯಕ್ಕೆ ಅಷ್ಟು ಸಿದ್ಧಿ. ಪಂಚಗವ್ಯ ಅಂತಲೂ ಅತ್ಯುತ್ತಮವಾದ ಔಷಧಿ ಅನ್ನುವುದು. ಮಾಡೋ ಕ್ರಮ ಗೊತ್ತಿದ್ದು ಮಾಡಿದರೆ ಪಂಚಗವ್ಯದಿಂದ ಎತ್ತದಸ್ತಿ ಕಥಂ ಪಾಪಂ, ಚರ್ಮದ ಒಳಗಿನ ರೋಗ, ಮೂಳೆಯ ಒಳಗಿರತಕ್ಕಂಥ ರೋಗ ತೆಗೆದಾಕಂಥ ಶಕ್ತಿ ಇದೆ ಅಂತ. ಇಷ್ಟೆಲ್ಲ ಸಿದ್ಧಿ ಇರತಕ್ಕಂಥ ಗೋವುಗಳ ದಾನದ ಫಲವನ್ನು ಈ ಗಾಂಧಿನಿಯ ಕಥೆಯಲ್ಲಿ ಕೇಳಿದೆ. ಎಷ್ಟೋ ಕಥೆಗಳನ್ನು ಹೇಳ್ತಾ ಹೇಳ್ತಾ ಹೋಗ್ತಾ ಹಾಗೇನೆ ಮುಂದೆ ಒಂದು ಕಾಲಕ್ಕೆ ಅದೇ ವಂಶದಲ್ಲಿ ನಾವು ಕಥೆ ಕೇಳಿದ್ದೇವೆ. ಭೀಷ್ಮರು ಪುಟಾತ್ವರು ಬರ್ತಾರೆ, ಶತ್ರುನಾಯಕನ ಮಕ್ಕಳಾಗಿ ಚಿತ್ರಾಂಗದ ವಿಚಿತ್ರ ವೀರ್ಯ ಬರ್ತಾರೆ, ಚಿತ್ರಾಂಗದ ಕಂದರನ್ನ ಆತನಾಗಿ ಹೊರಟೋಗ್ತಾನೆ. ವಿಚಿತ್ರ ವೀರ್ಯನಿಗೆ ಭೀಷ್ಮರು ಎರಡು ಮದುವೆಯನ್ನು ಮಾಡಿಸ್ತಾರೆ, ಅಂಬಿಕಾ ಅಂಬಾಲಿಕಾ ಅಂತೇಳಿ. ವಿಚಿತ್ರ ವೀರ್ಯರಾದ ಚಿಕ್ಕಂದೇನಿದೆ ಮಹಾಭಾರತ ಎಲ್ಲ ಕೇಳಿದ್ದೇವೆ. ಇಲ್ಲಿ ಅದನ್ನು ಹೇಳೋದಿಲ್ಲ, ಅವರು ಹಿಂಟ್ ಮಾಡ್ತಾರಷ್ಟೇ ಅಲ್ಲಿ ಹೇಳಿರೋದ್ರಿಂದ. ಚಿತ್ರಾಂಗದ ಆತನಾದ ಮೇಲೆ, ಮೃತನಾದ ಮೇಲೆ ಈ ಅಂಬಿಕೆ ಅಂಬಾಲಿಕೆಯರು ಬಹಳಷ್ಟು ವಿಚಿತ್ರವೀರನೂ ಹರಡೋದ, ಅತಿಯಾದ ಭೋಗದಿಂದಾಗಿ ಅವನೂ ಸತ್ತೋದ. ಆಗ ವೇದವ್ಯಾಸರ ಅನುಗ್ರಹದಿಂದ ವಿಚಿತ್ರವೀರ್ಯನ ರಾಣಿಯರು ಅಂಬಿಕಾ ಅಂಬಾಲಿಕೆಯರಲ್ಲಿ ಅಂಬಿಕೆಮನಾಗಿ ಧೃತರಾಷ್ಟ್ರ ಹುಟ್ಟಿದ, ಅಂಬಾಲಿಕೆಮನಾಗಿ ಪಾಂಡುರಾಜ ಹುಟ್ಟಿದ, ಒಬ್ಬ ಶೂದ್ರ ಸ್ತ್ರೀ ದಾಸಿಯ ಮಗನಾಗಿ ವಿದುರ ಹುಟ್ಟಿದ, ಮೂರು ಜನಗಳು ಹುಟ್ಟಿದ್ರು. ಮುಂದೆ ದೊಡ್ಡವರಾಗ್ತಾ ಇದ್ದಾರೆ. ಮುಂದೆ ಧೃತರಾಷ್ಟ್ರನಿಗೂ ಮದುವೆ ಆಯಿತು, ಪಾಂಡುರಾಜನಿಗೂ ಮದುವೆ ಆಯಿತು, ವಿದುರನಿಗೂ ಮದುವೆ ಆಯಿತು. ಪಾಂಡುರಾಜ ಬದರಿ ಯಾತ್ರೆಗೆ ಅಂತ ಹೊರಟ, ಅಲ್ಲಿ ವಾಸ ಮಾಡಿಕೊಂಡಿದ್ದ. ಆ ಕಥೆಯಲ್ಲಿ ನಮಗೆ ಒಂದು ದಿವಸ ಆತನಿಗೆ ಒಂದು ಜಿಂಕೆಯ ದಂಪತಿಗಳನ್ನು ನೋಡಿದ. ಯಾವುದೋ ಪ್ರಾರಬ್ಧ ಪಾಪ, ಇದ್ದಕ್ಕಿದ್ದಾಗ ಬೇಟೆ ಆಡಬೇಕು ಅಂತ ಹೊಡೆದೇ ಬಿಟ್ಟ. ಅದು ಸತ್ತು ಬಿತ್ತು. ಪತ್ರವನ್ನು ನೋಡಿದ್ರೆ ಅವು ಜಿಂಕೆಗಳಲ್ಲ, ಚಿಂತಮ ಅಂತ ಒಬ್ಬ ಮುನಿ ಪಾಪ ಹೊಸದಾಗಿ ಮದುವೆಯಾಗಿತ್ತಂತೆ. ಅವನು ಯೋಗಿಯಾಗಿದ್ದ, ಹೆಂಡತಿಗೂ ಜಿಂಕೆ ರೂಪ ಬರಹ ಮಾಡಿ ತಾನು ಜಿಂಕೆ ರೂಪ ವಿಹಾರ ಮಾಡ್ತಾ ಇತ್ತಂತೆ. ಜಿಂಕೆಯ ರೂಪ ಹಾಕಿ ಪ್ಯಾಚೆ ಡ್ರೆಸ್ ಹಾಕಬೇಕು, ಮನುಷ್ಯ ಕಷ್ಟಪಡ್ತಾನೆ. ಅವ್ರು ವೇಷ ಹಾಕಿಕೊಂಡಿದ್ದರು, ಎಂಥ ಶಕ್ತಿ ಇತ್ತು ಅವರಿಗೆಲ್ಲ ಕೂಡ. ರಾಜನ ಗೊತ್ತಿಲ್ಲ, ಹೊರಟುಬಿಟ್ಟ. ನೋಡ್ತಾನೆ ಮುನಿಗಳು, ಬಹಳ ದುಃಖ ಆಯಿತು. ಅವ್ರು ಹೇಳಿ ಶಾಪ ಕೊಡ್ತಾರೆ, ನೋಡು ರಾಜ ಯಾಕೆ ಹೊಡೆದಿ ನಮ್ಮನ್ನ, ಈಗಷ್ಟೇ ಮದುವೆ ಆದವರು ನಾವು, ನಮ್ಮನ್ನು ಒಂದಾಗಿ ಬಿಟ್ಟಿಯಲ್ಲ, ನಾ ಶಾಪ ಕೊಡ್ತೇವೆ, ನೀನು ಕೂಡ ಪತ್ನಿ ಸಂಪರ್ಕ ಮಾಡಿದ ತಕ್ಷಣ ಸಾಯಿ ಅಂತ ಹೇಳಿಬಿಟ್ಟ. ಶಾಪಕ್ಕೆ ತಪ್ಪ ಅವನು ದಬ್ಬಿಗೆ ತಕ್ಕಂಥ ಶಾಪ, ಪಾಪಕ್ಕೆ ತಕ್ಕಂಥ ಶಾಪ. ಪಾಂಡುರಾಜ ವಿರಕ್ತನಾಗ್ತಾನೆ. ಇನ್ನು ನಾನು ಸಂಸಾರ ಮಾಡಾಗಿಲ್ಲ ಅಂತ ಹೇಳಿ ನಶಿಷ್ಠೋರುಕ್ತ ಸನ್ಯಾಸಿಯಾಗ್ತೇನೆ ಅಂತ ಹೇಳ್ತಾನೆ. ಆ ಕ್ಷಣಕ್ಕೆ ಕುಂತಿ ಹೇಳ್ತಾಳೆ, ರಾಜ ಸನ್ಯಾಸಿ ಆಗಬೇಡ, ನೀನು ಸನ್ಯಾಸಿಯಾದರೆ ನಿನ್ನ ಸೇವೆ ಮಾಡೋ ಭಾಗ್ಯ ನಮಗೆ ಇರದಂತೆ ಆಗುತ್ತೆ, ನಾವು ಹತ್ರ ಇರಬಾರದು ಆದ್ದರಿಂದ, ಆದರೆ ನೀನು ಸನ್ಯಾಸಿ ಆಗಬೇಡ, ಸನ್ಯಾಸಿಯಂತೆ ಇರು, ಆದರೆ ಸೇವೆ ಮಾಡಿಕೊಂಡು ನಾವಿರ್ತೇವೆ ಅಂತ ಹೇಳಿದಂತ ಒಪ್ಪುತ್ತಾನೆ. ಅಲ್ಲಿ ಸೇವೆ ಮಾಡಿಕೊಂಡು ವಾಸ ಮಾಡ್ತಾ ಇರ್ತಾರೆ. ಅಲಕಾನಂದ ಅದೇ ಪಾಂಡಕೇಶ್ವರ ಅಂತ ಪ್ರಸಿದ್ಧವಾದ, ಇವತ್ತು ಬದಿರಿದ್ದಾಗಲೇ ಪಾಂಡಕೇಶ್ವರ ಅಂತಿದೆಯಲ್ಲ, ಅಲ್ಲಿ ವಾಸ ಮಾಡಿದ ಸ್ಥಳ. ಹಾಗಿದ್ದ ಕಾಲಕ್ಕೆ ಒಂದು ಅದೇ ಸಮಯದಲ್ಲಿ ಏತಸ್ಮಿನ್ ಏವಕಾಲೇ ಅದೇ ಕಾಲದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಈ ಗೋವನ್ನ ಭೂಮಿಯನ್ನು ಕರ್ಕೊಂಡು ಬಿಟ್ಟು ಪರಮಾತ್ಮನ ಹತ್ರ ಹೋಗಿ ಪುರುಷ ಸೂಕ್ತದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮ, ಭೂಲೋಕದಲ್ಲಿ ಭೂಭಾರ ಜಾಸ್ತಿಯಾಗಿದೆ, ಭೂಭಾರ ತುಂಬ ಜಾಸ್ತಿಯಾಗಿದೆ, ಅವನು ಹೊರೋದಕ್ಕಾಗೋದಿಲ್ಲ ಅಂತ ಭೂದೇವಿ ಬಂದಿದ್ದಾಳೆ, ದಯವಿಟ್ಟು ನೀನು ಅವತಾರ ಮಾಡಿ ಅವರು ನಾಶ ಮಾಡಬೇಕು ಅಂತ ಕೇಳಿದ್ದಾರೆ. ನಮಗೆ ಇದೊಂದು ಆಧಾರಿಗರಿಗೆ ದೊಡ್ಡ ಸಮಸ್ಯೆ. ಭೂಭಾರ ಜಾಸ್ತಿ ಆಗಿತ್ತು ಅಂತ 5,000 ವರ್ಷದ ಹಿಂದೆ ಏನೋ ಹೇಳ್ತಾ ಇದ್ದಾರೆ, ಇವತ್ತೆಷ್ಟಿದೆ ಗೊತ್ತ ಜನಸಂಖ್ಯೆ? ಇವತ್ತು 100 ವರ್ಷಗಳಿಂದ ಇವತ್ತು ಲೆಕ್ಕ ಹಾಕಿದರೆ ಇವರು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪೇಪರ್ ಹಾಕಿದ ದಿವಸ ಎಷ್ಟು ಜನ ಹೋಗ್ತಾರೆ ಲೆಕ್ಕ ಹಾಕ್ತಿರ್ತಾರೆ. ಇವತ್ತು 100 ಕೋಟಿಗಿಂತ ಜಾಸ್ತಿ ನಮ್ಮ ಭರತಖಂಡದಲ್ಲೇ ಇದ್ದಾರೆ, ಒಟ್ಟು 700 ಕೋಟಿ ಮೇಲೆ ಜನ ಇದ್ದಾರೆ ಒಟ್ಟು. ನಮ್ಮ ಜನರ ಪ್ರಕಾರ ಅಶ್ಚರ ಅವತ್ತು ಇದ್ದಿಲ್ಲ, ಇವರು ತಿಳ್ಕೊಂಡಿರೋ ಅಶ್ಚರ ಇದ್ದಿಲ್ಲ. ಮತ್ತು ಭಾವ ಭೂಭಾರ ಹೇಗಾಯಿತು? ಅವತ್ತೇ ಭೂಭಾರ ಆಗಿ ಇವತ್ತಾಗಿರ್ಬೇಕಲ್ಲ, ಜಾಸ್ತಿ ಆಗಿರ್ಬೇಕಲ್ಲ, ಇವತ್ತಾಗಿ ದೇವರು ಬರೋದ ಏನೋ ಪ್ರಶ್ನೆ ಕೇಳುತ್ತಾರೆ. ಅದಕ್ಕೆಲ್ಲ ವಜ್ರಾಜ ಸ್ವಾಮಿಗಳು ಉತ್ತರ ಕೊಟ್ಟಿದ್ದಾರೆ, ಆಚಾರ್ಯರು ಕೊಟ್ಟ ಉತ್ತರಗಳು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಜನಗಳ ಭಾರ ಭೂಮಿಗೆ ಏನೂ ಇಲ್ಲ, ಜನಗಳ ಭಾರ ಭೂಮಿಗೆ ಇಲ್ಲ, ಜನಗಳ ಮನೋಭಾವದ ಭಾರ ಏನಿದೆ ಅಂತ. ಏನದು? ತಥಾ ಈ ಲೋಕೆ ಪತಿಯಿಂದ ಗೆಭ್ಯ ಪತಿವ್ರತಾನಾಮ ಅಪರಾತ್ಮಭಾರ. ಬದುಕಿರೋದು ಭೂಮಿಯ ಮೇಲೆ, ಒಯ್ಯೋದು ಭೂಪತಿಯಾದ ಭಗವಂತನನ್ನ. ಭೂಮಿ ಸಿಟ್ಟು ಬರುತ್ತೋ ಇಲ್ಲೋ, ಯಾರದ ಮನೆಗೆ ಊಟಕ್ಕೆ ಹೋಗ್ತಾರೆ, ಒಳ್ಳೆ ಪಾಪ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ತಾಳೆ ಹೆಂಗಸು, ಊಟ ಮಾಡಿಬಿಡ್ತಾನೆ. ನಿಮ್ಮ ಯಜಮಾನ ಇದ್ದಾನೆ ನೋಡಿ, ಶುದ್ಧ ಅಯೋಗ್ಯ ಅಂತ ಬೈದರೆ ಆ ಹೆಂಡತಿ ಎಷ್ಟು ಸಂಕಟ ಆಗ್ಬೋದು ಲೆಕ್ಕ ಹಾಕಿ ಬರೋದು ಕೆಟ್ಟ ಊಟ ಆಫ್ ದೇವಸ್ತು ಅಂತ ಹೇಳ್ತಾನೆ. ಇಂದು ಯಜಮಾನ ಬೈದರೆ ಯಾವ ಹೆಂಡತಿ ಸಂತೋಷ ಪಡ್ತಾಳೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಕೆಲವರು ಸಂತೋಷ ಪಡಬಹುದು. ಪತಿವ್ರತ ನಾಮ ಅಪರತ್ವ ಭಾರ, ಪತಿವ್ರತ ಸ್ತ್ರೀಯರಿಗೆ ಪತಿ ಒಂದೇ ಭೂಷಣ ಎಂದು ಮೆಚ್ಚೋದಿಲ್ಲ. ಅದು ಭೂಮಿಯಲ್ಲಿ ಭಾರ, ಅದು ಮೆಂಟಲ್ ಬರ್ಡನ್ನೇ ಹೊರತು ಫಿಸಿಕಲ್ ಬರ್ಡನ್ ಅಲ್ಲ. ಇದನ್ನ ಅರ್ಥ ಮಾಡ್ಕೋದು, ಮೆಂಟಲ್ ಬರ್ಡನ್ ಬೇರೆ, ಫಿಸಿಕಲ್ ಬರ್ಡನ್ ಬೇರೆ. ಬಸ್ ಓವರ್ಲೋಡ್ ಆಗಿರುತ್ತೆ, ಚೇತಾಡ್ತಿರ್ತಾರೆ, ಕಾಮ ಹೋಗ್ತಾ ಇರುತ್ತೆ, ಅದು ಭಾರ ಆಗಿಲ್ಲ. 4 ಜನ ಕೂತಿರ್ತಾರೆ, ಒಬ್ಬ ಹುಡುಕ ಬಸ್ ಬಿಡಲಿಕ್ಕೆ ಬಿಡೋದಿಲ್ಲ, ಅವ್ರು ಒದರ್ತಿರ್ತಾರೆ, ತೀರ್ತಿರ್ತಾನೆ, ದೇವರು ನಿಲ್ಲಿಸ್ಬಿಡ್ತಾರೆ, ಇಡೀವರೆಗೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಇಲ್ಲ ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆ ಇದ್ದಾಗ ಭಾರ ಅನ್ಸೋದಿಲ್ಲ, ವಿರೋಧ ಬಂದಾಗ ಭಾರ ಆಗಿಲ್ಲ. 100 ಜನ ಹೊಂದಿಕೊಂಡ್ರೆ ಎಂದೂ ಭಾರ ಅನ್ಸೋದಿಲ್ಲ, ಇಬ್ಬರೇ ಗಲಾಟೆ ಮಾಡಿದ್ರೆ ಭಾರ ಆಗಿ. ಅಂತ ಒಂದು ಕಾಲ ಬಂದಿದೆ, ಭಗವಂತ ಕಾಪಾಡುವಂತ ಪ್ರಾರ್ಥನೆ ಮಾಡಿದ ತಕ್ಷಣ ಆ ವಿಶೇಷ ಪ್ರಸಂಗ ನಡೆದಿದೆ. ಪರಮಾತ್ಮ ಹೇಳ್ತಾನೆ, ಆಗ ಬ್ರಹ್ಮದೇವನೊಂದು ಮಾತನ್ನು ಹೇಳ್ತಾನೆ. ಇಲ್ಲಿ ಇನ್ನೂ ತುಂಬಾ ಕಥೆಗಳು ಉಂಟು, ಅದರಿಂದ ನಿರ್ಣಯದಲ್ಲಿ ಆಚಾರ್ಯ ಬರೀತಾರೆ, ಬೇರೆ ಎಲ್ಲೂ ಬಂದಿಲ್ಲ, ಹರಿವಂಶದಲ್ಲಿ ಬರುತ್ತೆ. ಭೂದೇವಿ ಪ್ರಾರ್ಥನೆ ಮಾಡಿದ್ದನ್ನು ಆಚಾರ್ಯ ಹೇಳ್ತಾರೆ, ದೇವದೈತ್ಯರ ವಿರೋಧ ಒಂದು ಇವತ್ತು ನಿನ್ನೆಯದಲ್ಲ, ಅನಾದಿ ಕಾಲದ ವಿರೋಧ ಇದೆ. ಧರ್ಮ ಧರ್ಮಗಳ ಸಂಘರ್ಷ ಅನಾದಿ ಕಾಲದ, ಕತ್ತಲೆ ಬೆಳಕುಗಳ ವಿರೋಧ ಅನಾದಿ ಕಾಲದ. ಅದೇ ರೀತಿಯಲ್ಲಿನೇ ಒಂದು ಕಾಲಕ್ಕೆ ದೇವದೈತ್ಯರ ಯುದ್ಧ ಪ್ರಾರಂಭವಾಯಿತು. ದೇವತೆಗಳ ಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದರೆ ಹೇಳ್ತಾರೆ, 100 ಮಹೌಘ ಅಕ್ಷೋಹಿಣಿ ಸೈನ್ಯ ಇತ್ತ. ಅರ್ಥ ಮಾಡ್ಕೋಬೇಕು, 100 ಮಹೌಘ ಅಕ್ಷೋಹಿಣಿ ಸೈನ್ಯ ಇತ್ತು. ಮಹೋಘ ಅಂದ್ರೆ ಎಷ್ಟು ಗೊತ್ತೇನು? 10^56 ಅಂದ್ರೆ 1/56 ಹಾಕ್ಬೇಕು, ಓದಕ್ಕೂ ಬರೋದಿಲ್ಲ ಅಷ್ಟು ದೊಡ್ಡದಾಗುತ್ತ. ಅಂಥದ್ದು ಬಹುಘ ಈ 10^56 ಇಂಟು 10^56 ಮತ್ತೆ ಅಂಥದ್ದು 100, ಅಷ್ಟು ಸೈನ್ಯ ದೇವತೆಗಳದಿತ್ತು. ಇಂತ ದೇವರು ಯುದ್ಧಕ್ಕೆ ಹೊರಟಿದ್ದಾರೆ, ರೈತರ ಯುದ್ಧಕ್ಕೆ ಬಂದ್ರೆ ಅವ್ರದ್ದು ಎಷ್ಟಿತ್ತು ಗೊತ್ತಾ? ಬಹುಘ ಇತ್ತು 100. ಅಂದ್ರೆ ಯಾವಾಗಲೂ ಕೂಡ ವಸುಮತಿಯ ಮೇಲಿಂದ ಹಸುರ ಜನರೇ ಬಹಳ, ರೈತರು ಪ್ರಪೋರ್ಷನಲ್ ಜಾಸ್ತಿ ಇರ್ತಾರಂತೆ. ಯಾವಾಗಲೂ ಕೂಡ 1 ಮಹೋಘ ಜಾಸ್ತಿ. ಯುದ್ಧ ಶುರುವಾಗಿ ರೈತರಿಗೆಲ್ಲ ಶಂಬರಾಸುರ, ವಿಪ್ರಚಿತ್ತಿ, ಕಾಲನೇಮಿ ಇವರೆಲ್ಲ ಲೀಡರ್ಸು. ಯಾರು ಟೀಮ್ ಅನೌನ್ಸ್ ಮಾಡಿದ್ದಂತೆ ಕ್ಯಾಪ್ಟನ್ ಯಾರು ಅಂತ ನೋಡ್ತಾರಲ್ಲ, ಅಂತ ಇವರೆಲ್ಲ ಕ್ಯಾಪ್ಟನ್ಗಳನ್ನು. ಇವರಿಗೆ ಇಂದ್ರದೇವರು, ವಾಯುದೇವರು, ನಾರಾಯಣ ಇವರು ಜೊತೆಗಿದ್ದ ಯುದ್ಧ ಪ್ರಾರಂಭವಾಯಿತು. ಆ ಶಂಬರಾಸುರ ಬಹಳ ಮಾಯಾಗಿಂತ ಪ್ರಸಿದ್ಧನಾದವರು, ವಿಚಿತ್ರವಾದ ಮಾಯೆಗಳನ್ನು ಪ್ರಯೋಗ ಮಾಡಿದಾಗ ಉಳಿದ ದೇವತೆಗಳಿಗೆ ಆಗಲಿಲ್ಲವಂತೆ. ಆಗ ಇಂದ್ರದೇವರು ಬರ್ತಾರೆ, ಬ್ರಹ್ಮದೇವರು ಕೊಟ್ಟಂತಹ ಒಂದು ವಿಶೇಷವಾದ ಮಾಯೆಯ ಮಂತ್ರವನ್ನು ಜಪಿಸಿದಾಗ ಎಲ್ಲ ಮಾಯೆ ಹೊರಟೋಗುತ್ತೆ. ವಜ್ರಾಯುಧ ತಗೊಂಡು ಶಂಬರಾಸುರನ್ನು ಹೊಡೆದಾಕಿಬಿಡ್ತಾರೆ. ಅವ್ರ ಮುಂದೆ ನಾಡಿನ ಒಂದು ಕತೆ ಮತ್ತೆ ಬರುತ್ತೆ ಅಲ್ಲಿ ನೋಡೋಣ. ಆಮೇಲೆ ವಿಪ್ರಚಿತ್ತಿ ಅನ್ನೋ ರಾಕ್ಷಸ ಬರುತ್ತಾನೆ, ಅವನಿಗೆ ಬ್ರಹ್ಮದೇವರ ಬಲ ಇತ್ತು. ಆ ವಿಪ್ರಚಿತ್ತಿಯ ರಾಕ್ಷಸ ವಿಶೇಷವಾದ ರೀತಿಯಲ್ಲಿ ಇಂದ್ರದೇವರನ್ನು ಸೋಲಿಸಿಕೊಂಡು ಯುದ್ಧಕ್ಕೆ ಬಂದಾಗ ವಾಯುದೇವರು ಬಂದು ಅವನನ್ನು ಗದೆಯಿಂದ ಹೊಡೆದ್ಬಿಡ್ತಾನೆ, ಬಂಗಾರದ ಗದೆಯಿಂದ ಹೊಡೆದರಂತೆ. ಆಗ ಅವನು ಸತ್ತು ಬಿಡ್ತಾನೆ ವಿಪ್ರಚಿತ್ತಿ. ಅನಂತರ ಕಾಲನೇಮೆಯನ್ನು ರಾಕ್ಷಸ ಯುದ್ಧಕ್ಕೆ ಬರುತ್ತೆ, ಕಾಲನೇಮೆಗೆ 1,000 ತಲೆ, ಇವರಿಗೆ ಸಾವಿರ ಕೈ ಅಷ್ಟೇ. ಕಾರ್ತವೀರಾಚಾರ್ಯ ಸಾವಿರ ತಲೆ, ಎರಡು ಸಾವಿರ ಕೈ ಅವರಿಗೆ, ಮಹಾರಾಕ್ಷಸ ಅವರು. ಅವರು ಯುದ್ಧಕ್ಕೆ ಬಂದಾಗ ವಾಯುದೇವರು ಭಗವಂತನೇ ಕೊಲ್ಲಿ ಅಂತ ಬಿಟ್ಟುಬಿಡುತ್ತಾರೆ. ಭಗವಂತನ ಸಂಕಲ್ಪ ವಾಯುದೇವರ ಕೈಲಾಗಲಿಲ್ಲ ಅಂತ ಬಿಡೋದಿಲ್ಲ. ಈಗ ರಾವಣನ ಶಕ್ತಿ ಇದ್ರೆ ಹನುಮಂತೇವರು ಕೊಲ್ಲಿಲ್ವಲ್ಲ, ಆಗ ಭಗವಂತನಿಗೂ ನಾರಾಯಣನಿಗೂ ಕಾಲಿನಲ್ಲಿ ಯುದ್ಧವಾಗುತ್ತೆ. ಭಗವಂತ ತನ್ನ ಬಾಣಗಳಿಂದ, ಚಕ್ರದಿಂದ ಅವರು ಎಲ್ಲ ತಲೆಗಳನ್ನು ಕತ್ತರಿಸ್ತಾನೆ, ಎಲ್ಲ ಕೈಗಳನ್ನು ಕತ್ತರಿಸ್ತಾನೆ. ಅವರು ಸತ್ತು ಹೋಗ್ತಾರೆ. ಆದರೆ ಸತ್ತು ಸುಮ್ಮನೆ ಹೋಗಲಿಲ್ಲ, ಮತ್ತೆ ಹುಟ್ಟಿ ಬರ್ತಾರೆ. ಅಲ್ಲಿ ಕಾಲನೇಮೆಯೇ ಕಂಸನಾಗಿ ಹುಟ್ಟಿ ಬರ್ತಾನೆ, ವಿಪ್ರತಿಥಿ ಜರಾಸಂಧನಾಗಿ ಬರ್ತಾನೆ. ಎಲ್ಲ ದೈತ್ಯರು ಮತ್ತೆ ಹುಟ್ಟಿ ಬಂದಿದ್ದಾರೆ. ಯಾರ್ಯಾರು ನೀವು ಅಲ್ಲಿ ಕೊಂದರೋ ಅವರೇ ಈ ಮತ್ತೆ ಕೊಲ್ಲಬೇಕಾಗಿದೆ. ಅವರನ್ನು ಯಾರ್ಯಾರು ನೀವು ಕೊಂದಿದ್ದೀರೋ ಅವ್ರು ಮತ್ತೆ ಕೊಲ್ಲಬೇಕಾಗಿದೆ. ಕಂಸಾದಿಗಳ ಭಾರದಿಂದ ಜಗತ್ತು ತಲ್ಲರಿಸಿದೆ, ಅವರನ್ನು ಕೊಲ್ಲಬೇಕಾಗಿದೆ, ಅವತಾರ ಮಾಡುವುದು ಪ್ರಾರ್ಥನೆ ಮಾಡ್ತಾ ಇದ್ದ. ಜಾತ ಕಂಸವಧಾರ್ಥಾಯ ಅಂತ ಅದಕ್ಕೆ ಹೇಳಿ. ಕಂಸ ಅದರಲ್ಲಿ ಭಾಯಿ ಬಲಿಷ್ಠ, ಬ್ರಹ್ಮದೇವರ ವರ ಅವನಿಗೆ, ಕಾರಣನೇ ಅವತಾರ. ಕಂಸನಿಗೆ ಸಾವಿರ ಮುಖ ಇಲ್ಲ, ಅದು ಮೂಲ ರೂಪಕ್ಕೆ ಸಾವಿರ ಮುಖ ಇದೆ, ಎರಡು ಸಾವಿರ ಕೈ. ಅಂತ ಪರಮಪಾತೆಯನ್ನು ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಓಂ ಅಂತ ಹೇಳಿದ್ದಾನೆ. ಆಗ ಕೇಳ್ತಾನೆ ಬ್ರಹ್ಮದೇವರೇ, ಅಲ್ಲೆಲ್ಲ ಅವತಾರ ಮಾಡಬೇಕು ಅಂತ ಕೇಳಿದ್ದಾನೆ. ಎಷ್ಟು ಪ್ರಿಯ ಬ್ರಹ್ಮದೇವರು ಪರಮಾತ್ಮನಿಗೆ ಎಂಬುದಕ್ಕೆ ಸಾಕ್ಷಿ. ಆಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾನೆ. ಇದು ಭಾಗವತದಲ್ಲಿ ಬರೋದಿಲ್ಲ, ಇದು ಹರಿವಂಶದಲ್ಲಿ ಬರುತ್ತೆ. ಸ್ವಾಮಿ ಎಂತ ಅವತಾರ ಮಾಡಬೇಕು ಅಂತ ನಿಮಗೆ ಕಥೆ ಗೊತ್ತು. ವಸುದೇವ ದೇವಿಕೆಯ ಮಗನ ಹುಡುಗ ಅಷ್ಟು ಗೊತ್ತು. ಯಾತಕ್ಕೆ ಅಂತ ಲಿಂಕ್ ಕೊಡ್ತಾನೆ. ಹಿಂದೆ ನಾನು ವರುಣದೇವರಿಗೆ ಏನೋ ತುಂಬ ಅಪೇಕ್ಷೆ ಪಟ್ಟರು, ಆದ್ದರಿಂದ ಅವರ ಪ್ರಾರ್ಥನೆಯಂತೆ ಅಮೃತವನ್ನು ಸುರಿಸತಕ್ಕಂಥ ಅನೇಕ ಗೋವುಗಳನ್ನು ಕೊಟ್ಟೆ, ಸಾವಿರಾರು ಗೋವುಗಳನ್ನು ಕೊಟ್ಟೆ. ವರುಣದೇವರು ಆದರೆ ತುಂಬ ಸಂತೋಷದಿಂದ ಲೋಕವನ್ನು ರಕ್ಷಣೆ, ವರುಣ ದಿಕ್ಪಾಲಕ ಬರಿಬಾರದು ಪಶ್ಚಿಮ ದಿಕ್ಕಿ, ವರುಣ ದಿಕ್ಪಾಲಕ ದಿಕ್ಪಾಲನೆ ಮಾಡಿಕೊಂಡಿದ್ದಾರೆ. ಒಂದು ದಿವಸ ಏನಾಯಿತು, ವರುಣನ ತಂದೆ ಕಶ್ಯಪ ಮುನಿಗಳು, ತಾಯಿ ಅದಿತಿ, ಸುರಭಿಯಂತ ಇನ್ನೊಬ್ಬರ ಹೆಂಡತಿ, ಇನ್ನೊಬ್ಬ ಹೆಂಡತಿ ಕಶ್ಯಪರಿಗೆ, ಅವರೆಲ್ಲ ಮನೆಯಲ್ಲಿ ವಿಶೇಷ ಸಮಾರಂಭ ಬಂತು. ಆಗ ಏನು ಮಾಡಿದ್ರಂತ ವರುಣನಂತ ಕೇಳ್ಕೊಳ್ತಾರೆ, ವರುಣ ಸ್ವಲ್ಪ ಗೋವುಗಳು ಬೇಕಾಗಿದೆ, ಹಾಲು ಬೇಕು, ಮತ್ತು ಗೋವುಗಳನ್ನೇ ಕೊಟ್ಟರು ಪಾಪ ತೊಗೊಂಡೋಗ್ರಿ ಅಂತ ಕೊಟ್ಟರು. ಆ ಸಮಾರಂಭ ಮುಗಿತು. ಆ ಸಮಾರಂಭ ಮುಂದೆ ಏನು ಮಾಡಬೇಕಾಗಿತ್ತು, ಇವರು ಗೋವುಗಳನ್ನ ವಾಪಸ್ ಕೊಡಬೇಕಾಗಿತ್ತು, ವಾಪಸ್ ಕೊಡಲಿಲ್ಲ ಕಶ್ಯಪರು, ವಾಪಸ್ ಕೊಡಲಿಲ್ಲ. ವಾಪಸ್ ಕೊಡಬಾರದು ಅಂತ ಇಬ್ಬರು ಹೆಣ್ಣಂದ್ರೆ ಹೇಳಿದ್ರಂತೆ. ಹಾಗೂ ಮಗನ್ ತಾನೇ ಯಾರು ಅಲ್ಲವಲ್ಲದು ಮಗಂದೇ ಗೋವುಗಳು, ಇಲ್ಲೇ ಇಟ್ಕೊಬೇಡ ಅಂದ್ರಂತ ವಾಪಸ್ ಕೊಡಲೇ ಇಲ್ಲ. ವರುಣ ನೋಡಿಬಿಟ್ಟು ಅದು ಬ್ರಹ್ಮದೇವರಿಗೆ ಕಂಪ್ಲೇಂಟ್ ಮಾಡ್ತಾನೆ, ಬ್ರಹ್ಮದೇವರೇ ನೀವು ಕೊಟ್ಟ ಗೋವುಗಳಿಗೂ ನಮ್ಮ ಅಪ್ಪ ಅಮ್ಮನೆ ವಾಪಸ್ ಕೊಡ್ತಾ ಇಲ್ಲ, ವಿಚಿತ್ರ ಕೇಸ್ ಇದು, ಅಪ್ಪ ಅಮ್ಮನ ಮೇಲೆ ಕೇಸು, ಇವತ್ತು ಕಾಮನ್ ಅದು, ಅವತ್ತು ವಿಶೇಷವಾದ. ಯಾತಕ್ಕೆ ಅಂತ ಪ್ರಶ್ನೆ ಮಾಡಿದರೆ ವರುಣದೇವರು ಯಾಕೆ ಕೇಳಬೇಕಾಗಿತ್ತು, ನಮ್ಮಂತೆ ಅವರು ಆಗಿಬಿಟ್ರ ಅಂತ ಕೇಳಿದರೆ ಅದಲ್ಲ, ಬ್ರಹ್ಮದೇವರು ವರುಣನಿಗೆ ಕೊಟ್ಟಿದ್ದು, ವರುಣ ಅಂತ ಕೊಡಲಿಲ್ಲ, ದಿಕ್ಪಾಲಕ ಅಂತ ಕೊಟ್ಟಿದ್ದು. ದಿಕ್ಪಾಲಕ ಅಂತ ಕೊಟ್ಟರೆ ಆತ ಉಪಯೋಗಿಸ್ಬೇಕಲ್ಲ, ಇವರು ಉಪಯೋಗಿಸ್ಬಾರ್ದು, ತಂದೆ ತಾಯಿ ಕೊಡೋದಿಲ್ಲ. ಆಫೀಸ್ ಜೀಪ್ ಆಗ ಇಂಜಿನಿಯರ್ ಅಂತ ಕೊಟ್ಟಿರ್ತಾರೆ ಪಾಪ ಜೀಪ್ನ, ಅಪ್ಪ ಅಮ್ಮ ಟೂರ್ ಹಾಕಿ ಬದಲಿಗೆ ಹೋಗ್ಬಿಟ್ರೆ ಗತಿ ಏನಾಗ್ತದೆ, ಮಗ ಸಸ್ಪೆಂಡ್ ಆಗಿ ಹೋಗ್ತಾರೆ ಅಷ್ಟೇ. ಅದು ಮಗನ ತೊತ್ತು ಅಂತ ಅವ್ರು ಕೊಂಡ್ಕೊಂಡಿದ್ರೆ ಅಂತೇಳಿ, ಅವ್ರು ಕೊಂಡ್ಕೊಂಡಿದ್ರೆ ಉಪಯೋಗಿಸ್ಬೋದು. ಆಫೀಸ್ ಜೀಪನ್ನು, ಆಫೀಸ್ ಜೀಪನ್ನು ಉಪಯೋಗಿಸ್ಬಾರ್ದು ಅನ್ನೋದು ಒಳ್ಳೆ ದೃಷ್ಟಾಂತ ಇದೆ. ಇವತ್ತು ನಮ್ಮ ಜನಕ್ಕೆ ದೃಷ್ಟಾಂತನೇ ಇಲ್ಲ, ಯಾಕೆ ಬುದ್ಧಿ ಇಲ್ಲಾಂದ್ಬಿಡ್ತಾರೆ ಅಷ್ಟು ಉಪಯೋಗಿಸ್ತವ್ರೆ, ಉಪಯೋಗಿಸಿದ್ರೆ ಬುದ್ಧಿವಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಪ್ಪು. ಆದ್ದರಿಂದ ಆ ಅಮೃತವನ್ನು ಸುರಿಸ್ತಕ್ಕಂಥ ಹೂಗಳನ್ನು ವಾಪಸ್ ಕೊಡಬೇಕಾದ ಕೆಲಸ ತಂದೆ ತಾಯಿಗಳದಾಗಿತ್ತು, ಕೊಡಲಿಲ್ಲ ಅವರು. ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡಿದರು. ಬ್ರಹ್ಮದೇವರು ಏನು ಮಾಡ್ತಾರೆ, ಸರಿ ವಾಪಸ್ ಕೊಡಿಸ್ತೇನೆ ಅಂತ ಹೇಳ್ತಾರೆ, ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ರೆ ವಾಪಸ್ ಕೊಟ್ಬಿಡ್ತಾರೆ. ಅಷ್ಟು ಚಿಟ್ಕೊಂಡಿದ್ದಿತ್ತಲ್ಲ ಅದು ಶಾಪ ಕೊಡ್ತಾರೆ. ನೋಡು ಕಶ್ಯಪ, ಈ ರೀತಿ ಮಗಂದೇ ಸ್ವತ್ತನ್ನು ಇಟ್ಕೊಂಡಿದ್ರು ಕೂಡ ತಪ್ಪಾಡಿದ್ದೀಯಾದ್ರಿಂದ ನೀನು ಭೂಲೋಕದಲ್ಲಿ ಹುಟ್ಟು ಅಂತ ಹೇಳಿ, ಮನುಷ್ಯನಾಗಿ ಹುಟ್ಟು, ಬರೀ ಹುಟ್ಟೋದಲ್ಲ ಕ್ಷತ್ರಿಯ ಜಾತಿಯಲ್ಲೇ ಹುಟ್ಟು, ರಾಜನಾಗಬೇಡ ನೀನು, ಗೋಪಾಲಕರ ಶಾಪ ಕೊಟ್ಟಿರ್ತಾರೆ. ಇಲ್ಲಿ ಗೋಗಳನ್ನ ಇಟ್ಕೊಂಡಿದ್ರು ಗೋಪಾಲಕನಾಗಿ, ಕ್ಷತ್ರಿಯೇಷು ಗೋಜೀವನ ಕೋ ಭವಿ, ಕ್ಷತ್ರಿಯನ ಹುಟ್ಟಿದ್ರು ಕೂಡ ಗೋಪಾಲ ವೃತ್ತಿ ಮಾಡಬೇಕೆ ಹೊರತು ರಾಜ್ಯ ಆಳಬಾರದು ಯೋಚನೆ ಮಾಡಿ. ಆಮೇಲೆ ಅದಿತಿ ಇದ್ದಾಳಲ್ಲ ಆಕೆಗೆ ಶಾಪ, ನೀನು ಭೂಮಿಯಲ್ಲಿ ಹುಟ್ಟಿ ಇವನು ಹೆಂಡತಿಯಾಗಿ, ಅವಳು ದೇವಕಿ ಅಂತ ಆಗ್ತಾರೆ, ವಸುದೇವ ಅವನು ದೇವಕಿ. ಹುಟ್ಟು ಸುರಭಿ ಇದ್ದಲ್ಲ, ಇನ್ನೊಬ್ಬಳಿದ್ದಲ್ಲ, ಅವರಿಬ್ರು ಜಾಯಿಂಟ್ ಆಗಿ ಮಾಡಿದ್ರು ತಪ್ಪನ್ನ, ಸುರಭಿನ ಅವತಾರ ಮಾಡು ಅಂತ ಹೇಳ್ತಾ ಅವಳ ರೋಹಿಣಿಯಾಗಿ ಹುಟ್ಟಾಳೆ. ಕಶ್ಯಪರು ವಸುದೇವನಾಗ್ತಾನೆ, ಅದಿತಿ ದೇವಕಿ ಆಗ್ತಾಳೆ, ಸುರಭಿ ರೋಹಿಣಿ ಆಗ್ತಾಳೆ, ಮೂರು ಜನ ಬರ್ತಾರೆ. ಇದೇನು ಗೊತ್ತಾ, ತಮ್ಮ ಮಗನ ಗೋವುಗಳನ್ನು ತಾವು ಪರ್ಮನೆಂಟ್ ನೋಡಿದ್ದಕ್ಕಲ್ಲ, ಸೌಭಿಸ್ ವಾಪಸ್ ಕೊಡೋದು ಲೇಟ್ ಮಾಡಿದ್ದಕ್ಕಲ್ಲ, ಅನಾಹುತ ಇವನು. ಇನ್ನು ದೇವರ ಸ್ವತ್ತನ್ನೇ ನಾವು ಇಟ್ಕೊಂಡ್ರೆ ಏನಾಗ್ಬೋದು ಯೋಚನೆ ಮಾಡಿ ನೋಡೋಣ. ಇದು ದೇವರ ಸ್ವತ್ತು ಯಾವುದು ಅಂತ ಕೇಳಲೇಬೇಡಿ. ಈಶಾವಾಸ್ಯ ವಿಧಮ ಸರ್ವಂ, ಜಗತ್ತಿನ ಪ್ರತಿಯೊಂದು ಕಣಕಣವು ಅಣುವಣವು ಭಗವಂತನಿಗೆ ಸೇರಿದ್ದೆ ಹೊರತು ನಮ್ಮದು ಯಾರದ್ದೂ ಅಲ್ಲ. ಅಂತ ಭಗವಂತನ ಸ್ವತ್ತನ್ನು ದೇವರಿಗೆ ಕೊಟ್ಟು ನೈವೇದ್ಯ ಮಾಡೋದ್ರ ಬದಲು ನಮ್ಮದು ಅಂತ ತಿಳ್ಕೊಂಡ್ರೆ ಶಾಶ್ವತ ಅಂಧಂತಮಸ್ತಾಗತ್ತೆ ಹೊರತು ಮತ್ತೊಂದು ಶಿಕ್ಷೆ ಅಲ್ಲ. ಅವರು ದೇವತೆಗಳು ಮಾಡಿದ ತಪ್ಪಿಯೇ ಭಗವಂತ ಶಿಕ್ಷೆ ಕೊಟ್ಟಾಗ ನಾ ಮಾಡಿದ ತಪ್ಪು ಶಿಕ್ಷೆ ಇರೋದಿಲ್ವೇ? ಇಂತ ಕಥೆ ಕೇಳಿದಾಗ ನಾವು ಗಾಬರಿಯಾಗಬೇಕು. ಯಾರೋ ಕಳ್ಳ ನಡ್ಕೊಂಡು ಹೋಗ್ತಾ ಇರ್ತಾರೆ, ನಾವು ನೋಡ್ತೇವೆ ಸಂಜೆ ಕಳ್ಳತನ ಮಾಡೋಣ, ಮಳೆ ಬಾರ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತಕ್ಷಣ ಎಡ್ಕೊಂಡು ಹೋಗೋದು ಅದಕ್ಕೇನೆ. ಒಬ್ಬ ಕಳ್ಳನ್ನ ಯಾತಕ್ಕೆ ಹಿಡಿತಾರೆ, ಒಬ್ಬ ಕೊಲೆಗಡೆ ಯಾಕೆ ಹ್ಯಾಂಗ್ ಮಾಡ್ತಾರೆ ಅಂದ್ರೆ ಬದುಕಿರೋರು ನೋಡಿ ತಿಳ್ಕೋಬೇಕು. ಅವನು ಸಾಯಬೇಕು, ಉಳಿದವ್ರು ತಿಳ್ಕೋಬೇಕು. ನಮಗೂ ಇಂಥ ಶಿಕ್ಷೆ ಆಗಬಾರ್ದು ಅಂತಿದ್ರೆ ಕಳ್ಳತನ ಮಾಡಬಾರ್ದು, ಶಿಕ್ಷೆ ಆಗಬಾರ್ದು ಸುಳ್ಳತನ ಮಾಡಬಾರ್ದು. ರಾಮಾಯಣ ಮಹಾಭಾರತಗಳ ಕಥೆಗಳೆಲ್ಲ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕಥೆ. ಅಂದ್ರೆ ನಮ್ಮದಲ್ಲದ ಸ್ವತ್ತನ್ನ ನಾವು ಮುಟ್ಟಬಾರ್ದು, ನಮ್ಮದಲ್ಲದ ಸ್ವತ್ತನ್ನ ಮುಟ್ಟಬಾರ್ದು. ನಮ್ಮದಾಗಿ ಏನೂ ಜಗತ್ತಿನಲ್ಲಿ ಇಲ್ಲ, ಎಲ್ಲ ದೇವರದ್ದು. ಆದ್ದರಿಂದ ದೇವರು ಕೊಟ್ಟ ವಸ್ತುವನ್ನು ದೇವರು ಉಪಯೋಗಿಸ್ತೇವೆ. ಎಲ್ಲ ವಸ್ತುವು ನಮ್ಮದೆಲ್ಲ ನಾವು ಹ್ಯಾಂಗ್ ಬದುಕಿದ್ದೇವೆ ಅಂದರೆ, ಆಫೀಸ್ನಲ್ಲಿ ಅವನು ಜಾಗ ತಂದಲ್ಲ, ಚೇರ್ ತಂದಲ್ಲ, ಟೇಬಲ್ ತಂದ, ಏನೇನೂ ತಂದಲ್ಲ, ಅಲ್ಲಿ ಕೂತಿದ್ದಾನೆ ಕೆಲಸ ಮಾಡ್ತಾನೆ, ಯಾವುದೂ ತಂದಲ್ಲ. ಎಲ್ಲ ಆಫೀಸಲ್ಲಿ ಕೆಲಸ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಇವತ್ತು ನಮ್ಗೆ ಅನರ್ಥ ಆಗುತ್ತೆ, ಆದರೆ ಮನೆ ತಂದುಬಿಟ್ರೆ ಅಫೆನ್ಸ್. ಇವತ್ತು ನಾವು ಯಾವುದೂ ಒಯ್ಯೋಗಿಲ್ಲ, ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಕಶ್ಯಪರಿಗೆ ಬಂದ ದೊಡ್ಡ ಶಾಪದ ಪರಿಸ್ಥಿತಿ ಹೀಗಾಗಿ. ಅದೇ ರೀತಿಯಲ್ಲಿ ಒಬ್ಬ ವಸುಗಳಲ್ಲಿ ಒಬ್ಬ ದ್ರೋಣ ಅಂತ ಒಬ್ಬ ವಸು, ಆ ವಸುವಿಗೆ ಶಾಪ. ಆತ ಭೂಲೋಕದ ನಂದಗೋಪನಾಗಿ ಹುಟ್ಟುತ್ತಾನೆ, ನಂದಗೋಪನಾಗಿ ಹುಟ್ಟುತ್ತಾನೆ. ಆತನ ಹೆಂಡತಿಯಾಗಿ ಧರಾ ಅಂತಕ್ಕಂಥ ಒಬ್ಬ ವಸುಪತ್ನಿ ಯಶೋಧಿಯಾಗಿ ಹುಟ್ಟುತ್ತಾನೆ. ಆ ವಸುವಿನ ಅವತಾರ, ವಸುಪತ್ನಿ ಅವತಾರ. ದ್ರೋಣ ದ್ರೋಣಾಚಾರ್ಯರು ಬೇರೆ, ದ್ರೋಣ ಎಂಬ ವಸು ಬೇರೆ. ದ್ರೋಣಾಚಾರ್ಯ ಬೃಹಸ್ಪತಿ ಆಚಾರ್ಯ, ದ್ರೋಣ ಎಂಬ ವಸುವೆ ನಂದಗೋಪನಾಗಿ ಹುಟ್ಟುತ್ತಾನೆ. ಆಶ್ಚರ್ಯ ಅಂದರೆ ವಸುದೇವ ಶೂರರಾಜನ ಮಗ, ನಂದಗೋಪನು ಶೂರರಾಜನ ಮಗ. ಆದ್ರಿಂದನೇ ನಂದಗೋಪ ವಸುದೇವ ಅಣ್ಣ ತಮ್ಮಂದಿರು, ಇಬ್ಬರು ಅಣ್ಣ ತಮ್ಮಂದಿರು. ಅಲ್ಲಿ ಒಂದು ಸ್ವಾರಸ್ಯ ಅಂದರೆ, ವಸುದೇವ ಶೂರರಾಜನ ಮಗ, ಶೂರರಾಜನಿಗೆ ಕ್ಷತ್ರಿಯ ಹೆಂಡತಿನೂ ಇದ್ಲು, ವೈಶ್ಯ ಹೆಂಡತಿನೂ ಇದ್ಲು, ಶೂದ್ರ ಹೆಂಡತಿನೂ ಇದ್ಲು, ಮೂರು ಜಾತಿ ಹೆಂಡತರು ಇದ್ರು. ಸ್ವಲ್ಪ ನಮಗೆ ಖುಷಿ ಆಗುತ್ತೆ, ಅಂತೂ ಭಾಳ ಜನ ಎಲ್ಲ ಜಾತಿಯಲ್ಲಿ ಮದುವೆ ಆಗ್ಬೋದಾಗಿದ್ದರೆ ಅದಷ್ಟು ಬಟ್ಟೆ ಖುಷಿ ಆಗುತ್ತೆ. ಆದರೆ ಅದು ಕಲಿಯುಗಕ್ಕೆ ಬ್ಯಾಂಡ್ ಆದ್ದರಿಂದ ಯಾರು ಸಂತೋಷ ಪಡೋ ಕಾರಣ ಇಲ್ಲ, ಅದು ಬೇರೆ ಯುಗಕ್ಕೆ ಅಡ್ಡೆ ಹೊರತು ಕಲಿಯುಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ಷತ್ರಿಯ ಸ್ತ್ರೀಯ ಮಗನಾಗಿ ಹುಟ್ಟಿದ್ದು ವಸುದೇವ ಹುಟ್ಟುತ್ತಾನೆ, ವೈಶ್ಯ ಸ್ತ್ರೀಯ ಮಗನಾಗಿ ಹುಟ್ಟಿದ್ದು ಸಾಕ್ಷಾತ್ ನಂದಗೋಪ ಹುಟ್ಟುತ್ತಾನೆ, ಶೂದ್ರ ಸ್ತ್ರೀಯ ಮಗಳಾಗಿ ಹುಟ್ಟಿದ್ದು ಆರುಣಿ ಅಂತ ಹೇಳಿ ಇದರಲ್ಲೇ ಹೆಂಡತಿ ಆಗ್ತಾಳೆ. ಈ ರೀತಿ ಇದು ಮೂರು ಜನಗಳಿಗೂ ಮಕ್ಕಳನ್ನು ಪಡೀತಾರೆ, ಮೂರು ಜನರ ಸಂಬಂಧ ಬೆಳೀತಾ ಹೋಗುದು. ಅದರಲ್ಲಿ ನಂದಗೋಪ ವೈಶ್ಯ ಸ್ತ್ರೀಯ ಮಗನ ಹುಟ್ಟಿದ್ದರಿಂದ ಆತ ವೈಶ್ಯ ಜಾತಿಗೆ ಸೇರಿದ. ಮಾತೃಜಾತಿ ಪಿತೃಗುಣ, ಶಾಸ್ತ್ರದಂತೆ ಗಂಡ ಬೇರೆ ಜಾತಿ, ಹೆಂಡತಿ ಬೇರೆ ಜಾತಿ ಆಗಿದ್ದಾಗ ಗಂಡನ ಜಾತಿ ಉತ್ತಮ ಜಾತಿಯಾಗಿತ್ತು, ಹೆಂಡತಿ ಜಾತಿ ಕಡಿಮೆ ಜಾತಿಯಾಗಿದ್ದರೆ ಹುಟ್ಟಿದ ಮಗುವಿಗೆ ತಾಯಿ ಜಾತಿ ಬರುತ್ತೆ. ಇವತ್ತು ಹಾಗಲ್ಲ, ತಂದೆ ಜಾತಿ ಬರುತ್ತೆ ಅಂತ ಇವತ್ತಿನ ಕೋರ್ಟ್ ವಾದದ ಪ್ರಕಾರ ತಂದೆ ಜಾತಿ ಬರುತ್ತೆ. ಅದು ಎಷ್ಟೋ ಜನ ಇವತ್ತು ಬ್ರಾಹ್ಮಿನ್ಸ್ ಅಂತ ಇಟ್ಕೊಂಡಿದ್ದಾರಲ್ಲ, ಆದರೆ ಬಹಳಷ್ಟು ಜನ ನಿಜವಾದ ಬ್ರಾಹ್ಮಿನ್ಸ್ ಅಲ್ಲ, ಇಂಥ ಬ್ರಾಹ್ಮಿನ್ಸ್ ಜಾಸ್ತಿ ಇದ್ದ. ನಿಮ್ಮ ತಂದೆ ಬ್ರಾಹ್ಮಣ ಅಷ್ಟೇನೆ, ತಾಯಿ ಏನಾರು ಆಗಿರ್ಬೋದು. ಬ್ರಾಹ್ಮಣ ಅಂತ ಬರೀ ಹಿಂದೂ ಬ್ರಾಹ್ಮಣ ಬರೆಸ್ಬಿಡ್ತಾರೆ, ಮೂರು ಅವನು ಹಿಂದೂ ಬ್ರಾಹ್ಮಣ ನಮ್ಮಿಂದ ಎಲ್ಲ ವ್ಯವಹಾರಕ್ಕೂ ಅಷ್ಟೇ. ಅಂದರೆ ಕಲಿಯುಗದಲ್ಲಿ ಜಾತಿಗಳ ವಿಚಿತ್ರವಾದ ಲೆಕ್ಕ ಇದು ಬಂದು, ಆದ್ದರಿಂದನೇ ಜಾತಿವಾದಕ್ಕೆ ಯಾತಕ್ಕೆ ಮಹತ್ವ ಬಂತು ಅಂತ ಕೇಳಿದರೆ, ಶುದ್ಧ ಜಾತಿಗಿಂತ ಇಂಥ ಜಾತಿಗಳೇ ಯಾಕೆ ಶುರುವಾಗಿತ್ತು. ಬೇರೆ ಇದರಲ್ಲಿ ಶುದ್ಧ ವರ್ಣಗಳಿರ್ತಿತ್ತು, ಅದರ ತಕ್ಕಂತೆ ಕೂಡ ಎಕ್ಸಿಬಿಟ್ ಆಗ್ತಾ ಇತ್ತು. ಅದರ ವಿಷಯ ಹೆಚ್ಚು ಬೇಡ. ಈಗ ಅಂತೂ ಮೂರು ಜನ ವಿತರಣೆ ಹೆಂಡತಿ ಆದವಳು ಆರುಣಿ. ಆರುಣಿ ತುಂಬ ಒಳ್ಳೆಯವಳು, ಆದ್ದರಿಂದ ಆರುಣಿಯ ಮಕ್ಕಳು ಭಾರಿ ಒಳ್ಳೆಯವರು. ಇಲ್ಲಿ ಮೂರು ಜನ ಬೆಳ್ಕೊಂಡು ಬರ್ತಾ ಇದ್ದಾರೆ, ಅನೇಕ ರೀತಿಯಲ್ಲಿ ಮುಂದುವರಿಯುತ್ತಾ ಹೋಗುತ್ತೆ. ಮುಂದೆ ಭಗವಂತನಾದ ಕೃಷ್ಣ ಅವತಾರವನ್ನು ಮಾಡ್ತಾನೆ. ಅವತಾರದ ಕಥೆ ಬಹಳ ವಿಚಿತ್ರ, ಭಾಗವತ ಪುರಾಣದಲ್ಲಿ ಕೇಳಿರ್ತೇವೆ. ಹರಿವಂಶದಲ್ಲಿ ಎಲ್ಲವೂ ಬರುತ್ತೆ, ಎಲ್ಲ ಹೇಳಿದರೆ ಇನ್ನೊಂದು ತಿಂಗಳಾದರೂ ಮುಗಿಯೋದಿಲ್ಲ, ಅಂದರೆ ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಭಾಗವತದಲ್ಲಿ ಯಾವುದನ್ನು ಕೇಳಿರೋದಿಲ್ಲ ಅದನ್ನು ಮಾತ್ರ ಹೇಳ್ತಾ ಹೋಗೋದಷ್ಟೇ. ಭಾಗವತ ಪುರಾಣದಲ್ಲಿ ಬರದೇ ಇರೋ ಅಂಶಗಳನ್ನು ಮಾತ್ರ ಹೇಳ್ತಾ ಹೋಗೋದ್ರಿಂದ ಅದನ್ನು ಕೇಳಿದ್ದೇನೆ ಅಂತ ತಿಳ್ಕೊಂಡು ಹೇಳೋದಷ್ಟೇ. ಅಲ್ಲಿ ಎಷ್ಟೋ ವಿಚಾರಗಳು ತೀರ ವಿನೂತನವಾಗಿ ಬಂದಿ, ಅದು ಕೆಲವನ್ನು ಮಾತ್ರ ದೃಷ್ಟಾಂತ ಕೊಟ್ಟು ಹೇಳೋದು. ಕೃಷ್ಣ ಅವತಾರವನ್ನು ಮಾಡಿದ, ಅದನ್ನು ಮಾತ್ರ ನಾವು ಲೋಕವಿಖ್ಯಾತವಾದ ಕಥೆ. ಕೃಷ್ಣ ಹುಟ್ಟಿದ ಅಂತ ಹೇಳಬೇಡಿ, ಅವತಾರವನ್ನು ಮಾಡಿದ. ಅವತಾರ ಅಂದರೆ ಏನು? ಮೇಲಿಂದ ಇಳಿದು ಬಂದಂತೆ, ನಮ್ಮನ್ನು ಬಂದ ಇಳಿದು ಬಂದವನ ಅಂತ ಕೇಳ್ತಾನೆ, ಮೇಲಿಂದ ಇಳಿದು ಬಂದವನ ಅಂತ ಕೇಳ್ತಾನೆ. ಅಂದರೆ ನೀನು ದೇವರ ಅಂತ ಆಗ್ತದೆ, ದೇವರು ಮಾತ್ರ ಇಳಿದು ಬರಲಿಕ್ಕೆ ಸಾಧ್ಯ, ಉಳಿದವರು ಇಳಿದು ಬರಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಾತ್ ಭಗವಂತ ವಸುದೇವನಿಂದ ದೇವಿಕೆಯಲ್ಲಿ ಪ್ರವೇಶ ಮಾಡಿದಂತೆ ಮಾಡಿ ಸಾಕ್ಷಾತ್ತಾಗಿ ಅವಿವೃತ್ತನಾದನೆ ಹೊರತು, ಪ್ರಾದುರ್ಭೂತನಾದನೆ ಹೊರತು, ಲೋಕದ ಜನಗಳಂತೆ ಭಗವಂತ ಹುಟ್ಟಿ ಬರೋದಿಲ್ಲ. ಅದು ಅವತಾರ ಮಾಡಿದ ದಿವಸವೇ ಕೃಷ್ಣ ಜಯಂತಿ, ಕೃಷ್ಣಾಷ್ಟಮಿ ಅಂತ ಹೆಸರಾಯಿತು. ಕೃಷ್ಣ ಜಯಂತಿ ಅಂದ್ರೆ ಕೃಷ್ಣಾಷ್ಟಮಿ ಅಂದ್ರೆ ವರ್ಷಕ್ಕೆ ಎರಡು ಬರೋದಿಲ್ಲ, ಒಂದು ಬರುತ್ತಷ್ಟೇ. ಕೃಷ್ಣಾಷ್ಟಮಿ ದಿವಸ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರನು ಇದ್ರೆ ಅದು ಕೃಷ್ಣ ಜಯಂತಿ ಆಗುತ್ತೆ, ಇಂಥವರ ಕೃಷ್ಣಾಷ್ಟಮಿ ಅಷ್ಟೇ. ಅಂತ ವ್ರತದ ಅನುಷ್ಠಾನ ಅತ್ಯಂತ ಪುಣ್ಯಕರವಾದದ್ದು. ಕೃಷ್ಣ ಜಯಂತಿ ಆಚರಣೆ ಎಷ್ಟು ಪುಣ್ಯ ಕೊಡುತ್ತೆ ಅಂತ ಕೇಳಿದರೆ, ಬೇರೆ ಯಾವ ದೇವತೆಗಳ ಆಚರಣೆ ಜಯಂತಿ ಆಚರಣೆ ಅಷ್ಟು ಪುಣ್ಯ ಕೊಡೋದಿಲ್ಲ. ಆದ್ದರಿಂದ ಹರಿರೇವ ಬರಹ ಹರಿರೇವ ಗುರು ಅನ್ನೋದಕ್ಕೆ ಜಯಂತಿ ಆಚರಣೆ ಕೂಡ ಬಹಳ ಮುಖ್ಯವಾದಂಥ ಘಟ್ಟ. ಕೃಷ್ಣ ಅವತಾರ ಮಾಡಿದ ಹುಟ್ಟಿಲ್ಲ ಅಂತ ಯಾತಕ್ಕೆ ಹೇಳಬೇಕು? ತಮದ್ಭುತಂ ಬಾಲಕ ಮಂಬೂಜೆ ಕ್ಷಣ, ಚತುರ್ಭುಜಂ ಶಂಖ ಕದಾಯುಧಾಯುಧಂ, ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ, ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಹುಟ್ಟಿದ್ರಲ್ಲೇ ಪೀತಾಂಬರಧಾರಿ, ಚಕ್ರ ನಾಲ್ಕು ಕೈಗಳು, ಚಂದ್ರಶಂಕರ ಕದಾ ಪದ್ಮಧರ, ತ್ರಿವತ್ಸ ಲಾಂಛನ ಕೌಸ್ತುಭ ಭೂಷಣ ಯಾರು ಹುಟ್ಟಿದವರು ಅಂತ ಕರೀತಾರ ಅಂತ ಹೇಳಿದ. ಸಾಕ್ಷಾತ್ ಅವತಾರ ಭಗವಂತನದೇ ಹೊರತು ಬೇರೆಯವರು ತಂದ. ಉಳಿದವನು ಹುಟ್ಟುತ್ತೇನೋ ತಾರಲಿಲ್ಲ, ಭಗವಂತ ಎಲ್ಲವನ್ನೂ ತಂದಿದ್ದಾನಾದ್ದರಿಂದ ಅವನು ಸರ್ವೋತ್ತಮ ಅಂತ ವಸುದೇವ ದೇವಕಿಯರು ಕೃಷ್ಣನನ್ನು ಸ್ತೋತ್ರವನ್ನು ಮಾಡ್ತಾರೆ. ಕೃಷ್ಣ ಹೇಳ್ತಾನೆ, ನಾನು ಈ ಅವತಾರ ಮಾಡಿದ್ದೇನೆ. ಅಲ್ಲಿ ಈಗ ದುರ್ಗೆ ಅವತಾರ ಮಾಡಿದ್ದಾಳೆ ನಂದಗೋಪನ ಮಗಳಾಗಿ. ನಾನು ಅಲ್ಲಿ ಬಿಡಿ, ಅವಳನ್ನು ಇಲ್ಲಿ ಕರೆತನ್ನಿ, ಮುಂದೆ ನಾನು ಅವಳನ್ನು ನಾನು ಕಂಸನ ಸಂಹಾರ ಮಾಡ್ತೇನೆ ಅಂತ ಭಗವಂತ ಹೇಳ್ತಾರೆ. ವಸುದೇವ ಅದೇ ರೀತಿಯೇ ಮಾಡ್ತಾನೆ. ವಸುದೇವ ಕೃಷ್ಣನ ಅರ್ಪಣೆಯನ್ನು ನಡೆಸಿ ಕೃಷ್ಣನ ಎತ್ಕೊಂಡು ಹೋಗ್ತಾನೆ. ಅದೆಲ್ಲ ಭಾಗದಲ್ಲಿ ಹೇಳಿದ್ದೇವೆ ನಾವು. ಎತ್ಕೊಂಡು ಹೋದಾಗ ಕೃಷ್ಣನ ದರ್ಶನವಾಗ್ತಿರ್ಲಿಕ್ಕೆ ಆತನ ಸಂಕೋಲೆಗಳೆಲ್ಲ ಬಿಚ್ಚೋದು, ಮುಂದೆ ಹೋಗ್ತಿರ್ಲಿಕ್ಕೆ ಬಾಗಿಲು ತೆಕ್ಕೊಂಡು, ಇನ್ನೂ ಮುಂದೆ ಹೋದಾಗ ರಾಕ್ಷಸರು ಕಾಯ್ತಿದ್ದರಲ್ಲ ಎಲ್ಲ ನಿದ್ದೆ ಹೊಣೆ ಶುರು ಮಾಡಿದರು. ಇನ್ನೂ ಮುಂದೆ ಹೋದ ಮಳೆ ಬರ್ತೀವಿ, ಆಗ ಶೇಷದೇವರು ಬಂದು ಛತ್ರಾಕಾರವಾಗಿ ಛತ್ರಿ ಹಿಡಿದರಂತೆ. ಇನ್ನೂ ಮುಂದೆ ಹೋದಾಗ ಯಮುನಾ ನದಿ ತುಂಬ ಹರಿತಾ ಇದೆ. ಶ್ರಾವಣ ಮಾಸ ಆದರೆ ವರ್ಷ ಋತು ಅದು ಮಳೆಗಾಲ. ಉತ್ತರ ಭಾರತದ ಮಳೆ ನದಿಗಳು ಇವತ್ತಿಗೂ ಕೂಡ ಉಚ್ಚಾಬಟ್ಟೆ ತುಂಬ ಹರಿಯುತ್ತೆ. ಆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಂತ. ಅಂತ ಫ್ರೆಂಡ್ಸ್ ಬಂದ ಕಾಲ ಆ ಕಾಲಕ್ಕೆ ನೋಡಿದ ವಸುದೇವ ಯೋಚನೆ ಮಾಡಲೇ ಇಲ್ಲ, ಆ ಕಾಲ ಇಟ್ಟೇ ಬಿಟ್ಟ. ಅದರೊಳಗೆ ದೇವರು ಮಾತ್ರ ನಡೆಸ್ಬೇಕಷ್ಟೇ. ಆ ಕ್ಷಣಕ್ಕೆ ವಸುದೇವ ಅಂಜಲಿಲ್ಲ, ಆ ಯಮುನಾ ನದಿ ಅಂಜಿತ್ತದು. ಇವನು ಭಗವಂತನಾದ ಕೃಷ್ಣನ ಭಕ್ತ, ಕೃಷ್ಣನ ಕೈಲಿ ಹಿಡ್ಕೊಂಡಿದ್ದಾನೆ. ಇವ್ರು ಏನು ಅಪಾಯವಾದರೂ ಕೂಡ ನನಗದು ಏನಾಗುತ್ತೆ ಅಂತ ನೆನಪು ಮಾಡ್ಕೊಂಡು, ನಮ್ಮ ಯಜಮಾನರು ಸಮುದ್ರ ರಾಜ ಇದೇ ಕೃಷ್ಣ ರಾಮನಾಗಿ ಬಂದಾಗ ದಾರಿ ಕೊಡದೆ ಹೋಗಿದ್ದಕ್ಕೆ ಸೇತು ಬಂಧವನ್ನೇ ಮಾಡಿಬಿಟ್ಟ, ನನಗದು ಏನಾಗಬೇಕು ಅಂತ ಹೇಳಿ ಮಾರ್ಗಂ ದಲವು ಸಿಂಧೂರಿವ ಶ್ರೀಹಂಪತೇ ಭಾಗವತ ಹೇಳ್ತ. ಸಿಂಧುವು ಶ್ರೀಹಂಪತೇರಿವ ರಾಮಶೈವ ಕೃಷ್ಣಸ್ಯ ಮಾರ್ಗಂ ದದವು. ಮಾರ್ ಕೃಷ್ಣನಿಗೆ ದಾರಿ ಕೊಟ್ಟುಬಿಟ್ಟು ಅಂದರೆ ವಸುದೇವರಿಗೆ ದಾರಿ ಕೊಟ್ಟು ವಸುದೇವ ಎತ್ಕೊಂಡು ಹೋಗ್ತಿದ್ದಾನೆ. ಕಾಲ ಮೇಲೆ ನೀರಿಲ್ಲ, ಎಲ್ಲಿ ಕಾಲಿಟ್ಟರು ಕೂಡ ಅಷ್ಟೇ ನೀರು. ಉಳಿದವರು ಯಾರು ಹೋಗಲು ಸಾಧ್ಯ ಇಲ್ಲ, ಅಥವಾ ಸುಖವಾಗಿ ಹೋಗ್ತಾ ಇದ್ದಾರೆ. ವಜ್ರಾಜ ಸ್ವಾಮಿಗಳು ಬರೀತಾರೆ, ನೋಡಿದ್ರ ಆತನಾಗಿ ವಿಘ್ನ ಒಂದೂ ಬರಲಿಲ್ಲ. ಯಾತಕ್ಕೆ ಕೈಯಲ್ಲಿ ಯಾರಿದ್ರು? ಭಗವಂತನಾದ ಕೃಷ್ಣ ಇದ್ದ. ಕರಸ್ಥ ದೇವಸ್ಯ ಕುತು ಅಂಧರಾಯ, ಕೈಯಲ್ಲಿ ಭಗವಂತ ಇದ್ದವನಿಗೆ ಯಾವ ಯುದ್ಧ ಬರುತ್ತೆ ಅಂತ ಕೇಳ್ತಾರೆ. ಕೈಯಲ್ಲಿ ಭಗವಂತ ಇದ್ದವನಿಗೆ ಯಾರಿಗೆ ವಿಘ್ನ ಬರುತ್ತೆ? ಕೈಯಲ್ಲಿ ಲಕ್ಷ್ಮೀಪತಿ ಇದ್ರೆ ಯಾವ ವಿಘ್ನನೂ ಬರೋದಿಲ್ಲ. ನಮ್ಮಿದಕ್ಕೆ ಅದು ಗೊತ್ತಿಲ್ಲ, ಕೈಯಲ್ಲಿ ಲಕ್ಷ್ಮಿ ಇದ್ರೆ ಯಾವ ವಿಘ್ನನೂ ಬರೋದಿಲ್ಲ. ದುಡ್ಡಿದೆ ಬೇಕಾದ ಮಾಡ್ಕೊಬರ್ತೇವೆ, ಬೇಸಿಗೆ ಸೋಯ್ದುಬಿಟ್ಟಾದ್ರೆ ಕೆಲಸ ಮುಗಿತು ಅಂತ. ಆದರೆ ಇವು ಹಸುರರ ಲಕ್ಷಣ. ಆದರೆ ದೇವತೆಗಳು ಲಕ್ಷ್ಮಿಯನ್ನು ನಂಬೋದಿಲ್ಲ, ಲಕ್ಷ್ಮೀಪತಿಯನ್ನು ನಂಬುತ್ತಾರಾದ್ದರಿಂದ ಕರಸ್ಥ ದೇವಸ್ಯ ಕುತು ಅಂತಾರಾಯ, ಕೈಯಲ್ಲಿ ಭಗವಂತ ಇದ್ರೆ ಸಾಲಿಗ್ರಾಮ ಶಿಲಾಸ್ಪರ್ಶಂ ಏ ಕುರುವಂತಿ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಸವ. ಕೃಷ್ಣ ಶಿಲೆಯಾದ ಸಾಲಿಗ್ರಾಮನ ಆರಾಧನೆ ಮಾಡ್ತಾರೋ ಅವರು ಎಂದೂ ಕೂಡ ಮನೆಯಲ್ಲಿ ಕೆಡಕಾಗೋದೇ ಇಲ್ಲ, ವಿಘ್ನಗಳೇ ಬರೋದಿಲ್ಲ, ಹಾಗೆ ಭಗವಂತ ಕಾಪಾಡ್ತಾರೆ. ಅಲ್ಲಿ ಹೋಗಿ ನೋಡಿದರೆ ದುರ್ಗಾದೇ ಅವತಾರ ಮಾಡಿದ್ದಾರೆ, ಯಾರಿಗೂ ಎಚ್ಚರವೇ ಇಲ್ಲ, ಯಶೋಧೆಗೂ ಎಚ್ಚರ ಇಲ್ಲ, ಯಾವಾಗ ಹುಟ್ಟಿದೆ ಹೆಣ್ಣೋ ಹೊಂಟೋ ಗೊತ್ತಿಲ್ಲ. ಇದು ಭಗವಂತನ ಮಾಯೆ, ದುರ್ಗಾದೇವಿಗೆ ಮಾಯಾ ಅಂತ ಕರೀತಾರೆ. ದೈವಿ ಮೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ವಸುದೇವನಿಗೆ ಹೋಗ್ತಾನೆ, ಕೃಷ್ಣನನ್ನು ಮಲಗಿಸ್ತಾನೆ, ದುರ್ಗೆಯನ್ನು ನೆಚ್ಚಿಕೊಳ್ತಾನೆ, ಬಂದು ಬಿಡ್ತಾನೆ. ಅದಕ್ಕೆ ದುರ್ಗಾಷ್ಟಮಿನೇ ಹೌದು, ಕೃಷ್ಣಾಷ್ಟಮಿನೇ ಹೌದು, ಕೃಷ್ಣಾಷ್ಟಮಿ ದುರ್ಗಾಷ್ಟಮಿ. ದುರ್ಗಾದೇವಿ ಅವತಾರ ಮಾಡಿದ್ದು ಅಷ್ಟಮಿ, ದುರ್ಗಾದೇವಿ ಬಹಳ ಪ್ರಿಯವಾದದ್ದು. ಸ್ವಲ್ಪ ಮೊದಲು ಕೃಷ್ಣ ಅವತಾರ ಮಾಡಿದ ಆಮೇಲೆ ಅವತಾರ ಮಾಡಿದ. ಅದಕ್ಕೆ ಅಣ್ಣ ತಂಗಿ ಅಂತ ಬಂದು, ಅಣ್ಣ ತಂಗಿ ಹೇಗಾದರು ಅಂತ ಕೇಳಿದರೆ, ನಂದಗೋಪ ತಮ್ಮ, ವಸುದೇವ ಅಣ್ಣ, ವಸುದೇವರ ಮಗ ಕೃಷ್ಣ ಮೊದಲು ಹುಟ್ಟಿದ ಅಣ್ಣ, ಈಕೆ ಆಮೇಲೆ ಹುಟ್ಟಿದ್ರು ತಂಗಿ. ನಿಜವಾಗ್ಲೂ ಹೆಂಡತಿ ಗಂಡ ಹೆಂಡರು ಅವರಿಬ್ರು ಕೂಡ ಇಲ್ಲೇನಾಗಿದ್ದಾರೆ, ಅಣ್ಣ ತಂಗಿಯಾಗಿ ಅವತಾರ ಮಾಡಿದ್ದಾರೆ ಅಷ್ಟೇ ಹೊರತು ಬೇರೆ ಅಲ್ಲ. ಆ ಕ್ಷಣಕ್ಕೆ ವಸುದೇವ ಎತ್ಕೊಂಡು ಹೊರಟೇ ಬಿಟ್ಟ. ಹೊರಡ್ತಿರ್ಲಿಕ್ಕೆ ಏನಾಯ್ತು, ಹೊರಡ್ತಿರ್ಲಿಕ್ಕೆ ಏನಾಯ್ತು ಅಂದ್ರೆ ಹೇಳ್ತಾರೆ,
ಇಂಟರ್ವ್ಯೂ ಫೋನ್ ಮಾಡ್ಬೇಕಂತ
ಹೊರಡ್ತಿರ್ಲಿಕ್ಕಾಗಿದ್ದ ಆಶ್ಚರ್ಯ ಅಂದರೆ, ವಜ್ರಾಜ ಸ್ವಾಮಿ ಬರೀತ ಕೃಷ್ಣನ ಕೈ ಹಿಡ್ಕೊಂಡಿದ್ದ, ಕೃಷ್ಣನ ಮಲಗಿಸಿದ ಕೈ ತಕ್ಷಣ ದುರ್ಗಾದೇವಿ ಬಂದು. ಕೃಷ್ಣ ಅಂದರೆ ದೇವರು, ಯಾರು ದೇವರನ್ನು ಮುದ್ದಿರ್ತಾರೆ ಅವ್ರ ಕೈಗೆ ದುರ್ಗಾ ಅಂದರೆ ಮಹಾಲಕ್ಷ್ಮಿ ಬರ್ತಾಳೆ. ದೇವರನ್ನು ಆರಾಧನೆ ಮಾಡಿದರೆ ಕೈ ತುಂಬ ಸಂಪತ್ತು ಬರುತ್ತೆ ಎಂಬ ಸೂಚನೆ ಕೊಟ್ಟ. ಇವತ್ತು ದೇವರನ್ನು ಬಿಟ್ಟು ಆರಾಧನೆ ಮಾಡೋದಕ್ಕೆ ಸಂಪತ್ತು ಬರೋದಿಲ್ಲ, ಅಲಕ್ಷ್ಮಿ ಬರ್ತಾಳೆ, ಮಹಾಲಕ್ಷ್ಮಿ ಬರೋದಿಲ್ಲ. ಮಹಾಲಕ್ಷ್ಮಿ ಬರಬೇಕಾದ್ರೆ ಭಗವದ್ ಆರಾಧನೆ ಮಾಡಿದಾಗ ಬರುತ್ತಲ್ಲ ಸಂಪತ್ತು, ಅದು ನಿಜವಾದ ಸಂಪತ್ತು. ಭಗವದ್ ಆರಾಧನೆ ಮಾಡದೆ ಸಂಪತ್ತು ಬಂದರೆ ನಿಜವಾದ ಸಂಪತ್ತಲ್ಲ, ಅದು ಅಲಕ್ಷ್ಮಿನೇ ಹೊರತು ಹಾಳು ಮಾಡುತ್ತೆ. ಹಾಳು ಮಾಡುತ್ತೆ ವಂಶವನ್ನೇ, ಹಾಳು ಮಾಡುತ್ತೆ ಮನೆಯನ್ನು, ಹಾಳು ಮಾಡುತ್ತೆ ಕೀರ್ತಿಯನ್ನು, ಹಾಳು ಮಾಡುತ್ತೆ. ಯಾವುದೂ ಉಳಿಯೋದಿಲ್ಲ. ಒಂದು ಮಹಾಲಕ್ಷ್ಮಿಯನ್ನು ಕರ್ಕೊಂಡು ಹೊರಟೇ ಬಿಟ್ಟ. ಮತ್ತೆ ಯಮುನಾನದಿ ಯಥಾ ಪ್ರಕಾರ ನಮಗೆ ಈ ಸಂಶಯ ಬಂತು. ಹೋಗ್ತಾ ಕೃಷ್ಣ ಇದ್ದ ಪರವಾಗಿಲ್ಲ, ಈಗ ಕೃಷ್ಣ ಇಲ್ವಲ್ಲ ಯಾಕೆ ದಾರಿ ಸಿಕ್ತು ಅಂತ ಕೇಳಿದರೆ, ಕೃಷ್ಣ ಇಲ್ಲ, ಕೃಷ್ಣ ಪತ್ನಿ ದುರ್ಗಾದೇವಿ ಇದ್ದಾಳೆ. ದುರ್ಗಾದೇವಿ ಅಂದರೆ ನಿತ್ಯ ಅವಯೋಗಿಗಳು ರಮಾನಾರಾಯಣರು, ಕೃಷ್ಣ ಇದ್ದೇ ಇದ್ದಾನೆ ಯಥಾ ಪ್ರಕಾರ. ಆ ಕಲ್ಪನೆ ಇದ್ದರೆ ಇಲ್ಲದ ಅರ್ಥ ಆಗೋದಿಲ್ಲ. ಕೃಷ್ಣ ಮತ್ತೆ ಇದ್ದಾನಾದ್ರೆ ಜಗತ್ತಿ ಕಣ್ಣಿ ಕಾಣ್ತಾ ಇಲ್ಲ, ಮತ್ತೆ ವಾಪಸ್ ಬರ್ತಾನೆ, ಒಳಗೆ ಪ್ರವೇಶ ಮಾಡ್ತಾನೆ. ಆ ಕ್ಷಣ ಕಂಸ ಬರ್ತಾನೆ, ದೊಡ್ಡ ಗಲಾಟೆ, ದುರ್ಗಾದೇವನ ಕೊಲ್ಲಕ್ಕೆ ಅಂತ ಹೇಳಿ ಮೇಲೆ ಕೆತ್ತಿ ಬಿಡ್ತಾನೆ. ಯಶದೇವರು ಹೇಳ್ತಾನೆ, ದೇವಕಿ ಹೇಳ್ತಾನೆ, ಎಂಟನೇ ಮಗು ಗಂಡೇ ಅಲ್ಲ ಮೊದಲಿದ್ದು, ಗಂಡು ಮಗುಗಳಿಂದ ಮೃತ್ಯು ನಿನಗೆ, ಹೆಣ್ಣು ಮಗುನ ಯಾತಕ್ಕೆ ಕೊಲ್ತಿ ಅಂತ ಕೇಳ್ತಾನೆ. ಅವ್ರಿಗೆ ಅದೆಲ್ಲ ಲೆಕ್ಕ ಇಲ್ಲ, ರಾಕ್ಷಸರಿಗೆ ಏನು ವಿವೇಕ ಅವರಿಗೆಲ್ಲ ಕೂಡ. ತಗೊಂಡಿದ್ದು ಭಾಗಸ ಬಟ್ಟೆ ಒಗೆದು ಹಾಕಿ ಎರಡು ಕಾಲಗಳನ್ನ ಹಿಡಿದು ಬಂಡೆ ಮೇಲೆ ಹೊಡಿಲಕ್ಕೆ ಅಂತೇಳಿ ಅಪ್ಪಳಿಸಿದರಂತೆ ದುರ್ಗಾದೇವಿ ಜಾರಿ ಮೇಲೆ ಹೋಗಿಬಿಟ್ಟಿದೆ. ಅವ್ರು ಹಿಡಿಯೋ ಶಕ್ತಿ ಯಾರಿಗಿದೆ? ದೈವಿಹೇಷ ಗುಡಮಯಿ ಮಮ ಮಾಯಾ ದುರತ್ಯಯ ಹೇಳ್ತಾ ಎಂಟು, ಈಗ ಪೂರ್ತಿ ರೂಪವನ್ನು ತೋರಿಸ್ತಾನೆ. ಎಂಟು ಕೈ ದುರ್ಗಾದೇವಿ ಅಷ್ಟಭುಜ ಅಂತ, ದುರ್ಗಾದೇವಿ ಎಂಟು ಕೈಗಳು, ಎಂಟು ಕೈ ವಿಚಿತ್ರವಾದ ಆಯುಧಗಳು ತೋರಿಸ್ತಾ ಇಲ್ಲ. ಪಾಪಿಷ್ಠ, ನಿಷ್ಕಾರವಾಗಿ ನನ್ನ ಕೊಲ್ಲೋದಕ್ಕೆ ಬರ್ತಾ ಇದೆಯಲ್ಲ, ನಿನ್ನನ್ನು ಕೊಲ್ಲೋರಾಗಲಿ ಅವತಾರ ಮಾಡಿ ಆಗಿದೆ, ನಿನ್ನ ಕೊಂದೇ ಕೊಲ್ತಾನೆ ಅಂತೇಳಿ ಅದೃಶ್ಯವಾಗಿಬಿಟ್ಟು ಕಂಸನ ಸ್ಥಿತಿ ಹಾಗಾಯಿತು. ವಸುದೇವನಿಗೆ ಸಂಪತ್ತು ಸಿಕ್ಕರೆ ಎದೆ ಹೊತ್ಕೊಂಡು ಕರ್ಕೊಂಡು ಬಂದ, ಭಾಗ್ಯದಲಕ್ಷ್ಮಿ ಬಾರಮ್ಮ ಅಂತ ಕರ್ಕೊಂಡು ಬಂದ. ಈ ಕಂಸನಿಗೆ ಸಿಕ್ಕರೆ ಬಂಡೆ ಮೇಲೆ ಹಾಕ್ಲಿಕ್ಕೆ ಹೋದ, ಜಾರಿ ಹೋಗಿಬಿಡ್ತಾನೆ. ಅದು ಸಾತ್ವಿಕನಾದ ಒಂದು ಸಂಪತ್ತನ್ನು ಭಗವತ್ ಪೂಜೆಗೆ ವಿನಿಯೋಗ ಮಾಡ್ತಾನೆ. ತಾಮಸನಾದವನು ಅದನ್ನು ಕ್ಲಬ್ಗೆ ಇಬ್ಬಿ ಹಾಕ್ತಾನೆ ಹೊರತು ಬೇರೆ ಇಲ್ಲ. ಎಷ್ಟು ತನ್ನ ಹೆಸರು ಕ್ಲಬ್ ಕಟ್ಟಕ್ಕೆ ದೇವಸ್ಥಾನ ಕಟ್ಟಕ್ಕೆ ಇಷ್ಟಪಡೋದು ಸಾತ್ವಿಕರು, ಕ್ಲಬ್ ಕಷ್ಟಪಡ್ತಾನೆ ಅಂದರೆ ಕ್ಲಬ್ ಜಾರಿ ಬರಲಿ ಅಂತ ಕೇಳಿದರೆ ಅವನ ಮೆಂಟಾಲಿಟಿ ಹೇಗಿರ್ಬೋದು ಅಂತ, ಅದಕ್ಕೆ ತಕ್ಕಂಥ ದುಷ್ಫಲನೆ ಬರುತ್ತೆ. ಇಷ್ಟು ಭಾಗವತ ಜೊತೆಗೆ ಇಷ್ಟು ಜೊತೆಗೆ ಬಂದಿರುತ್ತೆ, ಒಂದು ಹೊಸ ವಿಷಯ ಹರಿವಂಶದಲ್ಲಿ ಬರುತ್ತೆ. ಆಚಾರ್ಯ ಹೇಳ್ತಾನೆ ದುರ್ಗಾದೇವಿ ಎಲ್ಲಿ ಹೋದರು ಮುಂದೆ, ಅದನ್ನು ಹರಿ ಭಾಗವತ ಹೇಳೋದಿಲ್ಲ, ಅಷ್ಟೇ ಮಾಯ ಆಗಿಬಿಟ್ಟಿರೋದು ಅಷ್ಟೇ ಹೇಳಿಬಿಡ್ತಾನೆ. ಹರಿವಂಶದ ಮಾತನ್ನು ಆಚಾರ್ಯ ಬರೀತಾರೆ. ದುರ್ಗಾದೇವಿ ಎಲ್ಲಿಗೂ ಹೋಗಲಿಲ್ಲ, ಚಿಕ್ಕ ಮಗುವಿನ ರೂಪ ತಗೊಂಡು ದೇವಕಿಯ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು. ಅವತ್ತಿಂದ ಕೃಷ್ಣ ಯಾವ ಕಂಸನ್ನು ಕೊಲ್ಲಕ್ಕೆ ಅಂತ ಬರ್ತಾನಲ್ಲ, ಅಲ್ಲಿವರೆಗೂ ಕೂಡ ದುರ್ಗಾದೇವಿ ಅವ್ರ ಜೊತೆಗೇ ಇದ್ರು. ಮಗು ಇಲ್ಲ ಅಂತ ಅವ್ರಿಗೆ ಅನಿಸಲೇ ಇಲ್ಲ, ದುರ್ಗಾದೇವಿ ಇದ್ದು ಅಂತ ಹರಿವಂಶದಲ್ಲಿ ಬರುತ್ತೆ. ನಿನ್ನೆದಲ್ಲಿ ಆಚಾರ್ಯ ಬರೀತಾರೆ. ಬರೀ ಭಾಗವತ ಓದಿದ್ರೆ ಅರ್ಥ ಆಗೋದಿಲ್ಲ. ಹರಿವಂಶ ಭಾಗವತ ಅದೆಲ್ಲವನ್ನೂ ಸಮನ್ವಯ ಮಾಡಿ ಅರ್ಥೋಯವೇವ ನಿಖಿಲ ಇರಪಿ ವೇದವಾಕ್ಯೈ ರಾಮಾಯಣ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹ ತತ್ವ ಸೂತ್ರೈ ನಿರ್ಣೀಯತೆ ಸಹೃದಯ ಹರಿಣಾ ಸದೈವ. ಅದನ್ನು ತಿಳ್ಕೊಂಡು ಇನ್ನು ಮುಂದೆ ಕೃಷ್ಣನ ವಿಶೇಷ ಲೀಲೆಗಳು ಯಾವ್ಯಾವ್ದು ಬಂದಿಲ್ಲ ಅದನ್ನು ನಾಳೆ ಬಾಲಲೀಲೆಗಳು ಕೃಷ್ಣ ರುಕ್ಮಿಣಿ ಕಲ್ಯಾಣ ಪರ್ಯಂತ, ರುಕ್ಮಿಣಿ ಕಲ್ಯಾಣ ತೀರ ಹೊಸ ಹೊಸದಾಗಿ ಬಂದಿರತಕ್ಕಂಥದ್ದು ಇದರೊಳಗೆ, ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸಗಳುಂಟು. ನಾಳೆ ರುಕ್ಮಿಣಿ ಕಲ್ಯಾಣದವರೆಗೆ ನಾಳೆ ನಾಡಿದ್ದು ಕೃಷ್ಣನ ಕೈಲಾಸ ಯಾತ್ರಾ ಪ್ರಸಂಗ ಎಲ್ಲೂ ನಾವು ಕೇಳಿರೋದಿಲ್ಲ. ಕೈಲಾಸ ಯಾತ್ರಾ ಪ್ರಸಂಗ ಅಂತ ಬರು, ಅದೇನು ಮೊದಲನ್ನ ಅದರಲ್ಲಿ ಘಂಟಾಕರ್ಣ ಕಣ್ಣರಿಗೆ ಮೋಕ್ಷ ಕೊಟ್ಟ ಕಥೆ, ಅನಂತರ ಪ್ರದ್ಯುಮ್ನಾದಿಗಳ ಕಥೆ, ಧನ್ಯಾಶ್ಚರ್ಯ ಉಪಾಖ್ಯಾನ ಹರಿವಂಶದ ಸ್ಪೆಷಲ್ ಅದು, ಅದೆಲ್ಲವನ್ನು ಕೂಡ ಇನ್ನು ಮೂರು ದಿವಸ ನಮಗೆ ಟೈಮ್ ಇದೆ, ಮೂರು ದಿವಸಗಳಲ್ಲಿ ಅವೆಲ್ಲವನ್ನು ಕೂಡ ನೋಡೋಣ, ಸಾಧ್ಯವಾದಷ್ಟು ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇಮಿತ ಯದವೋಚಕೇನ ಆನಂದ ತೀರ್ಥ ಪರದೇ ದಾನವಾರಣ್ಯ ಪಾವಕೇ ದಾನದಾಯಿನಿ ಸರ್ವೇ.